யோந்தஃ ப்ரவிஷ்ய மம வாசம் மாம் சுப்தாம் சஞ்சீவயத்ய அகில சக்தி ஹரஸ்வதாம்னா அன்யாம்ஸ்ய ஹஸ்த சரணஶ்ரவணத்வாதீன் பிராணான் நமோ பகவதே புருஷாய துக்ஷம் யஸ்மாத் பிரம்மேந்திர ருத்ராதி தேவதானாம் ஸ்ரீயோபி ச ஞானஸ்ஃபூர்த்தி சதா தஸ்மை ஹரயே குரவே நம. வியாசாய பவநாசாய ஸ்ரீஷாய குணராசயே ஹ்ருத்யாய சுத்த வித்யாய மத்வாய ச நமோ நம. லசது ஸ்ரீமதானந்த தீர்த்தேந்துர்னோ ஹ்ருதம் வரே யத்வச்சந்திரிகா ஸ்வாந்த சந்தாபம் வினிபுந்தம். சர்வோத்தமோ விஷ்ணு ரதோ ரமா ச ப்ரஹ்மா ச வாயுஶ்ச ததீய பத்ந்யௌ அன்யே ச தேவாஹ சததம் ப்ரசன்னா ஹரௌ சுபக்திம் மயி சந்திஷந்து. ஸ்ரீ குருப்யோ நம. ஹரி ஓம். நாராயணாய பரிபூர்ண குணார்ணவாய விஷ்வோதயஸ்திதிலயோன்நியதிப்ரதாய ஞானப்ரதாய விபுதாசுரசௌக்யதுக்கசத்காரணாய விததாய நமோ நமஸ்தே. நாராயணம் சுரகுரும் ஜகதேகநாதம் பத்தப்ரியம் சகலலோக நமஸ்க்ருதஞ்ச த்ரைகுண்யவர்ஜிதமஜம் விபுமாத்யமீஷம் வந்தே பவக்னமமராசுர சித்தவந்தியம். நாராயணம் நமஸ்கிருத்ய நரஞ்சைவ நரோத்தமம் தேவீம் சரஸ்வதீம் வியாசம் ததோ ஜெயமுதீரையே. பரம பவித்திரவாத ஸ்ரீமன் மகாபாரதத கர்ண பர்வதல்லி ஹேகே 16ನೇ ದಿವಸದ ಯುದ್ಧದಲ್ಲಿ ಕರ್ಣನ ಸೇನಾಧಿಪತ್ಯದಲ್ಲಿ ಭೀಮ ಅಶ್ವತ್ಥಾಮರ ಅತ್ಯಂತ ಭಯಾನಕವಾದ ಯುದ್ಧ ನಡೆದು ಕೊನೆಗೆ ಅದರಲ್ಲಿ ಅಶ್ವತ್ಥಾಮರು ಮೂರ್ಛಿತರಾದರು. ಮುಂದೆ ಭೀಮಸೇನನ ಪರಾಕ್ರಮ, ಅನಂತರ ಅವತ್ತಿನ ಯುದ್ಧದಲ್ಲಿ ದುರ್ಯೋಧನನ ಪರಾಜಯ, ವೃಂದಾವನವೆಂದರ ವಧೆ ಸಾತ್ಯಕಿಯಿಂದ ಕೊನೆಗೆ ಅರ್ಜುನನಿಂದ ಕರ್ಣನ ಸೋಲು ಅವೆಲ್ಲ ನಡೆಯಿತು. ಅನಂತರ ದುರ್ಯೋಧನ ಕರ್ಣನನ್ನ ಯಾಕೆ ಹೀಗಾಯಿತು ಅಂತ ಪ್ರಶ್ನೆ ಮಾಡಿದಾಗ ಕರ್ಣ ಹೇಳಿಕೊಂಡ, ನಾನು ಇವತ್ತು ಮನಸ್ಸೆಲ್ಲೋ ಇಟ್ಟಿದ್ದೆ, ಅನ್ಯಮನಸ್ಕ ಮಾಧವ್, ನನ್ನ ಮನಸ್ಸು ಬೇರೆ ಕಡೆ ಇದ್ದಿದ್ದರಿಂದ ಅರ್ಜುನ ಗೆದ್ದುಬಿಟ್ಟ, ಆದರೆ ನಾನು ಗೆದ್ದೇ ಗೆಲ್ತೇನೆ ಅಂತ ಭರವಸೆ ಕೊಡುತ್ತಾ ತನಗೂ ಅರ್ಜುನನಿಗೂ ತುಂಬಾ ಸಾಮ್ಯಾಂಶ ಇದ್ದು ವೈಯಕ್ತಿಕವಾದ ಹಿರಿಮೆಯಲ್ಲಿ ತಾನು ದೊಡ್ಡವನಾದರೂ ಕೂಡ ಅರ್ಜುನನಿಗಿರತಕ್ಕಂಥ ಸಾರಥಿ ಕೃಷ್ಣನಂಥ ಸಾರಥಿ ತನಗಿಲ್ಲ, ಅದಕ್ಕೆ ತಾನು ಸೋಲ್ತಾ ಇದ್ದೇನೆ, ಅಂಥ ಸಾರಥಿ ಶೀಘ್ರ ಗೆಲ್ತೇನೆ ಅಂತ ಹೇಳಿದ. ದುರ್ಯೋಧನ ಅದನ್ನು ನಂಬಿದ. ಇದು ಆಶ್ಚರ್ಯ, ಕೃಷ್ಣನಂಥ ಸಾರಥಿ ಇಲ್ಲ ಅದು ಸರಿಯಾದ ಮಾತು, ಆದರೆ ಕೃಷ್ಣನಂಥ ಸಾರಥಿ ಇಲ್ಲ ಅಂಥೇಳಿ ಶಲ್ಯನನ್ನ ಕೃಷ್ಣನಿಗೆ ಸಮ ಅಂತ ತಿಳ್ಕೊಂಡಲ್ಲ, ಅದು ಅತ್ಯಂತ ದೊಡ್ಡ ಅಪರಾಧವಾಯಿತು. ಕರ್ಣನ ತಪ್ಪು ಅದು, ಈ ಕಡೆಗೆ ದುರ್ಯೋಧನ ತಪ್ಪು ಇತ್ತು. ದುರ್ಯೋಧನ ಏನ್ ತಿಳ್ಕೊಂಡ, ಕೃಷ್ಣ ನನ್ನ ಸಾರಥ್ಯವೇನಾದರೂ ಅರ್ಜುನಿಗಿಲ್ಲದೆ ಹೋಗಿದ್ರೆ ಅರ್ಜುನಿಗೆ ಏನೋ ಮಣ್ಣಕ್ಕಾಗ್ತಿರಲಿಲ್ಲ, ಅದೇ ರೀತಿ ಕರ್ಣನಿಗೆ ಶಲ್ಯನ ಸಾರಥ್ಯ ಬಂದರೆ ಮೀರಿಸಿಬಿಡ್ತಾನೆ ಅರ್ಜುನನನ್ನ ಭ್ರಮೆಗೆ ಒಳಗಾದ. ಅಂತೂ ಈ ಮಾತನ್ನ ನಂಬಿದ ಅವನು ಶಲ್ಯರಾಜನನ್ನು ಕೇಳಿದ. ಶಲ್ಯರಾಜ ಭಾರಿ ಕೋಪಗೊಂಡ. ಆ ಸಮಯಕ್ಕೆ ದುರ್ಯೋಧನ ಸಮಾಧಾನ ಮಾಡಿದ, ಒಬ್ಬ ಸಾರಥಿಯಾದವನು ರಥಿಗಿಂತ ಬುದ್ಧ ಬಲೇನ ಜ್ಞಾನೇನ ಧೈರಾಜ್ಯೇಪಿ ಯೋ ಅಧಿಕ ರಥಿನ ಸಾರಥಿ ಸಸ್ಯಾತ್ ಅರ್ಜುನಸ್ಯ ಯಥಾ ಹರಿಹಿ. ಒಬ್ಬ ರಥಿಗೆ ಸಾರಥಿ ಆಗಬೇಕಾದ್ರೆ ಬುದ್ಧಿ ಮೊದಲಾದ ಎಲ್ಲ ಗುಣಗಳಲ್ಲೂ ಕೂಡ ಅವನು ಮೇಲಿರಬೇಕು, ಹಾಗಿದ್ರೆ ಮಾತ್ರ ಸಾರಥಿ ಆಗ್ತಾನೆ. ಸಾರಥ್ಯ ಎಂಬುದು ಅದು ಕೆಳದರ್ಜೆಯದಲ್ಲ, ಅದು ಸಾರಥಿ ರಥಿಗಿಂತ ಉತ್ತಮ ದರ್ಜೆಯದು ಅಂತ ಪ್ರತಿಪಾದನೆ ಮಾಡಿದೆ. ಅದಕ್ಕೆ ದೃಷ್ಟಾಂತವಾಗಿ ಅರ್ಜುನಸ್ಯ ಯಥಾ ಹರಿಹಿ, ಅರ್ಜುನಿಗೆ ಕೃಷ್ಣ ಇದ್ದಾನಲ್ಲ ಹಾಗೆ ಅಂತ ಹೇಳಿದರು. ಇದನ್ನ ನಿರೂಪಣೆ ಮಾಡಲಿಕ್ಕೆ ಮತ್ತೊಂದು ದೃಷ್ಟಾಂತ ಉಪಯೋಗಿಸಿತು. ಒಂದೇ ಕಡೆ ಆದರೆ ಆಕಸ್ಮಿಕ ಅಂತ ಆಗಬಹುದು, ಹಾಗಲ್ಲ, ಇದು ನಿಜವಾಗ್ಲೂ ನಡೆಯುತ್ತೆ ಅಂತ ಹೇಳೋದಕ್ಕೋಸ್ಕರ ಇನ್ನೊಂದು ದೃಷ್ಟಾಂತ ಕೊಟ್ಟು. ಹಿಂದೊಮ್ಮೆ ಏನಾಯಿತು, ದುರ್ಯೋಧನ ಹೇಳ್ತಾನೆ, ಹಿಂದೊಮ್ಮೆ ಏನಾಯಿತು, ತ್ರಿಪುರಾಸುರರ ಒಂದು ಆಕ್ರಮಣದಿಂದಾಗಿ ಮೂರು ಲೋಕಗಳು ಕೂಡ ತಲ್ಲಣಿಸಿ ಹೋದವು. ಅವರಿಗೆಲ್ಲ ಬ್ರಹ್ಮಾದಿಗಳ ವರ ಆ ತ್ರಿಪುರಾಸುರರಿಗೆ. ಆ ತ್ರಿಪುರದಂಥ ಮೂರು ಪಟ್ಟಣಗಳನ್ನು ಹೊಂದಿದವರು ಅಂತ, ಮೂರು ಪಟ್ಟಣಗಳನ್ನು ಹೊಂದಿದವರು, ಚಿನ್ನ ಆಮೇಲೆ ಸೀಸ ಈ ಒಂದು ಬೆಳ್ಳಿ, ಮೂರು ಪಟ್ಟಣಗಳನ್ನ ಮಾಡಿಸಿಕೊಂಡು ಅದರಲ್ಲಿ ವಾಸ ಮಾಡ್ತಿದ್ರೆ ಅಂತ. ಅವ್ರಿಗೇನು ವರ ಅಂದರೆ ಆ ಮೂರು ಪರಗಳು ನಾಶವಾಗುವವರು ಅವರು ನಾಶವಾಗಬಾರದು ಅಂತಕ್ಕಂಥ ವರ. ಆ ವರದ ಬಲದಿಂದಾಗಿ ಕೊಬ್ಬಿದಂತಹ ಅವರು ಲೋಕನಾಶವನ್ನು ಮಾಡ್ತಾ ಇದ್ದಾರೆ. ಆ ಸಮಯದಲ್ಲಿ ಹೇಗೆ ಸಂಹಾರ ಮಾಡಬೇಕು ಅಂತ ಪ್ರಶ್ನೆ ಬಂತು. ಇಲ್ಲಿ ಸಮಸ್ಯೆ ಇರೋದು ದೈತ್ಯರಲ್ಲಿ ಅಲ್ಲ, ಅವರು ವರ ಕೊಟ್ಟಿರ್ತಾರಲ್ಲ ಬ್ರಹ್ಮಾದಿ ದೇವತೆಗಳು, ಅವರಿಗೆ ಗೌರವ ಧಕ್ಕೆ ಬರದಂತೆ ಕೊಲ್ಲಬೇಕು ಅವರನ್ನ. ಇದು ಬಹಳ ಮುಖ್ಯ ಇದೆ. ಒಬ್ಬ ಗೂಂಡ ಮಿನಿಸ್ಟರ್ ಲೆಟರ್ ತಂದಾಗ ಗೂಂಡ ಇವನ್ನು ಒಪ್ಪಲಕ್ಕೆ ಬರೋದಿಲ್ಲ, ಆ ಲೆಟರ್ನ ಅಗೌರವ ತೋರಿಸ್ಮಾಡ ಹಾಗಿಲ್ಲ, ಸರ್ಕಾರಕ್ಕೆ ದ್ರೋಹ ಮಾಡಿದಾಗುತ್ತೆ, ಆ ಮಾತನ್ನು ಕೇಳದೆ ಇರಲೋಕ್ಕೆ ಆಗೋದಿಲ್ಲ, ಇವನ್ನ ಉಪಾಯವಾಗಿ ಜಾಡ್ತಾಡಿಸ್ಬೇಕಾದ. ಇದು ಗೌರವದ ಪ್ರಶ್ನೆ. ಬ್ರಹ್ಮಾದಿ ದೇವತೆಗಳು ಅತ್ಯಂತ ಮಾನ್ಯರಾದ್ದರಿಂದ, ಪರಮ ಭಗವದ್ ಭಕ್ತರಾದ್ದರಿಂದ ಅವರ ಮಾತನ್ನ ಪರಮಾತ್ಮ ಸತ್ಯ ಮಾಡ್ತಾನೆ. ಅವರ ಮಾತು ಸತ್ಯನೂ ಆಗಬೇಕು, ಇವರು ಸತ್ತು ಹೋಗಬೇಕು. ಹಾಗೆ ಮಾಡೋದು ಭಗವಂತನ ವಿಚಿತ್ರವಾದ ಸಾಮರ್ಥ್ಯ, ಇದು ಬೇರೆ ಎಲ್ಲರಿಗೂ ಸಾಧ್ಯ ಇಲ್ಲ. ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಅಪಿ ಸಮರ್ಥ ಪರಮಾತ್ಮ. ಎಲ್ಲಿನ ವರಬಲದಿಂದ ಯುದ್ಧ ನಡೀತಾ ಇದೆ ರಾಕ್ಷಸರಲ್ಲಿ, ಅದರ ಒಟ್ಟು ಫಲಿತಾಂಶ ಹೀಗೆ ಆಗಬೇಕು. ಆ ಸಮಯದಲ್ಲಿ ಹೇಗೆ ಮಾಡಬೇಕು ಅಂತ ಹೇಳಿ ಎಲ್ಲ ದೇವತೆಗಳು ಕೇಳಿದರಂತೆ. ಆಗ ಪರಮಾತ್ಮ ಹೇಳುತ್ತಾನೆ, ನೀವು ಹೋಗಿ ರುದ್ರದೇವರಿಂದ ಸಂಹಾರವಾಗಬೇಕು, ರುದ್ರದೇವರಿಂದ ತ್ರಿಪುರಾಸುರರ ಸಂಹಾರವಾಗಬೇಕು ಅಂತ ಹೇಳಿದ ಎಲ್ಲ ರುದ್ರದೇವರನ್ನ ಕೇಳಿಕೊಂಡ್ರು. ಸ್ವಾಮಿ, ನೀವು ಬಂದು ಇಂತ ಅಗಾಧವಾದ ಆಪತ್ತಿನಿಂದ ನಮ್ಮನ್ನು ಪಾರ ಮಾಡಬೇಕು, ಅತ್ಯಂತ ಭಯಾನಕವಾದ ಸನ್ನಿವೇಶ ಉಂಟಾಗಿದೆ, ಲೋಕಗಳು ಯಾವುದು ಬದುಕಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದಾಗ ಅವ್ರು ಹೇಳಿದರಂತೆ, ಹಾಗೆ ನಾನು ಬರಬಹುದು, ಆದರೆ ಅವರನ್ನು ಗೆಲ್ಲಬೇಕಾದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ ಅದು, ತ್ರಿಪುರಾಸುರನ್ನು ಗೆಲ್ಲೋದು ಅಂದ್ರೆ ಸಾಮಾನ್ಯವಾದ ಕೆಲಸ ಅಲ್ಲ, ಅದು ತುಂಬಾ ನಮಗೆ ಸಹಕಾರಿ ಕಾರಣಗಳು ಬೇಕಾಗತ್ತೆ, ಅದನ್ನೆಲ್ಲ ಕೊಟ್ಟರೆ ಬರ್ತೇನೆ ಅಂತ ಹೇಳಿದ್ರು. ಮೇಲೆ ಅನುಕೂಲಗಳನ್ನು ಮಾಡಿಕೊಟ್ರೆ ಬರ್ತೇನೆ. ಏನು ಅನುಕೂಲ ಮಾಡಿಕೊಡಬೇಕು ಅಂದ್ರೆ, ನನಗೆ ಒಳ್ಳೆ ರಥ ಬೇಕು, ಅದಕ್ಕೆ ಕುದುರೆಗಳು ಬೇಕು, ದೊಡ್ಡ ವಿಶೇಷವಾದಂತಹ ಒಂದು ಬಿಲ್ಲು ಬಾಣಗಳು ಬೇಕು, ಒಬ್ಬ ಸಾರಥಿ ಬೇಕು ಅಂತ ಕೇಳಿದ್ರು. ಇವೆಲ್ಲ ಪ್ರಶ್ನೆ ಬಂತು. ಒಬ್ಬ ಸಾರಥಿ, ಒಳ್ಳೆ ಸಾರಥಿ ನನಗೆ ಬೇಕು, ಅವೆಲ್ಲ ಇದ್ರೆ ಮಾಡಕ್ ಬರುತ್ತೆ, ಇಲ್ಲದ್ರೆ ಮಾಡಕ್ ಬರೋದಿಲ್ಲ ಅಂತ ಹೇಳಿದಾಗ ಅವರಾಗಲಿ ಅಂತ ಹೇಳಿ ಎಲ್ಲ ಏರ್ಪಾಟು ಮಾಡ್ತಾ ಇದ್ದಾರೆ. ರಥವನ್ನು ಏರ್ಪಾಟು ಮಾಡಿದ್ರು, ಇಡೀ ಭೂಮಿಯನ್ನೇ ರಥವನ್ನಾಗಿ ಮಾಡಿದ್ರಂತೆ. ಅನಂತರ ಸಾಕ್ಷಾತ್ ಬಾಣದ ರೂಪದಲ್ಲಿ ಸ್ವತಃ ಭಗವಂತನಾದ ವಿಷ್ಣು ಕೈಯಲ್ಲಿದ್ದಾನೆ. ಭಗವಂತ ಬಾಣದ ರೂಪದಲ್ಲಿ ಎಲ್ಲ ಅನುಕೂಲವಾಯಿತು. ಸಾರಥಿಯನ್ನಾಗಿ ಯಾರು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಆಗ ಹೇಳಿದರಂತೆ, ಸಾರಥಿ ಬಹಳ ಉತ್ತಮನ ವ್ಯಕ್ತಿ ಆಗಬೇಕು, ಸಾಮಾನ್ಯ ಸಾರಥಿ ಆಗಬಾರದು, ಅತ್ಯುತ್ತಮ ವ್ಯಕ್ತಿ ಆಗಬೇಕು. ಆದ್ದರಿಂದ ಇಂಥ ಹೊತ್ತಿನಲ್ಲಿ ಅಂಥ ಉತ್ತಮ ವ್ಯಕ್ತಿಗಳು ಅಂದ್ರೆ ಬ್ರಹ್ಮದೇವರು ಅಂತ ಹೇಳಿ ಅವರನ್ನು ಕೇಳೋದಕ್ಕೆ ಹೋದ್ರೆ, ಬ್ರಹ್ಮದೇವರೇ ನೀವು ಸಾರಥಿ ಆಗಬೇಕು ರುದ್ರದೇವರಿಗೆ, ಸಾರಥಿಯಾಗಿ ಅವರು ತ್ರಿಪುರಾಸುರ ಸಂಹಾರ ಮಾಡೋದಕ್ಕೆ ಅನುಕೂಲ ಮಾಡಿಕೊಡಬೇಕು ಅಂತ ಕೇಳಿದಾಗ ಅವರು ತಥಾಸ್ತು ಅಂತ ಒಪ್ಪಿಕೊಂಡು ಬಂದು ರುದ್ರದೇವರಿಗೆ ಸಾರಥಿಯಾಗ್ತಾ ಇದ್ದಾರೆ. ದುರ್ಯೋಧನ ಹೇಳ್ತಾ ಇದ್ದಾನೆ, ಶಿವ ರಥಿ ಬ್ರಹ್ಮ ಸಾರಥಿ, ಯಾರು ದೊಡ್ಡವರು ಗೊತ್ತಲ್ಲ ನಿನಗೆ, ಬ್ರಹ್ಮದೇವರು ದೊಡ್ಡವರು, ರುದ್ರದೇವರು ಕಡಿಮೆ, ರಥಿಗಿಂತ ಕಡಿಮೆ ಆದ ಅವರು ಸಾರಥಿಯಾಗಲಿಲ್ಲವೇನೋ? ಮುಂದೆ ಯುದ್ಧ ನಡೀತು, ಲೀಲಾಜಾಲವಾಗಿ ಬ್ರಹ್ಮದೇವರ ಸಾರಥ್ಯ ಒಂದು ಕಡೆಗೆ, ವಿಷ್ಣು ಬಾಣದ ರೂಪರು ಇನ್ನೊಂದು ಕಡೆಗೆ, ರುದ್ರದೇವ ತ್ರಿಪುರಾಸುರನ ಕೊಂದುಬಿಟ್ರು. ತ್ರಿಪುರಾರಿ ಅನ್ನ ಹೆಸರು ಬಂತು, ಪುರಾರಿ ತ್ರಿಪುರಾರಿ, ವಿಷ್ಣುವಿಗೆ ಮುರಾರಿ ಅಂತ ಹೆಸರಿದ್ರೆ ರುದ್ರದೇವರಿಗೆ ಪುರಾರಿ ಅಂತ ಹೆಸರಿದೆ. ಆ ಪುರಗಳು ತ್ರಿಪುರಾರಿ ಅಂತ ಪೂರ್ತಿ ಹೆಸರು. ತ್ರಿಪುರಾಸುರ ಸಂಹಾರ ನಡೀತು. ದುರ್ಯೋಧನ ಹೇಳ್ತದೆ ರಾಕ್ಷಸರ ಸಂಹಾರದ ಕಥೆಯನ್ನು ಒಬ್ಬ ರಾಕ್ಷಸ ಹೇಳ್ತಾನೆ, ಅದು ಆಶ್ಚರ್ಯ. ರಾಕ್ಷಸರ ಸಂಹಾರದ ಕಥೆ, ಇವನು ಪರಮ ರಾಕ್ಷಸ, ಇವರು ಈ ಕಥೆ ಹೇಳಿಕೊಂಡು ತಾನು ಹಾಗಾಗ್ತಾನೆ ಅಂತ ಯೋಚನೆ ಮಾಡಬಾರದೆ. ಕೊನೆ ಪಕ್ಷ ಎಲ್ಲಾ ರಾಕ್ಷಸರ ಗತಿ ಅಷ್ಟೇನು ತಿಳ್ಕೊಳ್ಬಾರದೆ. ಇದಕ್ಕೆ ರಾಕ್ಷಸರಿಗೆ ಮೂರ್ಖರು ಅಂತ ಕರೀತಾರೆ. ಇವತ್ತು ಕಾಪಿ ಹೊಡೆದು ಸಿಕ್ಕಾಕೊಳ್ಳೋ ನೋಡ್ತಾನೆ, ಮತ್ತೆ ಇವನು ಕಾಪಿ ಹೊಡಿತಿರ್ತಾನೆ ಆಶ್ಚರ್ಯ. ಅವ್ನು ನೋಡಿದ್ರೆ ಬಿಡಬೇಕಾ? ಬಿಡೋದಿಲ್ಲ. ಅವನು ಸಿಕ್ಕಾಕೊಳ್ಳೋ ನಾನು ಸಿಗಲಿಕ್ಕಿಲ್ಲ ಅನ್ನೋ ಭ್ರಾಂತಿಯಲ್ಲೇ ವರ್ಷಕ್ಕೆ ನಡೀತಾನೆ ಇರುತ್ತೆ. ಅದು ಒಂದು ಮೊದಲ ಹೆಸರು ಬರುತ್ತೆ, ಇಷ್ಟೇ ಅವ್ರು ರಿಬಾರ್ ಆದ್ರದ್ದು ಬರುತ್ತೆ. ಈ ಪೇಪರ್ ನೋಡೋದಿಲ್ವಾ, ನಡೆಯೋದಿಲ್ವಾ, ಎಲ್ಲ ಗೊತ್ತೇ ಗೊತ್ತು. ಇಷ್ಟೇ ಅದಕ್ಕೆ ಹೇಳ್ತಾರೆ, ಎಲ್ಲ ಜನಕ್ಕೂ ವಿಷಯ ಗೊತ್ತಿದ್ದು ಮಾತ್ರಕ್ಕೆ ಫಾಲೋ ಮಾಡ್ತಾರಂತೇನು ಇಲ್ಲ. ಗೊತ್ತಿಲ್ದಿರೋದು ಒಂದು ಗುಂಪು, ಗೊತ್ತಿದ್ರು ಫಾಲೋ ಮಾಡ್ತಾರಂತೇನು ಇಲ್ಲ. ಗೊತ್ತಿವತ್ತು ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡೋದ್ರೆ ಟ್ರಾಫಿಕ್ ರೂಲ್ಸ್ ಗೊತ್ತಿರೋರೇ ಮಾಡೋದು ಎಷ್ಟೋ ಸಂಕ. ಇವ್ರು ಗೊತ್ತಿದ್ದೆ ಹೋಗ್ತಾರೆ, ಸಿಕ್ಕಾಕೊಳ್ಳೋ ಅಡ್ಡಾಡ್ತಾರೆ ಆ ಕಡೆ. ಇದೆಲ್ಲ ನೋಡಿದರೆ ಮನುಷ್ಯ ತಿಳುವಳಿಕೆ ಬಂದ ಮಾತ್ರಕ್ಕೆ ಎಲ್ಲರೂ ಒಳ್ಳೆಯವರಾಗ್ತಾರೆ ಅಂತ ಅರ್ಥ ಅಲ್ಲ. ತಿಳುವಳಿಕೆ ಬರೋದು ಎಷ್ಟು ಕಷ್ಟನೋ, ಅದನ್ನು ಅನುಷ್ಠಾನ ಮಾಡತಕ್ಕದ್ದು ಬುದ್ಧಿ ಬರೋದು ಕೂಡ ಭಾರಿ ಕಷ್ಟ. ಅದಕ್ಕೂ ದೇವರು ವಿಶೇಷ ಅನುಗ್ರಹವನ್ನೇ ಮಾಡಬೇಕು. ದುರ್ಯೋಧನೆಗೆ ಅದು ಬರಲಿಲ್ಲ, ಕಥೆ ಕೇಳಿ ಎಲ್ಲ ಮಾಡಿದ್ರೂ ಅರ್ಥವಾಗಲಿಲ್ಲ ಅವನಿಗೆ. ಅವನು ಹೇಳೋ ಬಹಳ ಮುಖ್ಯವಾದ ಅಂಶ ಗಮನಿಸಬೇಕು, ಶಿವ ನೀಗಿಂತ ಬ್ರಹ್ಮಶ್ರೇಷ್ಠ, ಬ್ರಹ್ಮ ಸಾರಥಿ ಶಿವರಥಿ ಅಂತ ಹೇಳಿದ್ದಾನೆ. ಸೊ ಬ್ರಹ್ಮದೇವರು ಶಿವನಿಂದ ದೊಡ್ಡವನು ಅಂತ ಹೇಳಿದ ಮೇಲೆ ತಾನು ಹಿಡಿದರೋದಾರನ್ನ ಅಶ್ವತ್ಥಾಮರನ್ನ ಗುರುಪುತ್ರ ಅವ್ರು ಗೆಲ್ತಾರೆ ಅಂತ ಹೇಳಿ, ಅವರು ಶಿವ, ಆದರೆ ಇಲ್ಲಿ ಭಾವಿ ಬ್ರಹ್ಮ ಯಾರು? ಭೀಮಸೇನ ಎದುರಾಕೊಂಡು ನಿಂತಿದ್ದಾನೆ. ಏನು ಆಶ್ಚರ್ಯ, ತಾರತನ ತಾನೇ ಫಾಲೋ ಮಾಡ್ತಾ ಇಲ್ಲ. ಯಾರು ದೊಡ್ಡವರು ಅಂತ ಗೊತ್ತು, ತಾನೇ ಹೇಳಿದ ಮೇಲೆ ಮುಗಿದೋಯ್ತಲ್ಲ. ಬ್ರಹ್ಮದೇವರು ದೊಡ್ಡವರು ಶಿವನಿಗೆ ಅಂತ ಹೇಳಿದ್ರು ಒಂದೇ, ಬ್ರಹ್ಮವಾಯುಗಳು ಸಮ ಆದ್ದರಿಂದ ವಾಯುದೇವರು ದೊಡ್ಡವರು ಅಂತ ಒಪ್ಪಿಕೊಂಡಾಗ ಆಯ್ತಾರೆ. ಬಹಳ ಸ್ಪಷ್ಟವಾಗಿ ಬಂದ ಮಾತು ಅಂದ್ರೆ ಮಹಾಭಾರತದಲ್ಲಿ ದುರ್ಯೋಧನನ ಬಾಯಿಲಿ ಬಂದಿರೋ ಮಾತಿ. ಬ್ರಹ್ಮದೇವ ಅವನು ಒಪ್ಪಿಕೊಂಡ, ಕೃಷ್ಣ ಸಾರಥಿಯಾಗಿರೋದ್ರಿಂದ ಅರ್ಜುನ ಗೆಲ್ತಾ ಇದ್ದಾನೆ, ಅರ್ಜುನಗಿಂತ ಕೃಷ್ಣ ದೊಡ್ಡವನು, ಅಲ್ಲಿ ಕೃಷ್ಣ ಸರ್ವೋತ್ತಮತ್ವ ಬಂತು. ಇಲ್ಲಿ ಬ್ರಹ್ಮದೇವರು ರುದ್ರದೇವನ ದೊಡ್ಡವರು, ವಾಯುದೇವತ್ವರು ಬಂತು. ಎರಡು ಪ್ರಮೇಯನೂ ಗೊತ್ತಿದೆ, ಅದು ಉಪನ್ಯಾಸಕ್ಕೆ ಹೊರಟು ಫಾಲೋ ಮಾಡ್ಲಿಕ್ಕಲ್ಲ, ಇಷ್ಟು ಮಾಡಿಕೊಂಡಿದ್ದು ಇದು ಆಶ್ಚರ್ಯ ಅಂತ ಕೇಳಿದರೆ ನೀವು ಕೇಳಿ ಅಷ್ಟೇ, ನಾನೇ ಅನುಷ್ಠಾನ ಮಾಡೋದಿಲ್ಲ. ಅದನ್ನು ಪರೋಪದೇಶೇ ಪಾಂಡಿತ್ಯಂ ಅಂತ ಹೇಳೋದಕ್ಕೆ ನಿದರ್ಶನ ಅದು. ಬಂತು ಯಾವಾಗಲೂ ತತ್ವಶಾಸ್ತ್ರ ಅಂತ ಹೇಳಿದ್ರೆ ತಾನು ಉದ್ಧಾರವಾಗಬೇಕು, ಮತ್ತವರು ಉದ್ಧಾರ ಕಾರಣ ಆಗಬೇಕು. ಅದು ಬಂತು ಇದುವರೆ ಪ್ರಯೋಜನಕ್ಕೆ ಬರೋದಿಲ್ಲ. ದುರ್ಯೋಧನ ದಡ್ಡ ಅಂತೇನಲ್ಲ, ಎಷ್ಟು ಓದ್ಕೊಂಡಿದ್ದ ನೋಡಿ, ಇದೆಲ್ಲ ಕೂಡ ಪ್ರಸಂಗ ಬಂದ ಒಳ್ಳೆ ಕಥೆಗಳು. ಎಷ್ಟೋ ಕಥೆ ನಮ್ಗೆ ಗೊತ್ತು, ನಾಸ್ತಿಕರಿಗೆ ಕಥೆಗಳು ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ದುರ್ಯೋಧನ ಪರಮನಾಸ್ತಿಕ ಒಳ್ಳೆ ಕಥೆಗಳು ಗೊತ್ತು ಅವನಿಗೆ, ಅದ್ರಲ್ಲಿ ಯಾವ್ದು ಇಂಪಾರ್ಟೆನ್ಸ್ ಅಂತ ಗೊತ್ತು. ಮತ್ತೆ ಜೊತೆಗೆ ಬ್ರಹ್ಮದೇವರು ಭಾರಿ ದೊಡ್ಡವರು ಒಂದು ಇಂಪಾರ್ಟೆನ್ಸ್ ಗೊತ್ತು ಅವನಿಗೆ. ಇಷ್ಟಾರು ಅನುಷ್ಠಾನ ಬರೋದಿಲ್ಲ ಅಂದ್ರೆ ಪಾಂಡಿತ್ಯ ಬಂದ ಮಾತ್ರಕ್ಕೇನೆ ತತ್ವಜ್ಞಾನ ಬರುತ್ತೆ ಅಂತ ಅರ್ಥ ಅಲ್ಲ. ಅದಕ್ಕೆ ಸ್ವರೂಪ ಯೋಗ್ಯತೆ ಇಲ್ಲದೆ ಹೋದ್ರೆ ಏನೂ ಪ್ರಯೋಜನ ಇಲ್ಲ. ಪತಿತನ ಕಪಾಲರೋಡು ಭಾಗೀರಥಿಯ ಜಲವಿರೆ ಪೇಯವೆನಿಪುದೆ. ಹರಿಕಥಾಮೃತಸಾರದಲ್ಲಿ ಕೇಳ್ತಾರೆ, ಗಂಗಾ ಜಲವೇ ಇರಬಹುದು ಅದು ಒಂದು, ಎಲ್ಲಿದೆ ಪತಿತನ ಕಪಾಲದೊಳಗೆ, ಮೈಲಿಗೆ ಮಯ ಅದು ಒಂದು. ಎಷ್ಟೇ ಪವಿತ್ರವಾದ ವಸ್ತು ಅಪವಿತ್ರವಾದ ವಸ್ತುವಿನ ಜೊತೆಗಿದ್ರೆ ಅದು ಪೇಯವೆನಿಪುದೆ, ಪೇಯವಾಗೋದಿಲ್ಲ ಅಪೇಯವಾಗುತ್ತೆ. ಅದರಿಂದ ಅಯೋಗ್ಯರಲ್ಲಿ ಪಾಂಡಿತ್ಯ ಇದ್ರೆ ಜ್ಞಾನ ಇದ್ರೆ ಅದು ಕೆಲಸಕ್ಕೆ ಬರೋದಿಲ್ಲ ಅಂತ ಹೇಳೋದಕ್ಕೆ ದುರ್ಯೋಧನ ದೊಡ್ಡ ದೃಷ್ಟಾಂತ. ಇಷ್ಟು ಹೇಳಿ ಹೇಗೆ ತ್ರಿಪುರಾಸುರರ ವಧೆಯನ್ನ ಬ್ರಹ್ಮದೇವರ ಸಾರಥ್ಯದಿಂದ ರುದ್ರದೇವರಿಗೆ ಮಾಡಲಿಕ್ಕೆ ಸಾಧ್ಯವಾಯಿತೋ ಅದೇ ರೀತಿಯಲ್ಲಿ ಇವತ್ತು ನೀವು ಶಲ್ಯರಾಜ ಕರ್ಣನಿಗೆ ಸಾರಥಿಯಾಗಬೇಕು. ಕರ್ಣ ನಿನಗಿಂತ ದೊಡ್ಡವನಂತ ಕರೀತಾ ಇಲ್ಲ, ನೀವೇ ಕರ್ಣಗಿಂತ ಭಾರಿ ದೊಡ್ಡವರು. ನೀವು ಬಂದು ನಮ್ಮನ್ನೆಲ್ಲ ಕಾಪಾಡಬೇಕು, ಕರ್ಣನನ್ನು ಸಂರಕ್ಷಣೆ ಮಾಡಬೇಕು. ಕೃಷ್ಣ ಹೇಗೆ ಅರ್ಜುನನ ಕಾಪಾಡ್ತಾನಲ್ಲ ಹಾಗೆ ಕಾಪಾಡಬೇಕು ಅಂತ ಕೇಳಿದನಂತೆ. ಆಗ ಶಲ್ಯರಾಜ ಸ್ವಲ್ಪ ಸಮಾಧಾನ ಆದನಂತೆ, ಓಹೋ ನನ್ನನ್ನು ನೀನು ಕೃಷ್ಣನಿಗೆ ಹೋಲಿಸಿದ್ದಿ, ಒಂದು ಪ್ಲಸ್ ಪಾಯಿಂಟ್, ಕೃಷ್ಣನಿಗೆ ಹೋಲಿಸಿದ್ದಿ, ಆದ್ದರಿಂದ ಭಾರಿ ಸಮಾಧಾನವಾಯಿತು. ಮತ್ತೆ ಒಳ್ಳೆಯ ಕಥೆ ಎರಡು ಕಥೆಗಳು ಬೇರೆ ಹೇಳಿಬಿಟ್ಟು ಆದ್ದೆ ಆದ್ರೆ ಭಾರಿ ಖುಷಿಯಾಯಿತು. ಆದರೆ ಒಪ್ತೇನೆ ಅಂತ ಹೇಳಿದ್ರೆ ಇಲ್ಲಿ ಒಂದು ವಿಷಯ ಮರೆಯಬಾರದು. ಶಲ್ಯರಾಜ ಇಷ್ಟೊತ್ತು ಏನು ಮಾಡಿದ್ದಾನೆ, ಅದಿಷ್ಟ ಹೈ ಕ್ಲಾಸ್ ನಾಟಕ ಮಾಡಿದ್ದಾನಷ್ಟೇ. ನಿಜವಾದ ಉದ್ಯೋಗ ಪುರದಲ್ಲಿ ನಿಮಗೆ ಗೊತ್ತಿದೆ, ಶಲ್ಯರಾಜ ಪಾಂಡವರ ಕಡೆಗೇನೆ ಹೊರಟವನು. ಆಗ ದುರ್ಯೋಧನ ಮೋಸ ಮಾಡಿ ತನ್ನ ಕಡೆ ಎಳ್ಕೊಂಡು ಬಿಟ್ಟ. ದಾರಿದ್ದಕ್ಕೂ ಕೂಡ ಒಳ್ಳೆ ಇಳ್ಕೊಳ್ಳೋ ವ್ಯವಸ್ಥೆಯನ್ನು ಮಾಡಿದ. ಸುಸಭಾಹ ತಾರಾಯ ಮಾಸ ಸತ್ರ ತತ್ರ ಹಿ, ದಾರಿದ್ದಕ್ಕೂ ಸಭಾ ವ್ಯವಸ್ಥೆಗಳನ್ನ ಮಾಡಿ ಎಲ್ಲ ಅನುಕೂಲಗಳನ್ನು ಕಲ್ಪಿಸಿದಾಗ ಶಲ್ಯರಾಜ ಮೋಸ ಹೋಗಿಬಿಟ್ಟು, ಯಯೇತಾಹ ತಾರಾಯ ಮಾಸ ತಸ್ಯಾಭೀಷ್ಟಂ ಕರೋಮ್ಯಹಂ, ಯಾರು ಇಷ್ಟನ್ನೆಲ್ಲ ಮಾಡಿಸಿದ್ದಾರೆ ಅನುಕೂಲಗಳನ್ನ ಅವನು ಕೇಳಿದ್ದನ್ನು ಕೊಡ್ತೇನೆ ಅಂತ ಮಾತು ಹೇಳಿದಾಗ ದುರ್ಯೋಧನ ಬಂದು, ನಾನು ಮಾಡಿಸಿದ್ದು ನಾನು ವರ ಕೊಡಬೇಕು ಅಂತ ಹೇಳಿದಾಗ, ಆಯಿತು ಕೊಡ್ತೇನೆ ಕೇಳಿಕೊ ಅಂತ ಹೇಳಿದ. ಆಗ ಅವನು ಕೇಳಿದ, ನೀವು ಪಾಂಡವರ ಪಕ್ಷಕ್ಕೆ ಹೋಗಬಾರ್ದು, ನನ್ನ ಪಕ್ಷಕ್ಕೆ ಬರಬೇಕು, ಯುದ್ಧ ಮಾಡಬೇಕು. ಪಾಂಡವರಿಗೆ ಸಾಕ್ಷಾತ್ ಸೋದರ ಮಾವ ಶಲ್ಯರಾಜ, ಪಾಪ ಮಾದ್ರಿ ನಕುಲ ಸಹದೇವರ ತಾಯಿ ಮಾದ್ರಿ, ಈತನ ಸಹೋದರಿ, ನಿರ್ವಾಹದಿಂದ ಈ ಕಡೆ ಬರಬೇಕಾಯ್ತು. ದುರ್ಯೋಧನ ಎಷ್ಟು ಹತ್ತಿರದವರನ್ನು ದೂರ ಮಾಡ್ತಾನೆ ನೋಡಬೇಕು. ದೂರ ಮಾಡಲಿಕ್ಕೆ ಏನು ಕಾರಣ, ದಾರಿದ್ದಕ್ಕೂ ಸಭೆ ತಿನ್ನಿಸಿಬಿಟ್ಟ ಚೆಂದ ಹೋಯ್ತು. ಇವತ್ತು ಮನುಷ್ಯ ಏನಾದ್ರು ದುಡ್ಡು ಕಾಸು ಕೊಟ್ಟ ಅಂದ್ರೆ ಎಂಥವನು ವಶಕ್ಕೆ ಬಂದ್ಬಿಡ್ತಾನೆ ಎಂಬ ತಂತ್ರ ಕಲಿ ದುರ್ಯೋಧನ ತಂತ್ರ. ಕಲಿಯುಗದಲ್ಲಿ ತಂತ್ರ ಅಂದ್ರೆ ಅದೇನೆ, ಊಟಕ್ಕಾಗಿ ಒಂದು ಬೈಟು ಕುಡಿಸ್ತಾ ಅಂದ್ರೆ ಕತೆ ಮುರೋಯ್ತಲ್ಲಿ ಅವನು ಪೂರ್ತಿ ಪಕ್ಷನೇ ಚೇಂಜ್ ಮಾಡಿಬಿಡ್ತಾನೆ. ಅದಕ್ಕೆ ಸಿಕ್ಕಲ್ಲಿ ತಿನ್ನಬಾರದು ಅಂತ ಹೇಳಿರ್ತಾನೆ. ಸಿಕ್ಕಲ್ಲಿ ತಿಂದ ಅಂದ್ರೆ ಆ ಸಿಕ್ಕ ಸಿಕ್ಕ ವಿಚಾರನೆ ಮಾಡ್ತಾನೆ, ಅವನಿಗೆ ಒಂಥರ ಪ್ರಿನ್ಸಿಪಲ್ ಕಳ್ಕೊಂಡು ಬಿಡ್ತಾನೆ, ತತ್ವವನ್ನು ಕಳ್ಕೊಂಡು ಬಿಡ್ತಾನೆ. ಆದ್ದರಿಂದ ಅದನ್ನು ಖಚಿತವಾಗಿ ಅತ್ಯಂತ ದೃಢ ನಿರ್ಧಾರದಿಂದ ಅನುಸರಣೆ ಮಾಡಬೇಕು. ಶಲ್ಯರಾಜ ಒಪ್ಪೊಂದು ಹೊರಟಿದ್ದ, ಆಯ್ತು ಬರ್ತೆ ಸೈನ್ಯ ಕೊಟ್ಟು ಕಡೆ, ಒಂದು ಅಕ್ಷೋಹಿಣಿ ಸೈನ್ಯ ಪಾಪ ಕೊಟ್ಟು ಕಳಿಸ್ದ, ನಾನು ಸ್ವಲ್ಪ ಧರ್ಮರಾಜನ ಕಂಡು ಬರ್ತೇನೆ, ಇನ್ನು ಇಂಥ ಯುದ್ಧದಲ್ಲಿ ಯಾರು ಬದುಕ್ತಾರೆ ಯಾರು ಹೋಗ್ತಾರೆ ನಾನು ಮಾತಾಡಿಸಿ ಬರ್ತೇನೆ ಅಂತ ಹೇಳಿದ್ರೆ ಅಷ್ಟು ಮಾಡು ಅಂತ ಕಳಿಸಿದ. ಎಲ್ಲ ಹೋಗಿ ಹೇಳಿದ ವಿಷಯ ಹೀಗಾಯ್ತು, ಧರ್ಮರಾಜ ನಿಮ್ಮ ಕಡೆಗೆ ಬರಲಿಕ್ಕೆ ಹೊರಟಿದ್ದೆ ನಾನು, ದುರ್ಯೋಧನ ಹೀಗೆ ಮಾಡಿಬಿಟ್ಟ, ನಿರ್ವಾಹ ಎಲ್ಲ ಹೋಗಲೇಬೇಕು, ಹಿಂದಿನ ಕಾಲದ ಮಾತಿಗೆ ಅಷ್ಟು ಮಹತ್ವ ಇತ್ತು, ಒಂದು ಮಾತು ಅಂದ್ರೆ ನಡೆಸಲೇಬೇಕು ಅಂತ ಒಂದು ಭಾವನೆ ಇತ್ತು, ಅದನ್ನ ನಡೆಸೋಕ್ಕೋಸ್ಕರ ಹೋಗ್ತಾ ಇದ್ದೇನೆ. ದಶರಥ ರಾಜ ಹೀಗೆ ಕೈಕೇಯಿ ಕೊಟ್ಟ ವರವನ್ನು ನಡೆಸಿದನಲ್ಲ, ಆ ರೀತಿಯಾಗಿ ಆ ಜನಗಳು ಮಾತು ತಪ್ಪಿದ್ರು ಅಂತ ಅನ್ಸೋದಕ್ಕೆ ಇಷ್ಟಪಡೋದಿಲ್ಲ. ಅಂತ ಒಂದು ರಥಕಾಲ ಇತ್ತು. ಇವತ್ತು ಏ ಅವತ್ತೊಂಡಿದ್ರೆ ಅವಾಗ ಮಾತಾಡಿಸೋದಿಲ್ಲ, ಅವಾಗ ಏನ್ ಮಾಡ್ತೀವಿ ಮಾಡು ಅಂತ ಹೇಳ್ಬಿಡ್ತಾರೆ. ಅಂದ್ರೆ ಜನ ಏನು ಮಾಡ್ಲಿಕ್ಕಿಲ್ಲ, ದೇವರು ಮಾಡ್ತಾರೆ ಎಂಬ ಎಚ್ಚರಿಕೆ ಇವರಿಗಿಲ್ಲ. ಜನರ ಸತ್ಯದಲ್ಲಿ ದೇವರು ಇರ್ತಾನೆ. ಸತ್ಯ ವಿಶ್ವಶಾಸ್ತ್ರ ಸತ್ಯ ಅಂದ್ರೆ ದೇವರ ಹೆಸರು ಅದು ಒಂದು. ಧರ್ಮ ವಿಷ್ಣುವಿನ ಹೆಸರು, ಧರ್ಮೋ ಧರ್ಮ ವಿದುತ್ತಮ. ದೇವರ ಸನ್ನಿಧಾನ ಇರುತ್ತೆ ನೋಡಿ. ಸರ್ಕಾರಿ ಆರ್ಡರ್ ಒಂದು ಚೀಟಿ ಇರು, ಪೇಪರ್ ಇರಬಹುದು, ಪೇಪರ್ ಅಲ್ಲದು ಸರ್ಕಾರದ ಆದೇಶ. ಪೇಪರ್ ತುಂಡ್ಕೊಂಡ ಕಾಣುತ್ತೆ ಆದೇಶ. ಸತ್ಯ ಧರ್ಮಗಳಲ್ಲಿ ಭಗವಂತನ ವಿಶೇಷವಾದ ಸನ್ನಿಧಾನ ಇದೆ. ಇದನ್ನ ಅರ್ಥ ಮಾಡಿಕೊಂಡ್ರೆ, ನಾವು ಸತ್ಯಕ್ಕೆ ಮೋಸ ಮಾಡಿದರೆ, ಧರ್ಮಕ್ಕೆ ಮೋಸ ಮಾಡಿದರೆ ಅದು ದೈವದ್ರೋಹವಾಗ್ತದೆ. ಇದನ್ನು ಜನ ಗಮನಿಸೋದಿಲ್ಲ. ಯಾರಿಗೋ ದ್ರೋಹ ಅಲ್ಲ, ಅದು ಒಂದು ದೇವತಾ ದ್ರೋಹವಾಗ್ತಾ ಇದೆ. ಅದು ನಡೆಸಬೇಕಾದ ನಮ್ಮ ಮೂಲಭೂತವಾದಂತಹ ನಿರ್ಧಾರ. ಅದನ್ನ ಶಲ್ಯಾದಿಗಳು ನಡೆಸತಕ್ಕಂಥವರಾದ್ದರಿಂದ ನಾನು ಹೋಗಬೇಕಾಗಿದೆ, ಹೋಗ್ತೇನೆ, ಆದರೆ ಭರವಸೆ ಕೊಡ್ತೇನೆ, ನಾವ್ಯಾರೂ ಗೆಲ್ಲೋದಿಲ್ಲ. ನಿಮ್ಮ ಕಡೆ ಬಂದಿದ್ರೆ ನಮಗೊಂದು ಗೌರವ ಬರೋದು, ಗೌರವನೂ ಇಲ್ಲ, ಗೆಲುವೂ ಇಲ್ಲ. ನಮಗೆ ತುಂಬಾ ಕೆಟ್ಟದಾಗ್ತಾ ಇದೆ, ನಿರ್ವಾಹ ಇಲ್ಲ, ಹೊರಡ್ತಾ ಇದ್ದೇನೆ, ಏನು ಬೇಕಾದ್ರೆ ಕೇಳು, ಕೊಡ್ತೇನೆ ಅಂತ ಹೇಳಿ. ನಿಮ್ಮ ಪಕ್ಷಕ್ಕೆ ಬರೋದಂತೂ ಸಾಧ್ಯ ಇಲ್ಲ, ಬೇರೆ ಏನಾದ್ರು ಮಾಡಬಹುದಾದ್ರೆ ಕೇಳು ಅಂತ ಹೇಳಿದ್ದ. ಆಗ ಧರ್ಮರಾಜ ಕೇಳ್ಕೊಂಡಿದ್ದ. ಧರ್ಮರಾಜ ಕೇಳ್ಕೊಳ್ಳೋಕ್ಕೂ ಗೊತ್ತಿಲ್ಲ ಏನ್ ಕೇಳ್ಕೋಬೇಕು ಅಂತ ಕೃಷ್ಣ ಹೇಳಿದ್ದನಂತೆ. ಶಲ್ಯರಾಜ ಏನಾದ್ರೂ ಬೇಕು ಅಂತ ಕೇಳಿದ್ರೆ ಇನ್ನೂ ಕೇಳಕು ಅಂತೇಳಿ. ಯಾತಕ್ಕೆ ಏನು ಉಪಯೋಗ ಬರುತ್ತೆ ಏನು ಗೊತ್ತೇ ಇಲ್ಲ, ಎಲ್ಲ ದೇವರ ಸಂಕಲ್ಪ ಅಷ್ಟೇ. ಅಥವಾ ಏನು ಕೇಳ್ಕೋಬೇಕು, ಮುಂದೆ ಪ್ರಸಂಗ ಬಂದಾಗ ನೀನು ಕರ್ಣನಿಗೆ ಸಾರಥಿಯಾಗಿ ಅವನ ಸಾರಥ್ಯ ನಿರ್ವಹಣೆ ಮಾಡಬೇಕು, ಅಷ್ಟೇ ಅಲ್ಲ, ಅವನ ತೇಜೋವಧೆ ಮಾಡಬೇಕು ಅಂತ ವರ ಕೇಳಿ. ಶಲ್ಯರಾಜ ಅದನ್ನು ಒಪ್ಪಿಕೊಂಡಿದ್ದ. ಎಂದು ಬರುತ್ತೆ ಅಂತ ಕಾಯ್ತಾ ಇದ್ದ ಪಾಪ. ಇವೆಲ್ಲ ಯುದ್ಧ ಮುಗಿದೋಗಿದೆ, 16 ದಿವಸ ಮುಗಿದೋಗ್ಬಿಟ್ಟು, ಇನ್ನು 2 ದಿವಸದಲ್ಲಿ ಕಥೆ ಆಗ್ಬೇಕು. ಇವದ್ದೇ ಇನ್ನು ಚಾನ್ಸ್ ಬರಲಿ, ಕೊಟ್ಟು ಬಾ ತುಳಿಸ್ಬೇಕಾಗಿತ್ತು. ಯಾವಾಗ ಕೇಳಿದ ಭಾರಿ ಖುಷಿ ಆಯಿತು. ಕಾಲ ಬಂತು ನೋಡಿ, ಶಲ್ಯರಾಜನಿಗೂ ಗೊತ್ತಿಲ್ಲ, ಕರ್ಣಾದಿಗಳಿಗೂ ಗೊತ್ತಿಲ್ಲ, ಧರ್ಮರಾಜನಿಗೂ ಗೊತ್ತಿಲ್ಲ, ಇವ್ರು ಯಾರಿಗೂ ಗೊತ್ತಿಲ್ಲ, ಎಲ್ಲ ಗೊತ್ತಿರೋ ದೇವರಿಗೆ ಬಂದೇನೆ. ಯಾವಾಗ ಇದು ಬರುತ್ತೆ ಅಂತ ಕೃಷ್ಣ ಹೇಳಿದ್ದೇನೆ ಅಂತ ಅರ್ಥ ಮಾಡಿಕೊಂಡ್ರೆ, ಅದಕ್ಕೆ ಕನಕದಾಸ ಹೇಳ್ತಾರೆ, ಬೊಂಬೆಯಾಟವನ್ನಾಡಿಸಿದೆ ಮಹಾಭಾರತವ ಅಂತ ಹೇಳಿದ್ದಾರೆ. ಮಹಾಭಾರತವನ್ನು ಗೊಂಬೆ ಕುಣಿಸಿದ ಕುಣಿಸಿದ್ದಿ ನೀನು. ನಿಜವಾದ ಸೂತ್ರಧಾರ ಯಾರು ಮಹಾಭಾರತಕ್ಕೆ ಅಂದ್ರೆ ಕೃಷ್ಣನೇ. ಕೃಷ್ಣ ತಾನೇ ಹೇಳ್ತಾನೆ, ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ, ಇಡೀ ವಿಶ್ವವೇ ನನ್ನ ಕೈಯಲ್ಲಿದೆ ಅಂತ ಒಂದರ್ಥ. ಇದಂ ಯುದ್ಧ ಬದಲಾದ ಎಲ್ಲವೂ ನನ್ನ ಕೈಯಲ್ಲಿದೆ ಅಂತ ಪ್ರಶ್ನೆ ಮಾಡ್ತಾಳೆ. ಕೈಯಲ್ಲಿ ಸೂತ್ರ ಹಿಡ್ಕೊಂಡ್ಬಿಟ್ಟಿದ್ದಾನೆ, ಚಾವತಿ ಹಿಡ್ಕೊಂಡಿದ್ದಾನೆ, ಸೂತ್ರನೇ ಅದು ಒಂದು. ಹಗ್ಗ ಹಿಡ್ಕೊಂಡಿದ್ದಾನೆ, ಕುದುರೆ ಸೂತ್ರನೇ ಅದು ಒಂದು. ಕುದುರೆ ಹಗ್ಗ ಹಿಡ್ಕೊಂಡಿಲ್ಲ, ಜಗತ್ತಿನ ಹಗ್ಗ ಹಿಡ್ಕೊಂಡಿದ್ದೇನೆ ಅಂತ ಪರಮಾತ್ಮ ಹೇಳ್ತಾನೆ. ಅದನ್ನು ತೋರಿಸ್ತಾನೆ. ಈಗ ಕಾಲ ಬಂತು ಅಂತ ಖುಷಿಯಿಂದ, ಈಗೇನ್ ಧರ್ಮರಾಜ ಬಂದು ಈಗ ಕೇಳೋದಿಲ್ಲ, ಅವಾಗ ಕೇಳಿದ್ದಷ್ಟ ಅಷ್ಟೇ. ಈಗ ಶಲ್ಯರಾಜ ಕಾಯ್ತಾ ಇದ್ದ, ಖುಷಿ ಆಯ್ತು. ದುರ್ಯೋಧನ ಕೇಳಿಕೊಂಡ ತಕ್ಷಣ ಒಪ್ಪಿಕೊಳ್ಳೋದು ಖುಷಿ ಆದ್ರೂ ಕೂಡ ಒಪ್ಕೊಳ್ಳಿಲ್ಲ. ಕಷ್ಟ ಒಪ್ಕೊಂಡ್ರೆ ಯಾಕೆ ಒಪ್ಕೊಂಡ, ಇದ್ದಕ್ಕಿದ್ದಾಗಿಂತ ಒಳ್ಳೆ ಸಾರಥ್ಯಕಾರರು ಒಪ್ತಾಳ, ಇದು ಪ್ರೀಪ್ರಾಣದ ಡೌಟ್ ಬರಬಾರ್ದು ಅವನಿಗೆ. ಅದಕ್ಕೆ ಇಷ್ಟೆಲ್ಲ ನಾಟಕ ಮಾಡಿದ, ಹಾಗೆ ಮಾಡ್ತೆ ಈ ಮಾಡ್ತೆ ಒಳಗಾರ ಕೊಂದಾಕ್ಬಿಡ್ತಿದ್ದೆ ಏನೋ ಮಾತಾಡಿಬಿಟ್ಟು, ಈ ತನ್ನ ಕತೆ ಕೇಳಿದ್ಮೇಲೆ ಒಪ್ಕೊಂಡಾಗ ಮಾಡಿದೆ ಶಲ್ಯರಾಜ. ಅಂದ್ರೆ ದುರ್ಯೋಧನನಿಗೆ ಸಂಶಯ ಬರದಂತೆ ನಡ್ಕೋತಾನೆ, ಅದು ಮುಖ್ಯ. ಶಲ್ಯರಾಜ ತೀರ್ಮಾನ ಮಾಡಿ ಆಗಿದೆ, ಕರ್ಣನ ಸಾರಥಿ ಆಗಬೇಕು ಅಂತ ಹೇಳಿಬಿಟ್ಟು. ನೋಡಿ, ಧರ್ಮರಾಜ ಮಾತಂದ್ರೆ ಸ್ವಲ್ಪ ಸಿಟ್ಟಾಗಲಿಲ್ಲ ಶಲ್ಯ. ಏನ್ ಕೇಳಿದ್ದು ಧರ್ಮರಾಜ, ನೀನು ಸಮಯ ಬಂದಾಗ ಕರ್ಣನಿಗೆ ಸಾರಥ್ಯ ಆಗಬೇಕು ಅಂತ ಕೇಳಿದ್ರೆ, ಇವತ್ತೇನು ಹೇಳಿದ್ದು ಇನ್ನೊಬ್ಬರಿಗೆ ಮಾತಾಡಿ ತಲೆ ಹಾಸಿಬಿಡ್ತೇ ಇದ್ದ ಶಲ್ಯ ಹೇಳಿದನಲ್ಲ, ಅವತ್ ಕೂಲಾಗ ಒಪ್ಕೊಂಬಂದಿದ್ದ ಆಗಲಿ ಅಂತ ಹೇಳಿಬಿಟ್ಟು. ಆ ಕೆಲಸ ಮಾಡ್ತೇನೆ ಅಂತ ಹೇಳಿದ, ನಾನು ರಾಜ ಅವನ ಸೂತ ಪುತ್ರ ಏನು ಮಾತಾಡಿರಲಿಲ್ಲ, ಮಾತು ಕೊಡ್ತೇನೆ ಅಂತ ಹೇಳಿದ್ದ, ಕೇಳಿದ ಕೊಟ್ಟ ಮೂದೋಯ್ತಷ್ಟೇ. ಇಲ್ಲ ಹಾಗಲ್ಲ, ದುರ್ಯೋಧನ ಸಾಕಷ್ಟು ನಾಟಕ ಮಾಡ್ತಾನೆ, ಮಾಡಿ ಕೊನೆಯ ಕಷ್ಟಪಟ್ಟು ಒಪ್ಕೊಂಡಾಗ ಮಾಡ್ತಾನೆ, ಆಯ್ತು. ಆದರೆ ಒಂದು ಮಾತು ಅಂತ ಹೇಳುತ್ತಾನೆ, ಏನು ಅಂದ್ರೆ, ನನಗೆ ಸಾರಥ್ಯ ಆಗು ಅಂತ ಹೇಳಿದ್ದಿ, ಜೊತೆಗೆ ಕೃಷ್ಣ ಅರ್ಜುನನ ಕಾಪಾಡದ ಕಾಪಾಡು ಅಂತ ಹೇಳ್ತಾ ಇದ್ದಿ, ಇದೆಲ್ಲ ನಾನು ಮಾಡಬೇಕಾದ್ರೆ ಕರ್ಣನಿಗೆ ಒಂದು ಜವಾಬ್ದಾರಿ ಇರಬೇಕು ಅಂತ ಹೇಳುತ್ತಾನೆ. ಏನು ಜವಾಬ್ದಾರಿ ಅಂದ್ರೆ, ಕೃಷ್ಣ ಅರ್ಜುನನ ಕಾಪಾಡ್ತಾನೆ, ಯಾತಕ್ಕೆ ಅರ್ಜುನ ಕೃಷ್ಣ ಹೇಳಿದ ಮಾತನ್ನೆಲ್ಲ ಕೇಳ್ತಾನೆ, ಕರ್ಣನು ಕೇಳೋದಾದ್ರೆ ಕಾಪಾಡ್ತೀರಿ ಅಂದಂತೆ. ಕರ್ಣ ಯಾರ ಮಾತು ಕೇಳಬೇಕಾಗಿದೆ, ಕರ್ಣ ಆಯ್ತು ಮಾತು ಕೇಳಿ, ಕೃಷ್ಣನ ಮಾತನ್ನೇ ಕೇಳಿಲ್ಲ ಕರ್ಣ. ಧೂರ್ತನದ ದುರ್ಯೋಧನ ವಶನಾಗಿಬಿಟ್ಟು ಪರಮ ಧೂರ್ತನ ಸಹವಾಸ ಮಾಡಿದ್ದರ ಫಲ ಕೃಷ್ಣನ ಮಾತನ್ನೇ ಕೇಳಿ, ಆ ಕಡೆ ಬಾರಯ್ಯ ಅಂತ ಬಂದಿಲ್ಲ, ಪಾಂಡವರ ಕಡೆ ಬಾ ಅಂತ ಯಾರು ಅಂತ ಕೇಳಿಸಿ, ರಾಜ್ಯ ಕೊಡ್ತೇನೆ ಅಂತ ಹೇಳಿದ್ದಾನೆ. ಮತ್ತೆ ಸುಮ್ಮನೆ ಬಾ ಅಂತ, ನೀನೇ ಮಹಾರಾಜ, ಧರ್ಮರಾಜ ಯುವರಾಜ ಇಷ್ಟೆಲ್ಲ ಹೇಳಿದ್ರು ಕೇಳದೆ ಇದ್ದ ಕರ್ಣ ಇಷ್ಟೆಲ್ಲ ಕೇಳ್ತಾನ, ಏನು ಯೋಚನೆ ಇಲ್ಲ, ನನ್ನ ಮಾತು ಕೇಳಬೇಕು, ಹಾಗಿದ್ರೆ ಬರ್ತೇನೆ ಅಂತ. ಆಯ್ತು ಕರ್ಣನಿಗೆ ಹೇಳ್ತೇನೆ ಅಂತ ಹೇಳಿದ, ಕರ್ಕೊಂಡು ಹೋದ, ಹೇಳಿದ, ನೋ ಇಬ್ಬರಿಗೂ ಮಾತಾಡಿಸ್ತಾನೆ, ಒಪ್ಕೊಂಡ್ಬಿಟ್ಟಿದ್ದಾನೆ. ಇದಕ್ಕೆ ಏನು ಯೋಚನೆ ಮಾಡಬೇಡ, ಕರ್ಣ ಶಲ್ಯ ಸಾರಥಿ, ನೀನು ಸಾರಥಿ, ಅರ್ಜುನನ ಗೆಲ್ತಿ ಅಲ್ಲ, ಗೆದ್ದು ಬಿಡ್ತಿದ್ದಾನೆ ಅಂತ ಕೇಳಿದ. ಓ, ಮಾತು ಕೊಟ್ಬಿಟ್ಟ, ಮಾತು ಕೊಡಬೇಕಾದ್ರೆ ಯೋಚನೆ ಮಾಡೋಕೆ ಎಂತ ಮಾತು ಕೊಡ್ತೇವೆ ಅಂತ ಹೇಳಿ ಅರ್ಜುನ ಹೇಳಿದ. ಜಯದ್ರಥ ನಾಳೆ ಸೂರ್ಯ ಮುಳುಗಳು ಕೊಲ್ತೇನೆ ಅಂತ ಹೇಳಿದ. ಎಲ್ಲರೂ ಏರಾಯ ಮಾತಾಡಿದೆ ಅಂತ ಕೇಳಿದ್ರೆ, ಕೃಷ್ಣ ಇದ್ದಾನಲ್ಲ ಅದಕ್ಕೆ ಹೇಳಿದೆ ಅಂತ ಹೇಳಿದ್ದ. ಪಾಪ, ಈ ಕರ್ಣ ಹೇಳಾಗಿಲ್ಲ, ಇಲ್ಲಿ ಕೃಷ್ಣ ಇಲ್ಲ, ಬರಬೇಕು, ಕೃಷ್ಣ ದೂರ ಇದ್ದ ಎದುರುಗಡೆ ಇದ್ದಾನೆ, ಮತ್ತೆ ಸಾಧ್ಯವೇ ಇಲ್ಲ. ಅದಕ್ಕೆ ಹೇಳ್ತಾರೆ, ಬೇಕಾದಿರಬಹುದು, ದೇವರ ದಯ ಒಂದಿಲ್ದ ಹೋದ್ರೆ ಯಾವ ಕೆಲಸನೂ ಆಗೋದಿಲ್ಲ, ಏನೂ ಇಲ್ಲ. ದೇವರ ದಯ ಇದ್ರೆ ಹೂ ಎತ್ತ ಕೆಲಸ ಆಗತ್ತೆ, ಏನೇನೂ ಇಲ್ಲ, ಫಸ್ಟ್ ಕ್ಲಾಸ್ ಕೆಲಸ ಆಗತ್ತೆ. ಎಲ್ಲ ಇದೆ, ಕೆಲಸ ಕೆಟ್ಟ ಹಾಳಾಗೋಗುತ್ತೆ, ಬರೀ ಆಗೋದಿಲ್ಲ ಅಲ್ಲ, ಇದೇನ್ ಜನ ಬೈಬೇಕಂತ ಕೆಟ್ಟ ರೀತಿಯಲ್ಲಿ ಕೆಲಸ ಆಗತ್ತೆ. ಇದು ಅರ್ಥ ಮಾಡಿಕೊಂಡ್ರೆ ಇಡೀ ವಿಶ್ವವನ್ನ ಸೂತ್ರಧಾರಿಯಾಗಿ ಆಡಿಸ್ತಾ ಇರತಕ್ಕಂಥವನು ಭಗವಂತ. ಆ ಚಿಂತನೆ ಬರಲಿಕ್ಕೆ ಇವೆಲ್ಲ ನಾವು ಕೇಳಬೇಕು. ಭಾರತ ಭಾಗವತ ಶ್ರವಣ ಅಂದ್ರೆ ದೇವರನ್ನು ಬಿಟ್ಟವರು ಏನಾಗ್ತಾರೆ ಅಂತ ಅರ್ಥ ಮಾಡ್ಕೊಳ್ಳೋ ದೃಷ್ಟಾಂತ ಅದೆಲ್ಲ ಕೂಡ. ನಮ್ಮ ಜನಕ್ಕೆ ಏನ್ ಮಾಡ್ತಿದ್ದೇವೆ ನಾವೀಗ, ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತಾ ಇಲ್ಲ, ಅವರೆಲ್ಲ ಹೀಗಾಗ್ತಾರೆ ಅಂತ ಎಚ್ಚರ ಇರಬೇಕು. ಅನಾಥರಾಗಿ ಬಿಡ್ತಾರೆ, ನಾಳೆ ಯೋಚನೆ ಮಾಡಬೇಕು. ಏನೋ ದುಡ್ಡು ಕಾಸು ಬರುತ್ತೆ, ನಾಳೆ ಯಾರು ಕೇಳ್ತಾರೆ ಯೋಚನೆ ಮಾಡಬೇಕು. ಒಂದು ಕಾಲ ಬಂತು ಅಂತ ಹೇಳಿದ್ರೆ ಯಾರು ಕೇಳುವುದಿಲ್ಲ. ಇವ್ರು ದೇವ್ರನ್ನ ಇವ್ರು ಕೇಳಿಲ್ಲ, ದೇವ್ರ ಇವ್ರನ್ನ ಕಾಪಾಡ್ತಾನೆ. ಮತ್ತೆ ಸದಾ ಕಾಲ ದೇವ್ರ ಕಡೆ ಒಂದು ಭಕ್ತಿ ಇಲ್ಲ ಅಂದ್ರೆ ಅವ್ರು ಎಷ್ಟೇ ಮನೆ ಕಟ್ಟಿರಲಿ, ಬೇಕಾದ ವೈಭವ ಇರಲಿ, ಆ ಒಳ್ಳೇದಾದ ಸಂಭವ ಇಲ್ಲ ಅಂತ ಅರ್ಥ. ದೇವರಲ್ಲಿ ಭಕ್ತಿ ಬಂದಿದ್ದ ಅಂದ್ರೆ ಎಲ್ಲ ಬಂದು ಬರುತ್ತೆ. ದೇವರಲ್ಲಿ ಭಕ್ತಿ ಬಂದಿದ್ರೆ ಎಲ್ಲ ಬರುತ್ತೆ. ಅದೊಂದಿಲ್ಲ, ಅವ್ರು ಎಲ್ಲ ಹೋಗುತ್ತೆ, ಬರೋದಿಲ್ಲ, ಇವಾಗೆಲ್ಲ ಹೋಗಿಬಿಡುತ್ತೆ. ಕರ್ಣ ಶಲ್ಯರ ಸಮಾಗಮ ಆಯಿತು, ದುರ್ಯೋಧನ ಭಾರಿ ಸಂತೋಷ ಪಟ್ಟ, ಇನ್ನೇನು ಕರ್ಣ ಗೆದ್ದ ಅಂತಾನೆ ತಿಳ್ಕೊಂಡು ಬಿಟ್ಟ, ಕಳಿಸಿಕೊಟ್ಟ. ಶಲ್ಯರಾಜ ಕುತ್ಕೊಂಡ, ಇಲ್ಲಿ ಒಂದು ಮಾತನ್ನ ಸೇರಿಸಿದ್ದಾರೆ ಕುಮಾರದಾಸ ಪಂಪ. ಏನ್ ಸೇರಿಸಿದ್ದಾರೆ ಅಂದ್ರೆ, ನನ್ನ ಮಾತನ್ನ ಕೇಳಬೇಕು, ಗೌರವಿಸಬೇಕು ಅಂತ ಶಲ್ಯ ಅಷ್ಟು ಹೇಳಿದೆ ಅಷ್ಟೇ, ಇನ್ನೇನು ಇಲ್ಲ. ಅವ್ರೇನ್ ಸೇರಿಸಿದ್ದಾರೆ ಅಂದ್ರೆ, ನನ್ನ ಮಾತನ್ನೇನಾದರೂ ಕೂಡ ಕರ್ಣ ಸರಿಯಾಗಿ ಕೇಳದೆ ಹೋದ್ರೆ ನಾನು ಸಾರಥ್ಯವನ್ನು ಬಿಟ್ಟು ಹೋಗಿಬಿಡ್ತೇನೆ ಅಂತ ಹೇಳಿದ ಅಂತ ಸೇರಿಸಿದ್ದಾರೆ. ಅದನ್ನು ಮಹಾಭಾರತದಲ್ಲಿ ಇಲ್ಲ, ಅದು ಆಚಾರ್ಯ ವರ್ಗದಲ್ಲೇ ಮೂಲದಲ್ಲಿ ಇಲ್ಲ. ಅದು ಕಲ್ಪನೆ ಅಷ್ಟೇ, ಅವನು ಹೇಳ್ಕೊಂಡಿದ್ದು ನಿಜನೇ ಹೊರತು ಅದು ಕೆಟ್ಟ ಕಲ್ಪನೆ. ಹಾಗಿದ್ರೆ ಮುಂದೆ ಯಾಕೆ ಆ ಶಲ್ಯ ಬಿಟ್ಟು ಹೋದ ಅಂತ ಯಾರು ಕೇಳಿದ್ರೆ, ಅದು ಮುಂದೆ ಬಂದೇ ಬರುತ್ತೆ, ಎರಡು ಮೂರು ಸಲ ಬಂದೇ ಬರೋದ್ರಿಂದ ಉತ್ತರ ಸಿಕ್ಕೇ ಸಿಗುತ್ತೆ. ಬಿಟ್ಟೋರ್ ನಾವು ಪ್ರಶ್ನೆನೇ ಮಾಡಿ ಕೇಳಬೇಕು, ಬಿಟ್ಟೋರ್ನ ಹೌದಾ ಅಂತ ಹೇಳಿಬಿಟ್ಟು. ಜನಕ್ಕೆ ಅದು ಗೊತ್ತೇ ಇಲ್ಲ, ಆದ್ರಿಂದ ಏನ್ ನಡೀತು ಅಂತ ಮಹಾಭಾರತ ಡೈರೆಕ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಹೇಗೋ ನೋಡೇ ನೋಡ್ತೀವಿ, ಆದ್ರಿಂದ ಮುಂದೇನಾಯ್ತು ಅಂಬದ್ ಹಾಗೆ ಇರಲಿ ಪ್ರಶ್ನೆ. ಅದನ್ನ ಶಲ್ಯರಾಜ ಹೇಳೋದಿಲ್ಲ, ನನ್ನ ಮಾತು ಕೇಳಬೇಕು ಅಂತ ಅಷ್ಟೇ ಹೇಳಿದ. ಯುದ್ಧಕ್ಕೆ ಅಂತ ತಯಾರಾಗಿ ಹೊರಟರು ಕರ್ಣನಿಗೆ ಭಾರಿ ಸಿದ್ಧತೆಯಿಂದ. ಏನ್ ಶಲ್ಯ ಸಿಕ್ಕಿದ್ದಾನೆ ಅಂತ ಒಂದು ಭಾವ. ಇದೆಲ್ಲ ಒಳಗೆ ಇನ್ನೊಂದು ಸೈಕಾಲಜಿ ಇದೆ ಇದರೊಳಗೆ. ಕರ್ಣ ಈ ಸಮಯದೊಳಗೆ ಶಲ್ಯ ಸಾರಥಿ ಆಗ್ಬೇಕು ಅಂತ ಕೇಳೋದಕ್ಕೆ ಎಲ್ಲ ಬಿಟ್ಟು ಯಾಕೆ ಐಡಿಯಾ ಫ್ಲಾಶ್ ಆಯ್ತದ ಒಂದು ಶಲ್ಯನ ಸಾರಥಿ ಅಂತ ಯಾರು ತಲೆಯಲ್ಲಿ ಹಾಕೊಂಡ ಅಂತ ಕೇಳಿದ್ರೆ, ಆತನ ಮನಸ್ಸಿನ ಒಂದು ಕೊರಗಿದೆ. ನಾನು ಸೂತಪುತ್ರ ಅಂತ ಜನ ಬೈತಾರೆ, ಒಂದು ಕೊರಗಿದೆ, ಅದನ್ನು ಫಿಲಪ್ ಮಾಡ್ಕೋಬೇಕು. ಹೇಗಾದ್ರೂ ಮಾಡಿ ಅದನ್ನು ಫಿಲಪ್ ಮಾಡ್ಕೊಳ್ಳೋದು ಹೇಗೆ ಮಾಡ್ಕೋಬೇಕು? ಅದನ್ನೀಗ ಸೂತಪುತ್ರ ಆದ್ರೂ ನನ್ನ ಗೌರವ ಕುಂದಿಲ್ಲ ಅಂತ ಆಗಬೇಕು. ಅದಕ್ಕೆ ಶಲ್ಯ ಸಾರಥಿ ಆದ್ರೆ ಶಲ್ಯ ರಾಜ ನನ್ನ ಸೂತಪುತ್ರ ಅಂತ ಕರೀತಿರಲ್ಲ, ಶಲ್ಯರ ರಾಜನನ್ನೇ ಸಾರಥಿ ಮಾಡ್ಕೊಂಡು ಬಿಟ್ಟೆ ಅಂತ ಒಳಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಅದು. ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದ್ದವರು ಅಂತ ಕೆಲಸ ಮಾಡ್ತಾರೆ. ಸಾಮಾನ್ಯ ಮನುಷ್ಯನ ಸ್ವಭಾವ ಅದು. ಏನಾದರೂ ಮಾಡಿ ಒಂದು ರೀತಿ ನಾನು ಭಾರಿ ದೊಡ್ಡವನು ಅಂತ ಪ್ರಯತ್ನ ಪಡ್ತಾರೆ. ಇದು ಸಾಮಾನ್ಯರ ಸೈಕಾಲಜಿ. ಕರ್ಣ ಅಂತವನಲ್ಲ, ಆದ್ರೆ ಒಳಗೆ ರಾಕ್ಷಸರ ಆವೇಶ ಇದೆ, ನರಕಾಸುರ ಸೇರ್ಕೊಂಡ್ಬಿಟ್ಟಿದ್ದಾನೆ. ಅಂತ ರಾಕ್ಷಸರು ಪ್ರವೇಶ ಮಾಡಿದ್ದರಿಂದ ಕರ್ಣನಿಗೆ ಎಂಥ ಒಂದು ವಿಚಿತ್ರವಾದಂತಹ ಭ್ರಾಂತಿ ಬಂದುಬಿಟ್ಟಿದೆ. ವಿದುರ ರೀತಿ ಮಾಡ್ಕೊಳ್ಳೋಕೆ ಹೋಗ್ಲಿಲ್ಲ. ನಾನು ನನ್ನನ್ನು ಶೂದ್ರ ಅಂತ ಕರೀತಾರೆ ಅಂತ ವಿದುರ ಏನು ಸಂಕೋಚ ಪಡಲಿಲ್ಲ. ಅದೇ ಇದರಲ್ಲೇ ಸ್ಥಾನ ಗಳಿಸಿದ, ಉನ್ನತಿಯನ್ನು ಸಾಧಿಸಿದ. ವಿದುರ ರೀತಿ ಟೆಕ್ಸ್ಟ್ ಆಗ ಮಾಡ್ಕೊಂಡ ಪುಣ್ಯಾತ್ಮ. ಆದ್ರೆ ಕರ್ಣ ಆ ರೀತಿ ಮಾಡ್ಕೊಳ್ಳಕ್ಕಾಗಲಿಲ್ಲ. ಯಾಕೆ? ಒಂದು ದುರ್ಯೋಧನ ಸಹವಾಸದಿಂದಾಗಿ ಒಂದು ಫಾಲ್ಸ್ ಪ್ರಶ್ನೆ ಡೆವಲಪ್ ಮಾಡ್ಕೊಂಡು, ತಾನು ಸೂತಪುತ್ರ ಅಂತ ಜನ ಕರೀತಾರೆ, ಅವ್ರಿಗೆ ಉತ್ತರ ಕೊಡಬೇಕು. ನಾನು ಏನಂತ ಉತ್ತರ ಕೊಡಬೇಕು? ಸೂತಪುತ್ರ ಆದ ಭಾರಿ ತಿಳುವಳಿಕೆ ಇದೆ, ಯೋಚನೆ ಇಲ್ಲ ಅಂತ ಉತ್ತರ ಕೊಡಬೇಕು ಬಿಟ್ಟುಬಿಟ್ಟ. ನಾನು ರಾಜ ಮಹಾರಾಜರೇ ಸಾರಥಿ ಮಾಡ್ಕೊಂಡ್ಬಿಡ್ತೇನೆ, ಆದ್ರಿಂದ ನಾನು ಭಾರಿ ಮೇಲಿದ್ದೇನೆ. ಈ ಭ್ರಮೆ ಸಾಮಾನ್ಯವಾಗಿ ದುಡ್ಡನ್ನು ಸಹವಾಸ ಮಾಡಿದವರಿಗೆ ಬರುತ್ತೆ. ಇಲ್ಲಾಗಿದ್ದು ಹಾಗೇನೆ. ಆದ್ರಿಂದ ಕರ್ಣನ ಕೂಡಿಸಿಕೊಂಡ, ಅದು ಹೇಳ ಹೊರಟಾಯ್ ಹೋಗ್ತಾ ಇದ್ದಾನೆ. ಹೋಗ್ಬೇಕಾದ ಯಥಾ ಪ್ರಕಾರ ಪದ್ಧತಿಯಂತೆ ನೀವು ಹೋಮ ಹವನ ಮಾಡೋದು ಅದೆಲ್ಲ ಮಾಡೋದು ಪದ್ಧತಿ. ಅದು ಒಂದು ದೈವಿ ಸ್ವಭಾವದವರ ರೀತಿ. ಅಷ್ಟೆಲ್ಲ ಮಾಡ್ಕೊಂಡು ಹೊರಟನಂತೆ ಕರ್ಣ. ಸತ ಓಡಿಸ್ತಾ ಇದ್ದಾನೆ, ಶಲ್ಯ ಶುರು ಮಾಡ್ತಾ ಇದ್ದಾನೆ ಓಡಿಸ್ಲಿಕ್ಕೆ. ಅಷ್ಟೊತ್ತಿಗೆ ಕರ್ಣ ಶುರು ಮಾಡಿದಂತೆ ಕರ್ಣ ವಿಚಿತ್ರ ಶಾಂತಿ ಬಂದಿದೆ, ಶಲ್ಯತನ ಸಾರಥಿಯಾಗಿದ್ದಾನೆ ಅಂತ ಸಮಾಧಾನ. ಉಳಿದವರು ನೋಡಬೇಕು ಅಂತ ಅಪೇಕ್ಷೆ. ಅದನ್ನ ನೋಡ್ಬೇಕಲ್ಲ, ಎಲ್ಲರಿಗೂ ಶಲ್ಯ ನೋಡಿ ಅಂತ ಹೇಳಿಬಿಟ್ಟು ತಾನೇ ಅನೌನ್ಸ್ ಮಾಡ್ಕೊಂಡ್ರು. ಜೋರ ಯಾರು ಸಾರಥಿ ಆಗಿದ್ದಾರೆ ನೋಡಿ, ಶಲ್ಯ ಸಾರಥಿ ಆಗಿದ್ದಾನೆ. ಈಗ ನನ್ಗೆಲ್ಲಕ್ಕೆ ಯಾರು ಆಗೋದಿಲ್ಲ, ಯಾರು ಬೇಕಾದ್ರೆ ಗೆದ್ದ ಹಾಕಿಬಿಡ್ತೇನೆ. ಎಲ್ಲಿದ್ದಾರೆ? ಅರ್ಜುನ ಕರೀರಿ, ಅರ್ಜುನನನ್ನ ಯಾರು ನಾನು ತೋರಿಸ್ತಿರೋ ಈಗ ಅವರಿಗೆ ಬೇಕಾದ ಕೊಟ್ಬಿಡ್ತೇನೆ ಅಂತ ಹೇಳ್ತಾರೆ. ಭೂಮಿ ಬೇಕಾದ್ರೆ ಭೂಮಿ, ರಜ್ರ ಬೇಕಾದ ವಜ್ರ, ಏನ್ ಬೇಕಾದ್ರೆ ಕೊಟ್ಬಿಡ್ತೇನೆ, ಕೇಳಿದ ಕ್ಷಣ ಕೊಡ್ತೇನೆ. ಎಲ್ಲಿದ್ದಾರೆ ಅರ್ಜುನ ತೋರಿಸಿ ಅಂತ ಹೇಳಿದ್ರೆ ಶಲ್ಯ ಶುರು ಮಾಡ್ತಾನೆ ಮಾತಾಡ್ಲಿಕ್ಕೆ. ಏನು ಕಾರಣ, ಏನ್ ಮಾತಾಡ್ತಿದ್ದೀನಿ ಅಂತ ಕೇಳ್ತಾರೆ. ಅರ್ಜುನ ಎಲ್ಲಿದ್ದಾನೆ ತೋರಿಸು ಅಂತ ಕೇಳ್ತೀಯಲ್ಲ. ಅರ್ಜುನ ಬಚ್ಚಿಟ್ಕೊಂಡು ತಿಳ್ಕೊಂಡ್ಬಿಟ್ಟು ಅಡಿಕೊಂಡ್ಬಿಟ್ಟಿದ್ದಾನೆ. ಅರ್ಜುನ ಓಡೋಗ್ಬಿಟ್ಟಿದ್ದಾನ? ಅರ್ಜುನ ತಲೆಮರೆಸ್ಕೊಂಡಿದ್ದಾನೆ? ಯಾರು ಹೇಳಿದ್ರು ಬಂದಿದ್ದೆ ಇದ್ದಕ್ಕೆ ಬಂದಿರೋದು ಅರ್ಜುನ ಪಾಪ. ಅದೇನೋ ಮನೆಗೆ ಅಬ್ಸ್ಕಾಂಡಿಂಗ್ ಆಗಿ ಹುಡುಕೊಡಿ ಅಂತ ಕೇಳಬೇಕಾಗಿತ್ತು. ಅರ್ಜುನ ಯುದ್ಧಕ್ಕೆ ತಯಾರಾಗಿ ಬರ್ತಾ ಇದ್ದಾನೆ, ಎಲ್ಲಿದ್ದಾನೆ ಅಂತ ಹೇಳ್ತೀಯಲ್ಲ, ಸ್ವಲ್ಪ ಇದ್ದೀಯಾ, ನಾಚಿಕೆ ಲಜ್ಜೆ ಉಂಟಾ, ಹೇಗೆಲ್ಲ ಮಾತಾಡ್ತೀಯಲ್ಲ, ಅರ್ಜುನ ಎಂಥ ವೀರ ಗೊತ್ತಾ ಅಂತ ಹೇಳ್ತಾರೆ. ಅರ್ಜುನ ಎಂಥ ವೀರ ಗೊತ್ತಾ, ಅವನ ಕೈಯಲ್ಲಿ ಸಿಕ್ಕಿಲ್ಲ ಅಂತ ಬದುಕಿದ್ದೀಯೇ ಹೊರತು ಸಿಕ್ಕಿದ್ರೆ ಬಿಡ್ತಿದ್ನ ಅರ್ಜುನ? ಇಷ್ಟೆಲ್ಲ ಕಥೆ ಹೇಳ್ತೀಯಲ್ಲ, ಹಿಂದೆ ನಿನ್ ಗೊತ್ತಿಲ್ಲ, ಏನೇನಾಗಿದೆ ಗೊತ್ತಿಲ್ಲ ನಿನಗೆ? ಅರ್ಜುನ್ ಎಷ್ಟು ಯುದ್ಧ ಮಾಡಿಲ್ಲ ನೀನು, ಎಷ್ಟು ಸೋತಿಲ್ಲ ಲೆಕ್ಕ ಹಾಕು ಅಂತ ಹೇಳ್ತಾರೆ. ನೀನು ಒಬ್ಬನೇ ಅಲ್ಲ, ಉತ್ತರ ಗೋವರ್ಣದ ಕಾಲಕ್ಕೆ ಇಡೀ ಸೈನ್ಯ ಸಮೇತ ಹೋಗಿದ್ದವರು ಎಲ್ಲ ಕೂಡ. ಅರ್ಜುನ ಒಬ್ಬನೇ ಹೇಗೆ ತೋರಿಸಿದ್ದಾನೆ ಇವತ್ತು ನೆನಪಿಕೊಂಡು ಗಾಬರಿ ಆಗ್ಬೇಕಲ್ಲ ಅಂತ ಬೆತ್ತ ಹಾಕಿದ್ದಾನೆ ಒಬ್ಬನೇ. ಏಕಾಕಿ ಕಿಲಯಶ್ಚಕ್ರೇ ಪದಮೌಲಿಷು ವಿದ್ವಿಷಾಮ್, ನಿಮ್ಮನ್ನೆಲ್ಲ ಧೂಳಿಪಟ ಮಾಡಿಬಿಟ್ಟಿದ್ದಾನೆ ಅಂತ ಅರ್ಜುನ. ನನ್ನ ನೀನು ಏನೋ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂದುಕೊಂಡು ಮಾತಾಡ್ತೀಯಲ್ಲ, ಜ್ಞಾಪಕ ಇರಲಿ, ಹಾಗೆಲ್ಲ ಮಾತಾಡಬೇಡ ಅಂತ ಹೇಳ್ತಾನೆ. ಆಗ ಕರ್ಣನಿಗೆ ಭಾರಿ ಸಿಟ್ಟು ಬರುತ್ತೆ, ಶಲ್ಯರಾಜ ಹಾಗೆಲ್ಲ ಹೇಳಬೇಡ, ನಾನು ಮಹಾಪರಾಕ್ರಮಿ ಅಂತ ಹೇಳ್ತಾನೆ. ಆಗ ಶಲ್ಯರಾಜ ಏನ್ ಮಾಡಿದನಂತೆ, ನೋಡು ಕರ್ಣ, ರಥ ಓಡಿಸ್ತಾ ಇದ್ದೇನೆ, ಕುದುರೆಗಳು ನೋಡು ಮುಗುರಿಸ್ತಾ ಇದೆ, ಕುದುರೆಗಳು ಒಂಥರ ಎಳವತ್ತಾ ಇದೆ ಆಗ್ಲೇನೆ, ನೋಡು ಅಪ್ಸಕನ ಹ್ಯಾಕ್ ಕಾಣುತ್ತೆ ತೋರಿಸ್ತಾನೆ, ಎಲ್ಲ ಅಪ್ಸಕನ ನೋಡಿ ಏನೇ ಆಗ್ತೀವಿ ನೋಡು ತೋರಿಸ್ತಾನೆ. ಎಂತ ಸಾರಥಿ ಲೆಕ್ಕ ಹಾಕ್ರೆ ನೋಡೋಣ, ಕೃಷ್ಣ ಎಂಥ ಸಾರಥಿ, ಹಾಗೆಲ್ಲ ಆಗುತ್ತೆ ಅರ್ಜುನ ಯೋಚನೆ ಮಾಡಬೇಡ. ಯುದ್ಧಸ್ವ ಜೇತಾಸಿ ರಣೇ ಸಪತ್ನ ಅಂತ ಹೇಳ್ತಾನೆ, ಯುದ್ಧ ಮಾಡು ಗೆದ್ದೇ ಗೆಲ್ತಿ ಅಂತ ಹೇಳ್ತಾನೆ, ನೀನು ಹಣೆ ಬರ ಗೆಲ್ತಿ ಅಂತ ಇದ್ ಕೇಳ್ತಾನೆ. ಲೆಕ್ಕ ಹಾಕಿ ನೋಡಿ, ಎಂಥ ಸಾರಥಿ ಅಂದ್ರೆ ಕೃಷ್ಣನಂಥ ಸಾರಥಿ ಯಾರು ಸಿಗ್ತಾರೆ ಅಂತ ಹೇಳ್ತಾರೆ. ಕೃಷ್ಣ ಧೈರ್ಯವನ್ನು ತುಂಬತಕ್ಕಂತ ನಿಜವಾದ ಸಾರಥಿ ಆದ್ರೆ ಈತ ದಾರಿ ತಪ್ಪಿಸ್ತಾ ಇತ್ತ. ಕೃಷ್ಣ ನಾ ಕರ್ಣ ಅನ್ಕೊಂಡ, ಕೃಷ್ಣ ಸಾರಥಿ ಅರ್ಜುನಿಗೆ ಅದಕ್ಕೆ ಗೆಲ್ತಾ ಇದ್ದಾನೆ, ನನಗೆ ಗೆಲ್ಲಕ್ಕಾಗೋದಿಲ್ಲ, ಅದು ಸರಿಯಾದ ಪಾಠ ಸಂಶಯನೇ ಇಲ್ಲ. ಆದರೆ ಅದನ್ನು ಯೋಚನೆ ಮಾಡಬೇಕಾದ್ರೆ ಕೃಷ್ಣ ನಮಗೂ ಸಾರಥಿ ಆಗಬೇಕು ಅನ್ಕೋಬೇಕೇ ಹೊರತು ಕೃಷ್ಣನಂಥ ಸಾರಥಿ ಸಿಗಲಿ ಅಂತ ಅನ್ಕೊಳ್ಳೋಕೆ ಹೋಗ್ಬಾರ್ದು. ಕೃಷ್ಣನಂಥ ಸಾರಥಿ ಸಿಗೋದಿಲ್ಲ, ಕೃಷ್ಣನೇ ಸಾರಥಿ ಆಗಲಿ ಅನ್ಕೋಬೇಕಷ್ಟೇ, ಅದು ಒಳ್ಳೆ ಪದ್ಧತಿ. ಅರ್ಜುನ ಅದನ್ನು ಅನ್ಕೊಂಡ ಗೆದ್ದು ಹೋಗ್ಬಿಟ್ಟ. ನಾವು ಅನ್ಕೋಬೇಕು, ಏನ್ ನಾವೆಲ್ಲ ಅನ್ಕೊಳಕ್ ಆಗುತ್ತಾ ಅಂದ್ರೆ ಖಂಡಿತ ಗಾಯತ್ರಿ ಮಂತ್ರದ ಅರ್ಥನೇ ಅದು, ಧಿಯೋ ಯೋನಃ ಪ್ರಚೋದಯ. ನಮ್ಮ ಬುದ್ಧಿ ನಮ್ಮ ಇಂದ್ರಿಯಗಳು ಅಂತಕ್ಕಂಥ ಕುದುರೆಗಳನ್ನ ಪರಮಾತ್ಮ ಸರಿಯಾದ ದಾರಿಯಲ್ಲಿ ಓಡಿಸಲಿ, ಸಾರಥ್ಯಾಗ ಅಂತ ಅರ್ಥ ಅದಕ್ಕೆ. ಗಾಯತ್ರಿ ಮಂತ್ರ ಹೇಳೋದು ಒಂದೇ, ಬೇರೆ ನಮಗೆ ಸಾರಥ್ಯಾಗಿ ಮುನ್ನಡೆಸು ಅಂದ್ರೆ ಒಂದೇ. ಸಾರಥ್ಯಾದ ಕಡಿಮೆ ಅಂದ್ರೆ ಕಡಿಮೆ ಆಗಲಿ, ದೊಡ್ಡವಂತಾನೆ ಸಾರಥ್ಯ ಮಾಡಿಕೊಡುವ ಒಪ್ಕೊಂಡ್ಬಿಟ್ಟಿದ್ದಾನೆ ಅದನ್ನ, ದೊಡ್ಡವನು ಸಾರಥ್ಯ ಮಾಡ್ಕೋಬೇಕಾದ್ರಿಂದ ಕೃಷ್ಣ ಸಾರಥ್ಯ ಈ ರೀತಿ ನಮಗಿರಬೇಕೆ ಹೊರತು ಬೇರೆ ರೀತಿ ಅಲ್ಲ. ಅಂದ್ರೆ ಕೃಷ್ಣ ಸದಾಕಾಲ ಬೆಳಿಗ್ಗೆ ಹೇಳಬೇಕಾದ್ರೆ ಏನು ದೇವರು ಧ್ಯಾನ ಮಾಡ್ತೇವೆ, ಅದರ ಅರ್ಥ ದೇವರೇ ಇವತ್ತು ನಮ್ಮ ಜೀವನವನ್ನು ನೀನು ಸಾರಥಿಯಾಗಿ ಮುನ್ನಡೆಸು ಅಂತ ಅರ್ಥ. ನಮ್ಮ ಜೀವನ ರಥವನ್ನ ನೀನು ಸಾರಥಿಯಾಗಿ ಮುನ್ನಡೆಸು. ಗಾಯತ್ರಿ ಮಂತ್ರ ಹೇಳೋದು ಅದೇನೆ, ಇವತ್ತು ಯಾವುದೇ ಸ್ತೋತ್ರದ ಅರ್ಥ ಅದೇ ಒಟ್ಟಾಗಿ. ದೊಡ್ಡವರು ಸ್ತೋತ್ರ ಮಾಡೋದಂದ್ರೆ ನಮಗೆ ದಾರಿ ತೋರಿಸಿ ಅಂತ, ಸನ್ಮಾರ್ಗದಲ್ಲಿ ನಡೆಸಿ ಅಂತ. ಅಷ್ಟು ಸುಲಭವಾಗಿರ್ತಕ್ಕಂಥ ಸಿದ್ಧಾಂತವನ್ನ ಅಪ್ಲೈ ಮಾಡ್ಕೊಂಡು ಏನೋ ಮಾಡ್ತಿದ್ದಾನೆ. ಇವತ್ತು ನಾವು ಅದನ್ನು ಯೋಚನೆ ಮಾಡಬೇಕು. ಸಾವಿರ ಕೆಲಸ ಮಾಡಿಕೊಳ್ಳಿ, ಸಂಧ್ಯಾವಂದನೆ ಮಾಡಿಲ್ಲ, ಏನ್ ಸಾಧನೆ ಮಾಡಬೇಕಾಗುತ್ತೆ ಯೋಚನೆ ಮಾಡಿ. ಪ್ರತಿಯೊಬ್ಬರು ಸಂಧ್ಯಾವಂದನೆ ಮಾಡೋದಂದ್ರೆ ಸರಿಯಾದ ದಾರಿಯಲ್ಲಿ ದೇವರನ್ನು ಹುಡುಕೋದು ಅಂತ. ದೇವರೇ ನೀನು ಹೇಳಿದಾಗ ನಾವು ಬದುಕ್ತೇವೆ, ನಮಗೇನು ಗೊತ್ತಾಗೋದಿಲ್ಲ, ನೀ ನಮ್ಮನ್ನು ಸಮ ನಡೆಸಬೇಕಷ್ಟೆ. ಎದುರು ಬಂದು ಹೇಳಬೇಕಾಗಿಲ್ಲ, ಬುದ್ಧಿರ್ ಬುದ್ಧಿಮತಾಮಸ್ಮಿ, ನನ್ನ ಬುದ್ಧಿಯೊಳಗಿನ ಪ್ರೇರೇಪಣೆ ಮಾಡು. ನಮ್ಗೆ ಎಷ್ಟೋ ಸತ್ತು ಅನಿಸುತ್ತೆ, ಅರೆ ಅನ್ಕೊಂಡೇ ಇದ್ದಲ್ಲಿ ಹೇಗಾಯ್ತಿದ್ದು, ದೇವ್ರು ಒಳ್ಳೆ ಬುದ್ಧಿ ಕೊಟ್ಬಿಟ್ಟ, ಏನೋ ಅನ್ಕೊಂಡು ಏನಾಗಿಬಿಡ್ತು, ಒಳ್ಳೇದಾಗಿಬಿಟ್ಟಿದೆ, ಏನೋ ಮಾಡ್ಲಿಕ್ಕೆ ಹೋದ ಅದು ಆಗಲಿಲ್ಲ, ಇದಕ್ಕಿಂತ ಇನ್ನೂ ಒಳ್ಳೇದಾಗಿಬಿಟ್ಟಿದೆ. ಹೇಗೆ ಬಂತು ದೇವರೇ ಆಶ್ಚರ್ಯ. ಈ ತರ ಭಾವನೆ ನಮಗೆ ಸರಿಯಾಗಿ ಯೋಚನೆ ಮಾಡಿದ್ರೆ ಎಷ್ಟೋ ಸಲ ಬರುತ್ತೆ. ನನ್ನ ಆ ಥರ ಯೋಚನೆ ಮಾಡೋ ಅಭ್ಯಾಸ ನಮಗೆ ಕೆಟ್ಟದಾಗಿದ್ದಾನೆ ಯೋಚನೆ ಮಾಡ್ತೇವಲ್ಲ, ನಮ್ಗೆ ಅದೇ ಭಾರಿ ದೊಡ್ಡದಾಗಿ ಕಾಣುತ್ತೆ. ಅದ್ರ ಬಗ್ಗೆ ಈ ರೀತಿ ನೋಡಿದರೆ ಒಂದು ಶಾಸ್ತ್ರ ಇದೆ, ಇವತ್ತು ನಾವು ದುಃಖ ಪಡಬೇಕಾದ್ರೆ ಸುಮ್ಮನೆ ಕೊಡಬಾರದಂತೆ. ನಾವು ಕಂಪೇರ್ ಮಾಡ್ಕೊತೇವೆ, ಸ್ವಲ್ಪ ದೊಡ್ಡ ದೊಡ್ಡವ್ರನ್ನ ಕಂಪೇರ್ ಮಾಡ್ಕೊಂಡ್ಬಿಟ್ಟು ಏನ್ ಮಾಡ್ತೇವೆ, ಅವರು ಸುಖ ನಮಗಿಲ್ಲ, ಆ ಶ್ರೀಮಂತನ ಸುಖ ನಮಗಿಲ್ಲ ಅಂತಂತೆ. ಅನ್ನಬಾರದಂತೆ, ದುಃಖಿ ದುಃಖಾಧಿಕಂ ಪಶ್ಯೆ. ಇನ್ನು ಕೆಳಗಿನವ್ರು ನೋಡಿ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಎಷ್ಟು ಜನ ಒಪ್ಪತ್ತು ಊಟಕ್ಕೆ ಕಷ್ಟಪಡ್ತಾರೆ, ನೀವು ಎರಡನೇ ಸರ್ತಿ ಸ್ವೀಟ್ ಕೇಳಿಲ್ಲ ಅಂತ ಬಂದವನೇ ಅಷ್ಟೇ ಹೊರತು ಇವನ ಸ್ಥಿತಿ ಏನಾಗಿಲ್ಲ, ಸ್ವೀಟ್ ಎರಡನೇ ಸರ್ತಿ ಬಂದಿಲ್ಲ ಅಷ್ಟೇ ಇವನಿಗೆ, ಒಪ್ಪತ್ತು ಅನ್ನ ಸಿಕ್ಕಿಲ್ಲ ಜನಗಳಿಗೆ. ಅಂಥವ್ರು ನೋಡ್ಕೊಂಡ್ರೆ ಹಬ್ಬ ದೇವ್ರು ಎಷ್ಟು ಚೆನ್ನಾಗಿಟ್ಟಿದ್ದ ನಮ್ಮನ್ನು ತವ ನಮಗೆ ಅರ್ಥ ಆಗುತ್ತೆ. ಇದು ಆಪ್ಟಿಮಿಸ್ಟಿಕ್ ಟ್ರೆಂಡ್, ಇದು ಒಂದು ನಿಜವಾದ ಆಪ್ಟಿಮಿಸ್ಟಿಕ್ ಟ್ರೆಂಡ್. ಹೀಗಿರಬೇಕೇ ಹೊರತು ನಮಗಿಲ್ಲ ಇಲ್ಲ ಅಂತ ಕೊರಗೋದು ಏನೋ ದೊಡ್ಡದಲ್ಲ. ಇರೋದನ್ನ ನೋಡಿ ಅದನ್ನು ಅವೇಲ್ ಮಾಡ್ಕೋಬೇಕಲ್ಲ. ಇರೋದನ್ನ ದೇವರ ನಮ್ಗೆ ಎಷ್ಟು ಕೊಟ್ಟಿದ್ದಾನೆ, ಎಷ್ಟು ದಯಾಳು ಅಂತ. ಕಾರಣ ಯಾರೋ ಹೋಗ್ತಿರ್ತಾನೆ, ಕಾರಲ್ಲಿ ಹೋಗ್ತಾನೆ ಫಸ್ಟ್ ಕ್ಲಾಸಿಗೆ, ಹೊಟ್ಟೆ ಅಯ್ಯೋ ಅವನ ಕಾರ್ ಇಲ್ವಾ ಅಂತೇಳಿ, ಒಳಗಿದ್ರೆ ಕಣ್ಣೇ ಇಲ್ಲ, ಕಾರಲ್ಲಿ ಹೋಗ್ತಿದ್ದಾನೆ ಪಾಪ ಅವ್ರಿ. ದೇವರೇ ನನ್ನ ಕಾರ್ ಕೊಟ್ಟಿಲ್ಲ, ಎರಡು ಕಣ್ಣು ಕೊಟ್ಟಿದೆ, ಇನ್ನೇನು ಬೇಕಾದಕ್ಕೆ ಅಂತ ಹೇಳ್ತಾನೆ. ಎಷ್ಟು ಕಾರ್ ಕೊಟ್ಟರು ಹೋಗ್ಕೊಂಡು ತಗೊಳಕ್ ಬರೋದಿಲ್ಲ, ವಾಪಸ್ ಮುಗಿದು ಕಾರ್ ತಗೊಳಕ್ ಬರ್ತದೆ, ಕಣ್ಣು ತಗೊಳಕ್ ಬರೋದಿಲ್ಲ. ಯೋಚನೆ ಮಾಡೋದಿಲ್ಲ, ಅದರಿಂದ ನಾವು ಎಲ್ಲೆಲ್ಲೋ ಹುಡುಕ್ತಾಕ್ ಹೋಗ್ತೇವೆ. ದೇವರು ನಮ್ಮ ಸರಿಯಾಗಿ ಆರೋಗ್ಯ ಕೊಟ್ಟು ಕೈಕಾಲು ಕೊಟ್ಟಿದ್ದಾರೆ ಅಂದ್ರೆ ಅದಕ್ಕೆ ದೊಡ್ಡ ಆಸ್ತಿ ಬೇಕಾ ನಮಗೆ? ನೋಡಿ ಬುದ್ಧಿ ಕೊಟ್ಟು ಇನ್ನೇನು ಬೇಕು ಅದಕ್ಕಿಂತ ಆಸ್ತಿ? ಜನ್ಮ ಜನ್ಮಕ್ಕೂ ಬರ್ತಕ್ಕಂಥ ಆಸ್ತಿ ಇದು ಒಂದು. ಅದು ಅರ್ಥ ಮಾಡ್ಕೊಳ್ಳಿ ಜನರು ಏನು ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಕಾರಣ ತಪ್ಪು ತಿಳ್ಕೊಂಡ, ಬರೀ ಆಮೇಲೆ ಶಲ್ಯನ್ನಾರಿಸ್ಕೊಂಡ ಶಲ್ಯ ಮಾಡ್ತಿರು, ಬರೀ ಡಿಸ್ಕರೇಜ್ ಮಾಡ್ತಾ ಇದ್ದಾನೆ. ಶಲ್ಯ ಎನ್ಕರೇಜ್, ಕೃಷ್ಣ ಮಾಡೋದೆಲ್ಲ ಎನ್ಕರೇಜ್, ಇವನು ಮಾಡೋದೆಲ್ಲ ಡಿಸ್ಕರೇಜ್. ಇವನ್ ಎಂತ ಸಕ್ಕದು ಕಾಂಟ್ರಾಸ್ಟ್, ಇವನು ಕಂಪೇರ್ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಸಾರಥಿ. ಕಾರಣ ಯಾವ ಮುಖದಲ್ಲಿ ಗೆಲ್ಲಬೇಕು ಈ ರೀತಿ ಇದ್ರೆ ಲೆಕ್ಕ ಹೋದ ಕಾರಣ ವಾಪಸ್ ಬರೋದಿಲ್ಲ. ಅವತ್ತಿನ ದಿವಸ ಅಷ್ಟು ವಾಪಸ್ ಬರ್ತಿದ್ದ ಶಲ್ಯ ಇದ್ದಿಲ್ಲ, ಇವ ಶಲ್ಯ ಇದ್ದ ವಾಪಸ್ಸೇ ಬರಲಿಲ್ಲ ಅಷ್ಟೇ. ತನ್ನ ಸಾವನ್ನೇ ಆರಿಸ್ಕೊಂಡಾಗುತ್ತೆ ಹೆಚ್ಚು ಕಡಿಮೆ. ಅದು ಅರ್ಥ ಮಾಡಿಕೊಂಡ್ರೆ ಕರ್ಣ ಹೇಳ್ತಾನೆ, ನೋಡು ನೋಡು, ಪರೀಕ್ಷೆ ಯಾನು ಹೊರಟಿದ್ದಾನೆ ಹುಡುಗ, ಪಾಪ ನಮಸ್ಕಾರ ಮಾಡ್ತಾನೆ, ನೀ ದೇವರಾಣಿ ಫೇಲ್ ಆಗ್ತೀನಿ ಅಂತ ಹೇಳಿದ್ರೆ ಏನ್ ಖುಷಿ ಆಗಬೇಕು ಅನ್ನ ಲೆಕ್ಕ. ಓದು ಬದ್ದಿದ್ದು ಬರ್ತು ಬಿಡ್ತಾನೆ ಪಾಪ, ಇದ್ದ ಬಗ್ಗೆ ಬದಲೇ ಒಂದು 35 ಆ ಕಡೆ ಈ ಕಡೆ ಇರ್ತಾನೆ. ಅವನ ಪ್ರಿಪರೇಷನ್ ಅಷ್ಟರಲ್ಲೇ ಇರುತ್ತೆ. ಈಗ ಬ್ಯಾಟ್ ಕೇಳಿದ್ರೆ ಇದಕ್ಕೆ ರ್ಯಾಂಕ್ ಬರೋ ಅಂತ ಒಂಥರ ಡಿಸಾಲ್ಟನ್ ಆಗ್ತಾನೆ ಆ ಸಮಯದಲ್ಲಿ. ಅವ್ನ ಎನ್ಕರಿ ಓದ್ದಲ್ಲಿ ಹೋಗಿ ಯೋಚನೆ ಮಾಡಬೇಡ, ಓದ್ದಷ್ಟೇ ಬರಲಪ್ಪ ದೇವ್ರು ಒಳ್ಳೇದು ಮಾಡಲಿ. ಆ ತರ ಅಂದ್ರೆ ಹೇಗಿರ್ತದೆ, ನೀವು ಓದಿದ ಒಂದು ಬರೋದು ಬೇಡ, ನೀನು ಫೇಲಾಗಿ ಹಾಳಾಗಿ ಹೋಗ್ಬಿಡು ಅಂತ ಕೇಳಿದ್ರೆ ಎಷ್ಟು ಸಂಕಟ ಆಗಬಹುದು. ಇವತ್ತು ಕರ್ಣನಿಗೆ ಹಾಗೆ ಮಾಡ್ತಾನೆ, ನಿನ್ನ ಮುಖಗೆಲ್ಲ ಮುಖ ನಾನು ನೋಡು, ನೀನು ಕುದುರೆ ಹೇಗೆ ಎಡುತ್ತಾ ಇದೆ ನೋಡು, ದುಶ್ಚಕ್ರ ನೋಡು, ಇದೆಲ್ಲ ಮರಣ ಸೂಚನೆಗಳು ಗೊತ್ತಾ, ಸಾವು ಸೋರುತ್ತಾ ಇದೆ ಗೊತ್ತಾ ಅಂತ ಹೇಳ್ತಾನಂತೆ. ಕರ್ಣನಿಗೆ ಭಾರಿ ಸಿಟ್ಟು ಬರ್ತಾ ಇದೆ, ಏನು ಶಲ್ಯರಾಜ ಹಾಗೆಲ್ಲ ಮಾತಾಡ್ತೀಯಲ್ಲ, ನನ್ನ ಸಾಮರ್ಥ್ಯ ಎಷ್ಟು ಗೊತ್ತಾ ಅಂತ ಹೇಳಿ ನನ್ನ ಕಥೆಗಳು ಶುರು ಮಾಡ್ತಾ. ಯಾವ್ದು ಪೋರ್ಟಬಲ್ ಕಥೆಗಳು ಯಾವ್ದಿಲ್ಲ ಅದರೊಳಗೆ, ಓದ್ ಯಾವ್ದು ಇಲ್ಲವೇ ಇಲ್ಲ ಅದರೊಳಗೆ. ನಾನು ಕವಚ ಇದ್ದು ನೆನ್ಸ್ಕೊತಾನೆ ಅಷ್ಟೇ, ಇಲ್ಲಿ ಕವಚ ಇತ್ತು ಕುಂಡಲ ಇತ್ತು ಅಷ್ಟೇ ಹೊರತು ಇನ್ನೇ ಹೆಚ್ಚಾಯ್ತು ಎಲ್ಲ ಇದು ಹೋಗಿದ್ದು ಎಲ್ಲ ಕೂಡ ಇರೋದು ಯಾವ್ದು ಇಲ್ಲ. ಈಗ ಕವಚ ಇತ್ತು ಹೋಗಿದೆ, ಕುಂಡಲ ಇತ್ತು ಹೋಗಿದೆ, ಸೆಟ್ಟ ಇದು ಎತ್ತು ಹೋಗಿದೆ, ಎಲ್ಲ ಹೋಗಿರೋದೇ, ಇರೋದೇನು ಉಳ್ಕೊಂಡಿಲ್ಲ ಈಗ, ಏನೋ ಹಿಡ್ತಾ ಇದ್ದಾನೆ. ಆಗ ಶಲ್ಯರಾಜ ಹೇಳ್ತಾನೆ, ನೋಡು ಅರ್ಜುನ ಎಂಥವನು ಗೊತ್ತಾ, ನಿವಾತ ಕವಚರನ್ನ ಕಾಲಕ್ಕೆಯವರನ್ನ ಒಬ್ಬನೇ ಹೋಗಿ ಗೆದ್ದವನು ಗೊತ್ತೇನು, ಎಂಥ ವರವರದ ರಾಕ್ಷಸರವರೆಲ್ಲ ಕೂಡ ಒಬ್ರು ಕೋಟಿಗಟ್ಟಲೆ ಇರ್ತಾರೆ ಒಂದು ಗುಂಪು, 60 ಲಕ್ಷ ಇರ್ತಾರೆ ಇನ್ನೊಂದು ಗುಂಪು, 10 ಜನಗಳನ್ನ ಒಬ್ಬನೇ ರಥಲ್ಲಿ ಗೆದ್ದು ಬಂದಿದ್ದಾನಲ್ಲ ಅಂತ ಅರ್ಜುನನ ಮುಂದೆ ನೀನ್ ಏನಾಗ್ಲಿಕ್ಕೆ ಸಾಧ್ಯ ಉಂಟು, ಏನು ಸಾಧ್ಯ ಇಲ್ಲ. ಒಬ್ಬನೇ ಅರ್ಜುನ ಆ ರೀತಿ ಗೆದ್ದು ಬಂದಿದ್ದಾನೆ, ಕಿರೀಟಿ ಹಂಚಿಕೊಂಡಿದ್ದಾನೆ, ಗಾಂಡೀವಿ ಹಂಚಿಕೊಂಡಿದ್ದಾನೆ, ಎಂಥೆಂಥ ಅವನಿಗೆ ಶಕ್ತಿಯ ಸಾಧನೆಗಳುಂಟು. ನೀವೆಲ್ಲ ಎಷ್ಟು ಕಷ್ಟಪಟ್ಟರು ಕೂಡ ಜಯದ್ರಥನ ಕಾಪಾಡಕ್ಕಾಗ್ಲಿಲ್ಲ ನಮ್ಮ ಕೈಲಿ, ಅರ್ಜುನ ಕೊಂದು ಹಾಕಿದ ಆತರ ಪ್ರತಿ ನೆನೆಸ್ಕೊಂಡು ಬಿಟ್ಟಿದ್ದಾನೆ ಅಂತ ಅರ್ಜುನಿಗೆಲ್ಲ ತನಗೆ ಆಗೋದಿಲ್ಲ. ಆದ್ರಿಂದ ಹೇಳ್ತಾನೆ, ನೀನು ಕಾಕ ಗೋಮಾಯು ಘರ್ಮ ಧರ್ಮಾತ್ವಂ ಹಂಸ ಸಿಂಹೋಪಮಂ ರಣೆ ಪಾರ್ಥ ಮಾಯಾಹಿ ಪಾರ್ಥಂ ಮಾಯಾಹಿ ಹತೋ ಅನೇನ ಯಮಕ್ಷಯಂ. ಇದು ಶಲ್ಯರಾಜ ಹೇಳಿದ ಮಾತು. ನೀನು ಎಂಥವನು ಗೊತ್ತಾ, ಕಾಕ ಗೋಮಾಯು ಘರ್ಮಾತ್ವಂ, ನೀನು ಕಾಗೆ ಇದ್ದ ಹಾಗೆ, ನೀನು ಕಾಗೆ ಇದ್ದ ಹಾಗೆ, ಆತ ಹಾಗೆ ಹಂಸ ಇದ್ದ ಹಾಗೆ ಕಂಪೇರ್ ಮಾಡ್ತಾನೆ ಅರ್ಜುನ. ಹಂಸ ಇದ್ದ ಹಾಗೆ ನೀನು ಕಾಗೆ ಇದ್ದ ಹಾಗೆ, ಕಾಗೆ ಎಷ್ಟು ಕಪ್ಪು ಹಂಸ ಎಷ್ಟು ಬಿಳಿ ಗೊತ್ತಾಗಲೇ ಗೊತ್ತಾಗ್ಬಿಡುತ್ತಾಗಲೆ. ನಿನ್ನ ಮನಸ್ಸು ಕೆಟ್ಟದು ಅಂತಾರೆ, ಕಪ್ಪು ಎಂಬುದು ಇವು ಕಪ್ಪು ಕೆಟ್ಟತನ ತೋರಿಸ್ತಾ ಇದೆ, ಅದು ಬಿಳಿ ಎಂಬುದು ಮನಸ್ಸು ಸ್ವಚ್ಛ ಅಂತ ಹೇಳ್ತಾರಲ್ಲ ನಿರ್ಮಲವಾದದ್ದು. ಆಮೇಲೆ ಕಾಕ ಗೋಮಾಯು ಧರ್ಮಾತ್ವಂ, ನಿನ್ ನರಿ ಇದ್ದ ಹಾಗೆ, ಅರ್ಜುನ ಸಿಂಹ ಇದ್ದ ಹಾಗೆ. ಕಾಕ ಗೋಮಾಯು ಧರ್ಮಾತ್ವಂ ಹಂಸ ಸಿಂಹೋಪಮಂ ರಣೆ ಮಾಯಾಹಿ ಪಾರ್ಥಂ ಮಾಯಾಹಿ ಹತೋ ಅನೇನ ಯಮಕ್ಷಯಂ. ನೀನು ಕಾಗೆ ಇರತಕ್ಕಂಥ ಅಂತ ಇರತಕ್ಕಂಥ ನೀನು ಹಂಸದಂತ ಇರತಕ್ಕ ಅರ್ಜುನನ ಮೇಲೆ ಹೋದರೆ ಕಾಗೆ ಹಂಸಗಳ ಯುದ್ಧದಲ್ಲಿ ಎಂದು ಕಾಗೆ ಸೋಲುತ್ತೆ ಹಂಸ ಗೆಲ್ಲುತ್ತೆ, ಅರ್ಜುನ ಗೆಲ್ತಾನೆ ನೀನು ಸೋಲ್ತೀಯ. ಆಮೇಲೆ ಸಿಂಹ ಮತ್ತು ನರಿಗಳಿಗೆ ಎಂದಾದ್ರೆ ಮ್ಯಾಚ, ಕಾಕ ಗೋವಾಯು ಧರ್ಮ ಅಥವಾ ಸಿಂಹ ಧರ್ಮ, ಸಿಂಹದಂತ ಇರತಕ್ಕಂತ ಆತನ ಮುಂದೆ ನರಿ ಅಂತ ಇದ್ದರೆ ಏನ್ ಮಾಡ್ತೀನಿ ನೀನೀಗ, ಆದ್ರೆ ನನ್ನ ಮಾತು ಕೇಳು. ಮಾಯಾಹಿ ಅರ್ಜುನ ಎಲ್ಲಿದ್ದಾನೆ ಹುಡ್ಕೊಂಡು ಹೋಗ್ತೀಯಲ್ಲ, ನನ್ನ ಕೆಲಸ ಮಾಡು, ಅರ್ಜುನ ಎಲ್ಲಿದ್ದಾನೆ ಹುಡುಕು, ಅದಕ್ಕೆ ಅವಾರ್ಡ್ ಬೇರೆ ಕಡೆ ಹೋಗು ಅಂತ ಹೇಳ್ತಾರೆ. ಅಲ್ಲಿಗೆ ಹೋಗ್ಬೇಡ, ಬೇರೆ ಕಡೆ ಹೋಗತ್ತೆ, ಅಲ್ಲಿ ಹೋದ್ರೆ ಬದುಕೋದಿಲ್ಲ ನೀನು. ಮಾಯಾಹಿ ಪಾರ್ಥಂ ಮಾಯಾಹಿ ಹೋಗ್ಬೇಡ, ಹೋಗ್ಬೇಡ ಎಲ್ಸರ್ ಕೇಳ್ತಾರೆ ಹೋಗ್ಬೇಡ. ಹತೋ ಅದೇನ ಯಮಕ್ಷಯಂ, ಆತ್ಮಹತ್ರ ಹೋದ್ರೆ ಸತ್ತೇ ಹೋಗ್ತೀನಿ ಅಂತ ಹೇಳ್ತಾರೆ. ಅರ್ಜುನನ ಮೇಲೆ ನೀನು ತಿಳ್ಕೊಂಡ್ರೆ ಅರ್ಜುನ ಕೊಲ್ತಿ ಅಂತ ಹೇಳಿ, ಹಾಗಾಗೋದಿಲ್ಲ, ಅರ್ಜುನ್ ನಿನ್ನನ್ನ ಕೊಲ್ತಾನೆ ಅಷ್ಟೇ, ನೀನು ಹೋಗ್ಬೇಡ ಅಂತ ಹೇಳಿದಾಗ ಶಲ್ಯ ಭಾರಿ ಸಿಟ್ಟು ಬಂತಂತೆ. ಶಲ್ಯ ನನ್ನ ಕರ್ಣ ಬೈತಾನೆ ಶಲ್ಯನನ್ನ, ಶಲ್ಯರಾಜ ನನಗೆ ಗೊತ್ತಾಯ್ತು ಮದ್ರದೇಶದ ಜನಗಳ ಹಣೆ ಬರಹನೇ ಇಷ್ಟು ಅಂತ ಹೇಳಿಬಿಡ್ತಾನೆ. ಮದ್ರದೇಶವರೆಲ್ಲ ಇಷ್ಟೇ, ಇನ್ನೊಬ್ಬರ ಕಂಡ ಸಂತೋಷ ಪಡೋದಿಲ್ಲ, ಎಲ್ಲ ಬೈತಕ್ಕಂಥ ಸ್ವಭಾವ ಕೆಟ್ಟ ಕೆಟ್ಟ ಜನಗಳು ಅಂತೂ ಊರಿನ ಜನ ಮೇಲೆ ಶುರು ಮಾಡಿಬಿಡ್ತಾನೆ. ಅಂಥವ್ರಿದ್ದಾರೆ ಇಂಥವ್ರಿದ್ದು ಏನೇನೋ ಹೇಳ್ತಾನೆ. ಆಗ ಈತೇನು ಮಾಡ್ತಾನೆ ಶಲ್ಯರಾಜ, ನಿಮ್ಮ ಅಂಗದೇಶಿದರೆ ಮಾ ಸಂಪನ್ನ ಹಣೆ ಬರಹ ಎಷ್ಟ ಅಂತ ಹೇಳ್ತಾನೆ. ಈ ಬೈಲೇಶ್ವರ ಮಾತು ಎಲ್ಲೆಲ್ಲೇ ಹೋಗ್ಬಿಡುತ್ತೆ, ಆಂಧ್ರದವ್ರು ಹೇಳಿದ್ರು ಕರ್ನಾಟಕದ ಅಮ್ಮ ಅಂತವನು, ಇವನಂತ ಆಂಧ್ರದೇವಮ್ಮ ಅಂತಾನೆ. ಆ ಇಬ್ಬರು ಬಿಟ್ಟು ಊರು ದೇಶದೇ ಕಟ್ಟುಬಿಡ್ತಾರೆ, ಪಾಪ ರಾಜ್ಯರಾಗೇ ಬೆಲೆ ಶುರು ಮಾಡಿದ್ರು, ಎಲ್ಲೆಲ್ಲೋ ಹೋಗ್ಬಿಡುತ್ತೆ, ಮಾತಿಗೆ ಕೊನೆನೇ ಇರೋದಿಲ್ಲ, ಅದಕ್ಕೇನೆ ಹುಷಾರ ಮಾತಾಡಬೇಕಾಗಿತ್ತು, ಎಲ್ಲೆಲ್ಲೋ ಹೋಯ್ತದ್ದು. ಕೊನೆಗೆ ಆ ಹೇಳಿದನಂತೆ, ಅಂಗಡಿ ಹೆಜ್ಜನ ಆಗಿರಬಹುದು, ಭದ್ರದೇಶನ ಹೀಗಿರಬಹುದು, ಶಲ್ಯರಾಜ ಸ್ವಲ್ಪ ಇದ್ದಲ್ಲಿ ಬ್ಯಾಲೆನ್ಸ್ ತಂದ್ಕೋತಾನೆ. ನೋಡು ಕರ್ಣ, ಎಲ್ಲ ದೇಶದಲ್ಲೂ ಕೂಡ ಒಳ್ಳೆಯವರು ಕೆಟ್ಟವರು ಮಧ್ಯವರು ಇದ್ದೇ ಇರ್ತಾರೆ, ಬರೀ ಯಾವುದೇ ಒಂದು ಊರಿನಲ್ಲಿ ಎಲ್ಲ ಒಳ್ಳೆಯವರು ಇರೋದಿಲ್ಲ, ಎಲ್ಲ ಕೆಟ್ಟವರು ಇರೋದಿಲ್ಲ, ನಮ್ಮೂರಲ್ಲಿ ಕೆಟ್ಟವರು ಇರಬಹುದು, ಆದರೆ ನನ್ನನ್ನು ಕೆಟ್ಟವರು ತಿಳ್ಕೊಳ್ಳೋಕೆ ಹೋಗಬೇಡ. ನೀ ತಪ್ಪು ಮಾಡ್ತಿದ್ದೀ ಅಂತ ಹೇಳ್ತಿದ್ದೇನೆ ಹೊರತು ನೀನು ಒಳ್ಳೇದಕ್ಕೆ ಹೇಳುತ್ತಿದ್ದೇನೆ, ಸಾರಥಿ ಕೆಲಸ ಒಳ್ಳೇದು ತಾನೇ ಹೇಳಬೇಕಾದ್ದು, ನೀವು ಫಾಲ್ಸ್ ಹೋಪ್ಸ್ ಯಾಕೆ ಕ್ರಿಯೇಟ್ ಮಾಡಿ ಅಂತ ಹೇಳ್ತಾನೆ. ಅರ್ಜುನ ಗೆಲ್ಲೋತಾನೆ ಹೇಗೆ ಹೇಳಿ, ಗೆಲ್ಲದಕ್ಕಾಗದ ನಿನ್ನ ಕೈಲಿ, ಅದಕ್ಕೆ ಬೇಡ ಅಂತ ಹೇಳಿದೆ, ನಿನ್ನ ಹಣೆ ಬರ ಹೋದ್ರೆ ಹೋಗಿ ನನ್ನ ಗಂಟೆ ಹೋಗುತ್ತೆ ಅಂತೇಳಿ ರಥ ಓಡಿಸಿ ಶುರು ಮಾಡಿದನಂತೆ. ಮುಂದೆ ಹೋಗ್ತಾ ಇದ್ದಾನೆ, ಆ ಕ್ಷಣದಲ್ಲಿ ಧರ್ಮರಾಜ ನಕುಲ ಸಹದೇವರು ಸಿಗ್ತಾರೆ ಕರ್ಣನಿಗೆ. ಯುದ್ಧ ಶುರು ಮಾಡ್ತಾನೆ, ದೊಡ್ಡ ಯುದ್ಧ ನಡೆಯುತ್ತೆ. ಧರ್ಮರಾಜ ಅವರು ಎಲ್ಲರನ್ನೂ ಸೋಲಿಸಿಬಿಡುತ್ತೆ, ಕರ್ಣ ಎಲ್ಲರನ್ನು ಸೋಲಿಸಿಬಿಟ್ಟು ಧರ್ಮರಾಜನ ರಥ ಆಗಿತ್ತ ಎಲ್ಲ ಹೊರದಾಕಿ ಬಿಡ್ತಾರೆ. ಆತನ ತಲೆಗೆ ಕತ್ತಿಗೆ ಬಿಲ್ಲನ್ನು ಹಾಕಿ ಎಳೆದಾಡ್ತಾನೆ. ಓ ಮಹಾರಾಜನಂತೆ ನೀನು ಏನ್ ಶಕ್ತಿ ಇಲ್ಲ, ಆ ಕಡೆ ಎಳೆದಾಡ್ತಾನೆ ಪಾಪ. ಆವತ್ತು ಏನು ಮಾಡ, ಅದಕ್ಕೆ ಜಾಸ್ತಿ ಮಾಡಾಗಿಲ್ಲ, ಕುಂತಿ ಮಾತು ಕೊಟ್ಟಿದ್ದಾನಲ್ಲ, ಏನು ಮಾಡಾಗಿಲ್ಲ, ಅಷ್ಟು ಮಾಡ್ತಾನಂತೆ. ಅದನ್ನ ಆ ಕಡೆಯಿಂದ ಭೀಮಸೇನ ನೋಡುತ್ತಾನೆ. ಕಡೆ ಧರ್ಮರಾಜನಿಗೆ ಆಪತ್ತು ಬಂದಾಗ ಒಂದ್ಸರ್ತಿನ ಅರ್ಜುನ ಬಂದಿಲ್ಲ ಪ್ರೊಟೆಕ್ಟ್ ಮಾಡಲಿಕ್ಕೆ, ಬಂದಿದ್ದು ಯಾವಾಗಲೂ ಭೀಮಸೇನೇ ಬರ್ತಿದ್ದೀನಿ. ಅರ್ಥ ಮಾಡಿಕೊಂಡ್ರೆ ಅರ್ಜುನ ನಿಜವಾಗಲೂ ಒಳ್ಳೆ ಭಾತೃ ಭಕ್ತ, ಆದರೆ ಎಂದು ಸಹಾಯಕ್ಕೆ ಅರ್ಜುನ ಹೋಗಲಿಲ್ಲ. ಭೀಮಸೇನ ಮಾತ್ರ ಯಾವ ಆಪತ್ತು ಬಂದಾಗಲೂ ಕೂಡ ತಾನೇ ಹೋದ. ಅರ್ಜುನರ ಆಪತ್ತು ಬಂದಾಗಲೇ ನೋಡ್ಕೊಂಡು ಬರಲಿಕ್ಕೆ ಹೋಗಿದ್ದು ಭೀಮಸೇನೆ ತಾನೇ. ಹೇಳಿ ವಿಷಯ ತಿಳಿಸಿದ್ದು ಭೀಮಸೇನೇ. ಆದ್ದರಿಂದ ನಿಜವಾಗಲೂ ಧರ್ಮ ರಕ್ಷಕ ಯಾರು ಅಂದ್ರೆ ಭೀಮಸೇನ, ಧರ್ಮರಕ್ಷಕ ಭೀಮಸೇನ. ಭೀಮ ಅಂದ್ರೆ ಜ್ಞಾನ, ಜ್ಞಾನದಿಂದ ಧರ್ಮ ಉಳಿಯುತ್ತೆ ಹೊರತು ಬೇರೆಯಿಂದ ಉಳಿಯೋದಿಲ್ಲ. ಆಗ ಭೀಮಸೇನ ಅಂದ್ರೆ ಕೆಲಸ ಮಾಡೇ ಮಾಡೋದು ಒಂದು ಭಾಗ, ಕೆಲಸ ಯಾವ ರೀತಿ ಮಾಡೋದು ಅಂದ್ರೆ ಆ ರೀತಿನೂ ಮಾಡಬೇಕು, ಅಷ್ಟು ಪರ್ಫೆಕ್ಟ್ ಆಗಿ ಮಾಡೋದು. ಎರಡನೇ ಭಾಗ ಪೂರ್ಣ ಪ್ರಜ್ಞೆ ಅಂದಮೇಲೆ ಯಾವ ರೀತಿ ನಡ್ಕೋಬೇಕು. ಈ ರೀತಿ ಧರ್ಮರಾಜ ಕರ್ಣನ ಕೇಳಿಸಿ ಅಲ್ಲಿ ಏನ್ ಮಾಡಿದನಂತೆ, ದುರ್ಯೋಧನ ಇದ್ನಲ್ಲ ಅವನು ಹಿಡಿದು ಫಲ ಶುರು ಮಾಡಿದನಂತ. ದುರ್ಯೋಧನ ರಥವನ್ನು ಪುಡಿ ಪುಡಿ ಮಾಡಿಬಿಟ್ಟು ಗದೆ ಎತ್ತಿದ್ದಂತೆ ಹೊಡಿತೇನೆ ಅಂತ ಹೇಳಿಬಿಟ್ಟು ಈ ಕಡೆಯಿಂದ ಶಲ್ಯ ನೋಡ್ತಾನೆ. ಕರ್ಣ ನೀನು ಧರ್ಮರಾಜನನ್ನ ಬರೀ ಧನುಸ್ಸಾಕಿ ಆಗ ಎಳೆದಾಡ್ತಾ ಇದೀಯ, ನಿಮ್ಮ ರಾಜನನ್ನ ಭೀಮ ಏನ್ ಮಾಡ್ತಾನೆ ನೋಡು ಅಂತ ತೋರಿಸ್ತಾನೆ. ಇದಕ್ಕೆ ಒಳ್ಳೆ ಸಾರಥ್ಯ ಐತಿ ಶಲ್ಯರಾಜ ಪಾಪ, ಇದನ್ನು ಮಾತ್ರ ತೋರಿಸ್ತಾರೆ, ಆಕೆ ಒಳ್ಳೆದನ್ನು ತೋರಿಸಲ್ಲ. ಕರ್ಣನಿಗೆ ಏನು ಶಾಖ ಆಗಬೇಕು ಅದನ್ನೇ ನೋಡಿ, ನಿಮ್ಮ ರಾಜನ ಅವಸ್ಥೆ ನೋಡಿ ಏನಾಗ್ತಿದೆ ಈಗ, ಸ್ವಲ್ಪ ತಡ ಮಾಡಿದ್ರೆ ಅಷ್ಟೊತ್ತು ನಿಮ್ಮ ರಾಜ ಹೋಗೇ ಬಿಡ್ತಾರೆ. ಭೀಮಸೇನ ಪ್ರತಿಜ್ಞೆ ಮಾಡಿದ್ದಾನೆ ಜ್ಞಾಪಕ ಇಟ್ಕೊಂಡು, ನೀನೇನು ಪ್ರತಿಜ್ಞೆ ಮಾಡಿಲ್ಲ ಧರ್ಮರಾಜನ ಕೊಲ್ತಿ ಅಂತ ಹೇಳಿ, ನೀನು ಪ್ರತಿ ಅದ್ರ ಬಂದು ಕೊಲ್ಲೋದಿಲ್ಲ ಅಂತ ಬೇರೆ ಮಾಡಿದ್ದೆ ಅಷ್ಟೇನೆ. ಆದ್ರೆ ಭೀಮಸೇನ ಕೊಂದಾಗ್ತೇನೆ ಅಂತ ಹೇಳಿದ್ದಾನೆ, ನಿಮ್ಮ ಹೃದಯ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ನೀನು ಸೇನಾಧಿಪತಿ, ರಾಜನ ರಕ್ಷಣೆ ಮೊದಲ ಕೆಲಸ. ರಾಜರಷ್ಟು ಚೆಸ್ ಆಟದಲ್ಲೂ ಅಷ್ಟೇನೆ, ರಾಜನ ಪ್ರೊಟೆಕ್ಟ್ ಮಾಡಿಕೊಳ್ಳೋದು ಬೇಸಿಕ್. ಚೆಕ್ ಅಂತ ಹೇಳಿ ಬೇರೆ ಮಾಡಾಗಿಲ್ವೇ, ಆ ಕೆಲಸ ಪೂರೈಸಿ ಮುಂದೆ ಹೋಗಬೇಕು. ನೋಡ್ ನೀನು ರಾಜನ ಹಣೆ ಬರ, ನೀನು ಹೋಗಿ ಕಾಪಾಡು ಅಂತ ಹೇಳಿದ ತಕ್ಷಣ ಕರ್ಣ ಆ ಕಡೆ ಹೊರಟನಂತೆ. ಭೀಮಸೇನ ಎರಡು ಸಾಧನೆ ಮಾಡಿದ್ದಾಯ್ತು, ಈಗ ದುರ್ಯೋಧನಿಗೆ ಪೆಟ್ಟಾಕೋದು ಒಂದು ಚಾನ್ಸ್, ಆ ಕರ್ಣ ಈ ಕಡೆ ಬರಬೇಕು, ಧರ್ಮರಾಜ ಸೇಫ್. ಇದಕ್ಕೆ ಯೋಗ ಅಂತ ಕರೀತಾರೆ, ಯೋಗ ಕರ್ಮಸು ಕೌಶಲಂ. ಒಂದು ಕೆಲಸ ಮಾಡಿದರೆ ಹೇಗೆ ಮಾಡಬೇಕು ಹಾಗೆ ಮಾಡಬೇಕು, ಅಲ್ಲಿ ನಿಲ್ಲಿಯೋರಿ ಬಂದು ಓಡಿ ಏನು ಮಾಡಬೇಕಾಗಿಲ್ಲ, ಸಿಂಪ್ಲೆಸ್ಟ್ ಪಾಸಿಬಲ್ ಮೆಥೆಡ್. ಆಗ ಕರ್ಣ ಆ ಕಡೆ ಹೋದನಂತೆ. ರಾಷ್ಟ್ರಪತಿ ಸೇಬ್ ಧರ್ಮರಾಜ ಈ ಕಡೆ ಸುರಕ್ಷಿತ ರಥ ಹತ್ತಿದ. ದುರ್ಯೋಧನ ಮೂರ್ಛಿತನಾದ, ಭೀಮಸೇನ ನೋಡೇ ಮೂರ್ಛೆ ಆಗಬೇಕು ಅಂತ ಭಯಂಕರವಾದಂತಹ ವ್ಯಕ್ತಿತ್ವ. ಸಿಟ್ಟು ಬಂದ್ರೆ ಭೀಮಸೇನ ನೋಡಕ್ಕೂ ಸಾಧ್ಯ ಇಲ್ಲ. ಕೃಷ್ಣ ಹೇಳಿರ್ತಾನೆ, ನೀವ್ಯಾರು ಕ್ರುದ್ಧಸ್ಯ ಭೀಮಸೇನಸ್ಯ ಪ್ರೇಕ್ಷಿತು ಮುಖಮಾಹವೇ. ಭೀಮಸೇನ ಮುಖ ನೋಡೋ ಯೋಗ್ಯತೆ ನಿಮ್ಗೆ ಯಾರಿಗೂ ಇಲ್ಲ ಅಂತ ಕೃಷ್ಣ ಹೇಳಿರ್ತಾನೆ. ಹಾಗೆ ಆಯ್ತು, ಎಚ್ಚರಿತ ಬಿದ್ದ, ಯಾರೋ ಬಂದು ಹಾಕೊಂಡು ಹೋದ್ರ ರಥದೊಳಗೆ. ಭೀಮಸೇನ ನೋಡಿದರಂತೆ ಈಗ ಕರ್ಣನ ಕಡೆ ಬರ್ತಾ ಇದ್ದಾನೆ. ಕರ್ಣ ಹೊರಟಿದ್ದು ಭೀಮಸೇನ ಮೇಲೆ, ಭೀಮಸೇನ ಕರ್ಣ ಕಡೆ ಬರ್ತಾ ಇದ್ದಾನೆ. ಅದು ಅತ್ಯಂತ ಭೂತಪೂರ್ವವಾದ ಒಂದು ಸನ್ನಿವೇಶ. ಅದನ್ನು ನೋಡ್ತಿರ್ಲಿಕ್ಕೇನೆ ಕರ್ಣ ಭಾರಿ ಜೋರ ಬಾಣ ಬಿಟ್ಕೊಂಡಂತೆ ಭೀಮಸೇನ ಮೇಲೆ. ಭೀಮಸೇನ ಒಂದು ಬಾಣ, ಒಂದೇ ಬಾಣ ತಗೊಂಡಂತೆ, ತಗೊಂಡು ಯಮದಂಡ ಕಲ್ಪಂ ಅಂತ ಹೇಳ್ತಾನೆ. ಯಮದಂಡ ಅಂತ ಬಾಣ ತಗೊಂಡು ಕರ್ಣನ ಎದೆ ಗುರಿ ಹೊಡೆದಂತೆ. ಕರ್ಣ ತಪ್ಪ ಅಂತ ಕೆಳಗೆ ಬಿಡುತ್ತಾನೆ. ಎಷ್ಟೇ ಸರ್ತಿ ಕರ್ಣ ಬೀಳ್ತಾರೆ ಲೆಕ್ಕ ಹಾಕಿ, ಜೋಣ ಪರ್ವದಲ್ಲಿ ಕೇಳಿದ್ದೀರಿ. ಭೀಮಕಾಂಡದಲ್ಲಿ ಕರ್ಣ ಯಾವಾಗಲೂ ಕೂಡ ಅಯ್ಯೋ ಸತ್ತು ನೀನು ಸಾಯೋ ಸ್ಥಿತಿಯಲ್ಲಿ ಬದುಕಿದೆ ಅಂತ ನನಕೊತಾ ಹೋಗಬೇಕೆ ಹೊರತು ಬೇರೆ ಏನು ಮಾಡಲಿಕ್ಕಾಗಿದ್ದಿಲ್ಲ ಕರ್ಣನಿಗೆ. ಅವತ್ತಂತೂ ತಪ್ಪಂತ ಬಿದ್ದ. ಕಷ್ಟ ಭೀಮಸೇನ ಜೋರ ಬರ್ತಾ ಇದ್ದಾನೆ ಅಲ್ಲಿಂದ. ಹೇಗೆ ಬಂದ ಅಂದ್ರೆ, ಅಗ್ರೇ ಕೃತಾಂತ ನರಸಿಂಹ ತನೋರ್ಯಥೈವ ವಿಷ್ಣೋ ಹರಸ್ಯ ಗ್ರಸತ ಆಪ್ತರೂಪಂ. ಆಚಾರ್ಯರು ಬರೀತಾರೆ, ಪ್ರಳಯಕಾಲದೊಳಗೆ ರುದ್ರದೇವರನ್ನು ನುಂಗಲಿಕ್ಕೆ ಅಂತ ಹೇಳಿ ನರಸಿಂಹ ರೂಪಿಯಾದ ಶ್ರೀಹರಿ ಬಾಯಿ ತಕ್ಕೊಂಡು ಬಂದಾಗಿತ್ತಂತ ದೃಶ್ಯ. ಕರ್ಣನನ್ನ ತಿಂದಾಕಿ ಬಿಡ್ತಾನೆ ಬಂದು ಭೀಮಸೇನ ಬಂದನಂತೆ. ಭೀಮಸೇನ ಬರುತ್ತಾ ಇದ್ದಾನೆ, ಜನಗಳೆಲ್ಲ ಕಾವಿರು, ಕರ್ಣನ ಪ್ರೊಟೆಕ್ಟ್ ಮಾಡೋ ಸ್ಥಿತಿಯಲ್ಲಿ ಯಾರೂ ಇಲ್ಲ. ದಿಕ್ಕ ಭೀಮಸೇನ ನೋಡಿದ್ರೆ ಯಾರಿಗೂ ಆಗ್ತಿರಲಿಲ್ಲ ಅಂತ ಒಂದು ವರ್ಚಸ್ಸು. ಸೂರ್ಯ ನೋಡಿ ಕಣ್ಣು ಮುಚ್ಚೋದ ಇರ್ಲಿಕ್ಕಾಗತ್ತ? ನೋಡಿ ಕಷ್ಟ ತನ್ನ ಕನಸಾನ ಮುಚ್ಕೊಂಡ್ಬಿಡುತ್ತೆ. ಎಷ್ಟು ಬೆಟ್ಟಿಂಗ್ ಸರ್ಕಾರ ಹಾಕೊಳ್ಳಿ, ಅಷ್ಟು ಕೊಡ್ತೀವಿ ಎಷ್ಟು ಕೊಡ್ತೀವಿ, ಕಣ್ಣು ಮುಚ್ಕೊಂಡು ಮುಂದೆ ಮಾತಾಡ್ತಾನೆ ಹೊರತು ಮಾಡಕ್ಕೆ ಆ ತೇಜಸ್ ಅಂತ. ಸೂರ್ಯನ ತೇಜಸ್ಸು ಭೀಮನ ತೇಜಸ್ಸು ನಮ್ಮ ಮುಂದೆ ಏನೂ ಅಲ್ಲ, ಅಷ್ಟು ಜಾಸ್ತಿ ಎಲ್ಲ ಬೋಡ್ತಾ ಇದ್ದಾರೆ. ಹೇಳ್ತಾರೆ ಸೈನ್ಯವನ್ನ ಭೀಮಸೇನ ಅಷ್ಟು ಜೋರಾಗಿ ಓಡಿಸಿದರಂತೆ. ಕರ್ಣ ಬಿದ್ದಿದ್ದಾನೆ, ಮುಂದೆ ಮುಂದೆ ಭೀಮಸೇನ ಬರ್ತಾ ಇದ್ದಾನೆ. ಒಂದು ಚಾಕು ತಗೊಂಡ, ಚಿಕ್ಕ ಕ್ಷುರ ಅಂತ ಕರೀತಾರ, ಅದಕ್ಕೆ ಕ್ಷೌರ ಅಂತ ಪದ ಬಂದಿತ್ತು. ಕ್ಷುರ ಅಂದ್ರೆ ಕ್ಷೌರದ ಕತ್ತಿನ ಕ್ಷುರ ಅಂತ ಕರೀತಾರೆ. ಅದನ್ನ ತಗೊಂಡು ಭೀಮಸೇನ ಬರ್ತಾ ಇದ್ದಾನೆ, ಕರ್ಣನ ರಥವನ್ನು ಹತ್ತುತ್ತಾ ಇದ್ದಾನೆ. ಮತ್ತೊಂದು ಸಲ ಕರ್ಣ ಎಚ್ಚರಿತ ಬಿದ್ದುಬಿಟ್ಟಿದ್ದಾನೆ, ಕರ್ಣ ರಥವನ್ನು ಹತ್ತಾ ಇದ್ದಾನೆ ಭೀಮಸೇನ. ಆಗ ಶಲ್ಯರಾಜ ಭೀಮಸೇನ ಕೇಳ್ತಾನೆ, ಭೀಮಸೇನ ಏನ್ ಮಾಡ್ತಿ ಅಂತ ಕೇಳಿದನಂತೆ. ಏನ್ ಮಾಡ್ತಿ ಗೊತ್ತಿಲ್ವಾ, ನನ್ನ ಶಪಥ ನಿನಗೆ ಗೊತ್ತಿಲ್ವಾ ಅಂತ ಕೇಳಿದನಂತೆ ಭೀಮಸೇನ. ಏನು ಶಪಥ, ಯಾರು ಶ್ರೀಹರಿಯ ನಿಂದೆಯನ್ನ ಮಾಡ್ತಾರೆ ಅವರ ನಾಲಿಗೆ ಕತ್ತರಿಸ್ತೇನೆ, ಇದು ನನ್ನ ಶಪಥ ಅಂತ ಹೇಳಿದಂತೆ ಭೀಮಸೇನ. ಯಾರು ಶ್ರೀಹರಿಯ ನಿಂದೆಯನ್ನ ಮಾಡ್ತಾರೆ ಅವರ ನಾಲಿಗೆಯನ್ನ ಕತ್ತರಿಸ್ತೇನೆ. ಈ ಕರ್ಣ ಮಾಡಿದ್ದಾನೆ. ದುರ್ಯೋಧನ ಹುಚ್ಚಾಗಟ್ಟೆ ಮಾತಾಡಿದ, ನೋಡಿ ಪಾಂಡವರೇ ನಿಮಗೆ ದ್ವೀಪದಲ್ಲಿಕ್ಕೆ ಏನೋ ಇಲ್ಲೇನೋ, ಇನ್ನೊಬ್ಬನಿದ್ದಾನೆ ಕೃಷ್ಣ ಒಬ್ಬಿದ್ದಾನೆ ಇಟ್ಟುಬಿಡಿ ಅಂತ ಹೇಳಿದಾಗ ಇವರು ನಕ್ಕ ಸಪೋರ್ಟ್ ಮಾಡ್ತಾರೆ ಕರ್ಣಾದಿಗಳಲ್ಲಿ. ಕೃಷ್ಣನಿಗೆ ಅವಮಾನ ಮಾಡಿದ್ದಾನೆ, ಕೃಷ್ಣನಿಗೆ ಅವಮಾನವನ್ನು ಎದುರೆ ಮಾಡಬೇಕು ಅಂತಿಲ್ಲ. ಪರೋಕ್ಷೇಪಿ, ನಾನು ಎದುರಿಗಿದ್ದ ಮಾಡಿದ್ರು ಕತೆ ಮುಗೀತು, ಬೇರೆ ಎಲ್ಲರೂ ಹರಿದ್ರೋಹ ಮಾಡಿದ್ದಾನೆ ಅಂತ ಗೊತ್ತಾದ್ರೆ ಮೊದಲ ಕೆಲಸ ಆ ನಾಲಿಗೆ ಕತ್ತರಿಸೋದು. ಈಗ ನಾಲಿಗೆ ಕತ್ತರಿಸ್ತೇನೆ ನಾನು ಅಂತ ಕ್ಷುರ ತಗೊಂಡು ನಿಂತಾಗ ಶಲ್ಯರಾಜ ಕೇಳ್ತಾರೆ, ಭೀಮಸೇನ ಇಷ್ಟು ಮಾಡಿದ್ದು ಸಾಕು, ಈಗಾಗಲೇ ಅದರ ಅಪ್ಪ ಆಗಿದೆ ಅವನಿಗೆ, ಆಗಲೇನೆ ಸಾಕಷ್ಟು ಮರ್ಯಾದೆ ಹೋಗಿದೆ ಅವನಿಗೆ, ದಯವಿಟ್ಟು ನಾಲಿಗೆ ಮಾತ್ರ ಕತ್ತರಿಸಬೇಡ. ನಾಲಿಗೆ ಕತ್ತರಿಸಿದರೆ ವಜ್ರಾಸನ ಡೀಟೇಲ್ಸ್ ಎಲ್ಲ ಬರೀತಾರೆ ಅದರ ಬಗ್ಗೆ, ಏನಾಗುತ್ತೆ ಗೊತ್ತೇ, ನಾಲಿಗೆ ಕತ್ತರಿಸಿದರೆ ಅರ್ಜುನ ಪ್ರತಿಜ್ಞೆ ಹೋಗಿಬಿಡತ್ತೆ ಅಂತ ಹೇಳಿದ್ದ. ಅರ್ಜುನ ಪ್ರತಿಜ್ಞೆ ಹೋಗಿಬಿಡುತ್ತೆ. ಅರ್ಜುನ ಏನ್ ಪ್ರತಿಜ್ಞೆ ಮಾಡಿದ್ದಾನೆ, ನಾನು ಕರ್ಣನ ಕೊಲ್ತೇನೆ ಅಂತ ಹೇಳಿದ್ದಾನೆ. ಈಗ ನೀನು ಯಾರು ನಾಲಿಗೆ ಕತ್ತರಿಸಿದ್ರೆ ಅರ್ಜುನ ಪ್ರತಿಜ್ಞೆ ಹೋಗಿಬಿಡುತ್ತೆ, ನಮಗೆ ಯಾತಕ್ಕೆ ಅಂತ ಅರ್ಥ ಆಗೋದಿಲ್ಲ. ವಜ್ರಾಜ ಸ್ವಾಮಿ ಭಾವಪ್ರಕಾಶಿಕೆಯಲ್ಲಿ ಬರೀತಾರೆ, ಯಾತಕ್ಕೆ ಅಂತ ಕೇಳಿದ್ರೆ ನೋಡೋದಕ್ಕೆ ಏನನ್ಸುತ್ತೆ, ನಾಲಿಗೆ ಕತ್ತರಿಸ್ತಾನೆ ಭೀಮಸೇನ, ಬೇಕಾದ್ರೆ ತಲೆ ಆತ ಕತ್ತರಿಸಲಿ ಅಂತ ಹೇಳ್ಬೋದು ನಮಗೆ. ನಾಲಿಗೆ ಈತ ಕತ್ತರಿಸಲಿ, ತಲೆ ಆತ ಕತ್ತರಿಸಲಿ ಅಂತ ಕೇಳಿದ್ರೆ ಅದು ಯಾರ್ದೋ ವಿಷಯದಲ್ಲಿ ಹಾಗಾಗಬಹುದು, ಕರ್ಣ ವಿಷಯದಲ್ಲಿ ಹಾಗಾಗೋದಿಲ್ಲ. ಕರ್ಣ ನಾಲಿಗೆ ಕತ್ತರಿಸೋದು ಅಂದ್ರೆ ನಾಳೆ ತಲೆ ಕೂಡ ನಿಂತ್ಕೋತಾನ ಅವನು, ಕ್ಷತ್ರಿಯರಿಗೆ ಅದಕ್ಕಿಂತ ಒಂದು ಅವಮಾನ ಮತ್ತೊಂದಿಲ್ಲ, ಆತ್ಮಹತ್ಯೆ ಮಾಡಿ ಸತ್ತೋಗ್ತಾನಷ್ಟೇ, ಇಂತ ಅವಮಾನ ತಡ್ಕೊಳ್ಳೋಕೆ ಆಗೋದಿಲ್ಲ ಆತನ ಕೈಯಲ್ಲಿ. ಆದ್ದರಿಂದ ಕರ್ಣನ ನಾಲಿಗೆ ಕತ್ತರಿಸೋದು ಒಂದೇ, ಆತನ ಪ್ರಾಣ ತೆಗೆಯೋದು ಒಂದೇ. ಇನ್ನು ಅರ್ಜುನ ಏನ್ ಗೆಲ್ಲೋದಾಗ್ತಾನನ್ನ, ಆಯ್ತು ಕರ್ಣ ಪ್ರಾಣ ಕಳ್ಕೊಳ್ಳಿಲ್ಲ ಅಂತ ಇಟ್ಕೊಂಬೋಣ, ನಾಲಿಗೆ ಇಲ್ಲ ಕರ್ಣನಿಗೆ, ಸತ್ತಿಲ್ಲ ಸತ್ತಂತೆ ಆಗಿರುತ್ತಾನೆ, ಅವನು ಕೊಂದು ಏನು ಕ್ರೆಡಿಟ್ ಬರುತ್ತೆ? ಪ್ರತಿಜ್ಞೆ ನಡೆಯುತ್ತಾದ್ರಿಂದ ಯಾವಾಗಲೂ ಕೂಡ ಅವತ್ತು ಕಸ್ಟಿಪ್ಪರು ಔಟ್ ಆದ ನೋಡ್ಕೊಂಡು ಆನ್ಸರ್ ಬರೋದ್ರೆ ಬುದ್ಧಿವಂತ ಅಂತ ಯಾರು ಕರೀತಾರೆ ಅವನನ್ನ ನೋಡಿ, ಹೊಸ ಕಷ್ಟೇ ಗೊತ್ತಿಲ್ಲದ ಕಷ್ಟ ಉತ್ತರ ಬರೋದ್ರೆ ಧ್ಯಾನ ಅಂತಾರೆ. ಎಲ್ಲ ಮಧ್ಯೆ ತಯಾರು ಮಾಡಿಕೊಂಡು ಬಂದು ಅದು 35 ತಗೊಂಡು ಇನ್ನು ಏನ್ ಸಂಪದ ಧ್ಯಾನ ಅಂತ ಕರೆಸ್ಕೋಬೇಕು ಈ ಮಧ್ಯೆ ಅವನು, ಸಾಧ್ಯ ಇಲ್ಲ. ಅದು ಈ ಸ್ಥಿತಿಯಲ್ಲಿ ಕರ್ಣನಿಗೆ ಗೆಲುವು ಬರಲಿಕ್ಕೆ ಸಾಧ್ಯ ಇಲ್ಲ, ಬಹಳ ದುಃಖ ಆಗ್ತದೆ. ಅರ್ಜುನ ಗೆಲ್ಲವರಿಗೂ ಬದುಕಿರೋದಿಲ್ಲ, ಅಕಸ್ಮಾತ್ ಅರ್ಜುನ ಆತನ ಕೊಂದರೂ ಕೂಡ ಬದುಕಿದ್ದವನು ಕೊಂದ ಅನ್ನೋ ಕೀರ್ತಿ ಬರೋದೇ ಇಲ್ಲ. ನಿನ್ನ ಕೇಳ್ಕೊತಾ ಇದ್ದೇನೆ, ನಿನ್ನ ತಮ್ಮ ಅರ್ಜುನನ ಕೀರ್ತಿಯನ್ನೇ ಉಳಿಸಬೇಕಾದ್ರಿಂದ ಭೀಮಸೇನ ನನ್ನ ಪ್ರಾರ್ಥನೆ, ದಯವಿಟ್ಟು ಇವನು ಕೊಲ್ಲಬೇಡ. ನಾನು ದೂರ ಓಡಿಸ್ಕೊಂಡು ಹೋಗ್ತೇನೆ ರಥವನ್ನ, ಯಾವ್ದರ ಸಾರಥ್ಯ ಕೊಟ್ಟಿದ್ದಾನಲ್ಲ, ದೂರ ಓಡಿಸ್ಕೊಂಡು ಹೋಗ್ತೇನಂತೆ, ಇಟ್ ಸಾಕು ಅಂತ ಕೇಳ್ಕೊಂಡಂತೆ ಭೀಮ ಅವಸರಟ್ಟಂತೆ. ಇದೆಲ್ಲ ಸೆಲ್ಲೆ ಹೇಳಿದ ಮೇಲೆ ಭೀಮ ಗೊತ್ತಾಗಬೇಕಂತ ತಿಳ್ಕೋಬಾರ್ದು. ಮತ್ತೆ ಭೀಮನಿಗೆ ಎಲ್ಲ ಗೊತ್ತು, ಭೀಮಸೇನ ಸುಮ್ಮನೆ ಒಂದು ವಾಪಸ್ ಹೋದ ಅಂತ ಆಗಬಾರ್ದು, ಸೆಲ್ಲೆ ಹೇಳಿದ್ದಕ್ಕೆ ಹೋದ ಅಂತ. ಆದ್ರೆ ಏನಾಗುತ್ತೆ ಜನಗಳಿಗೆ, ಭೀಮಸೇನ ಏನು ಮಾಡ್ತಿದ್ದ ಅಂತ ಜಗತ್ತಿಗೆ ಹೊರಗೆ ಬರಲಿಕ್ಕೆ ಒಂದು ಪ್ರಸಂಗ ಅದು ಒಂದು ಅಷ್ಟೇ ಹೊರತು, ಭೀಮನ ಸಂಕಲ್ಪ ಇದ್ದಿದ್ದು ಅಷ್ಟೇನೆ. ಕಣನಿಗೆ ಅಷ್ಟು ದುಃಖ ಉಂಟು ಮಾಡಬೇಕಂತ ನಾಲಿಗೆ ಕಥದ ಉದ್ದೇಶ ಇದ್ದಿದ್ರೆ ಶಲ್ಯ ಎಷ್ಟು ಹೇಳಿದ್ರು ಭೀಮಸೇನೆ ಕೇಳ್ತಿರಲಿಲ್ಲ. ತನ್ನ ನಿಜವಾಗ್ಲೂ ಭೀಮಸೇನೆ ಸಂಕಲ್ಪ ಮಾಡಿದ್ದಿದ್ರೆ ಶಲ್ಯರ ಮಾತು ಅಡ್ಡ ಬರ್ತಿದ್ದಿಲ್ಲ. ಭೀಮಸೇನ ಉದ್ದೇಶ ಇದ್ದಿದ್ದೇ ಅಷ್ಟೇ, ಅವನ ಹತ ಪ್ರಾಣನಾಗಬೇಕು, ಅವ್ನು ನೋಡಿದ್ರೆ ಸೋತ ಅಂದ್ರೆ ಜನಕ್ಕೆಲ್ಲ ಗೊತ್ತಾಗಬೇಕು, ಅಷ್ಟು ಮಾಡೋ ಉದ್ದೇಶ ಮಾತ್ರ ಇತ್ತು. ಆದ್ರಿಂದ ಅಷ್ಟು ಮಾಡಿ ಭೀಮಸೇನೆ ವಾಪಸ್ ಹೊರಟಂತೆ. ಕರ್ಣ ನಿಧಾನ ಹೆಸರ ಬಂತು, ಶಲ್ಯರಾಜನ ಕೇಳ್ತಾರೆ, ಶಲ್ಯರಾಜ ಮಾತಾಡ್ತಾ ನೋಡಿದ್ಯಾ ಅರ್ಜುನ ಅರ್ಜುನ ಅಂತ ಅಂತ ಇದ್ದೇನೆ, ಎಲ್ಲಿ ನೀನೆಲ್ಲಿದ್ದೆ ಫಸ್ಟ್ ಯೋಚನೆ ಮಾಡು ಅಂತ ಕೇಳ್ತಾನೆ. ಎಲ್ಲಿ ಅರ್ಜುನ, ಎಲ್ಲಿಯ ಭೀಮಸೇನ, ಎಲ್ಲಿಯ ನೀನು, ನೀನು ಬದುಕು ಉಳಿಲಿಕ್ಕೆ ನಿನಗೆ ಕಷ್ಟ ಆಗ್ತಾ ಇದೆ, ಅಂಥವ್ರಿಗೆ ಏನು ಇದ್ದಾಯ ಮಾಡ್ತೀಯ ಅಂತ ಬೈದನಂತೆ. ಇನ್ನು ಮುಂದಕ್ಕೆ ಹೋಗ್ತಾ ಮತ್ತೆ ಕರ್ಣ ಯುದ್ಧಕ್ಕೆ ಬರ್ತಾ, ಏನು ಮಾಡೋಗಿಲ್ಲ ನೀವು ಮಾತು, ಶಿರಾಧಿಪತಿ ಅಂದ ಮೇಲೆ ಬೇರೆ ದಾರಿ ಇಲ್ಲಲ್ಲ, ಬರ್ತಾ ಮತ್ತೆ ಯುದ್ಧಕ್ಕೆ ಬರ್ತಾನೆ. ಆ ಹೊತ್ತಿಗೆ ಭೀಮಸೇನು ಭಾರಿ ಸಿಟ್ಟು ಬಂತಂತೆ ಕರ್ಣನಿಗೆ, ಸಿಕ್ಕಾಪಟ್ಟೆ ಸಿಟ್ಟು ಬಂತು ಯುದ್ಧ ಮಾಡಲಿಕ್ಕೆ ಅಂತ. ಮತ್ತೆ ಬಂದಾಗ ಒಂದು ಆಶ್ಚರ್ಯ ನಡೀತಾ ಇದೆ. ಭೀಮಸೇನು ಏನ್ ಮಾಡ್ತಾನೆ ಗೊತ್ತೇನಾಗ, ಕರ್ಣನ ಒಬ್ಬ ಮಗ ಸುಷೇಣ ಅಂತ ಇರ್ತಾನೆ, ಅವನ ತಲೆ ಕತ್ತರಿಸಿ ಹಾಕಿದ್ನಂತೆ. ಕರ್ಣ ನೋಡ್ತಿರ್ಬೇಕಾದ್ರೇನೆ, ಕರ್ಣ ನೋಡ್ತಿರ್ಬೇಕಾದ್ರೆ ನಿನ್ನ ತಲೆನೆ ಕತ್ತರಿಸ್ತಿದ್ದೆ, ಅರ್ಜುನ ಪ್ರತಿಜ್ಞೆಗೋಸ್ಕರ ಉಳಿಸಿದ್ದೇನೆ ಅಷ್ಟೇ ಇದೆ. ಅದೇ ರೀತಿ ಸತ್ಯಸೇನ ಅಂತ ಇನ್ನೊಂದು ಮಗ ಇರ್ತಾನೆ ಕರ್ಣನಿಗೆ, ಸತ್ಯಸೇನ ಅಂತ ಹೆಸರು, ಅವನ ತಲೆನೇ ಕತ್ತರಿಸಿದ್ದು ಭೀಮಸೇನೇ. ಅದರ ಜೊತೆಗೆ ಧ್ರುವ ಮೊದಲಾದ ತಮ್ಮಂದಿರುತ್ತಾರೆ ಕರ್ಣನಿಗೆ, ಅವರು ಕೊಂದಿದ್ದು ಭೀಮಸೇನೇ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಭೀಮಸೇನನ ಮುಂದೆ ಕರ್ಣ ಏನು ಮಾಡ, ಮಕ್ಕಳನ್ನ ಉಳಿಸ್ಕೊಳ್ಳಕ್ಕಾಗಲಿಲ್ಲ, ಈ ಮತ್ತೆ ಮುಖ ಉಳಿಸ್ಕೊಳ್ಳೋಕ್ಕೂ ಆಗಲಿಲ್ಲ, ಮಕ್ಕಳು ಉಳಿಸ್ಕೊಳ್ಳೋಕ್ಕೂ ಆಗಲಿಲ್ಲ. ಆತನ ಕೈಯಲ್ಲಿ ಹತಾಶನಾಗ್ತಾನೆ, ಭಾರಿ ಇಷ್ಟು ಬಂತಂತೆ ಭೀಮಸೇನ ಮೇಲೆ. ಏನ್ ಮಾಡಿದ್ನು ನೋಡ್ತೇನು, ಬಿಟ್ಟು ಬೇರೆ ಮೇಲೆ ಯುದ್ಧಕ್ಕೆ ಹೋಗ್ಬಿಟ್ಟಂತೆ. ಇಷ್ಟೇ, ಸಿಟ್ಟು ಬಂದದಕ್ಕೆ ಏನು ಪ್ರಯೋಜನ ಅಂದ್ರೆ ಬಿಟ್ಟು ಆ ಕಡೆ ಹೊರಟುಬಿಡ್ತಾರೆ. ಇದು ಕರ್ಣ ಮಾಡಿದ ದೊಡ್ಡ ವಿಚಿತ್ರವಾದ ಪದ್ಧತಿ ಇದು. ಅಂದ್ರೆ ಕರ್ಣನಿಗೆ ಏನು ಆ ಬಗ್ಗೆ ಭೀಮಸೇನ ಅಂತ ಹೇಳಿದ್ರೆ ಏನು ಮಾಡಬಹುದು ಯೋಚನೆ ಕೂಡ ಮಾಡೋ ಸ್ಥಿತಿಯಲ್ಲಿ ಇರಲಿಲ್ಲ. ಇದು ನಿಜವಾದ ಅರ್ಥದೊಳಗೆ ಯಾರೋ ಒಬ್ಬ ಭಿಕ್ಷುಕ ಅಂದನಂತೆ, ಏನಂತ, ಭಿಕ್ಷೆ ಹಾಕ್ತಿರು ಅಂತ ಕೇಳಿ ಜೋರ ಕೇಳಿದ್ನಂತೆ. ಭಿಕ್ಷೆ ಹಾಕ್ತಿರೋಲ್ಲ ಯಾರ್ದ ಮನೆಗೆ ಹೋಗಿಬಿಟ್ಟು, ಅವ್ರು ಏನ್ ಮಾಡ್ತೀವಿ ಹಾಕೋದಿಲ್ಲ ಅಂದ್ರೆ ಆ ಹಿಂದೂರಲ್ಲಿ ಮಾಡಿದ್ನಲ್ಲ ಹಾಗೆ ಮಾಡ್ತೇನೆ ಅಂತ ಹೇಳಿದ್ರಂತೆ. ಗಾಬರಿಯ ಬಿಚ್ಚೆ ಹಾಕಿದ್ರಂತೆ, ಹಿಂದೂರಲ್ಲಿ ಏನ್ ಮಾಡಿದ್ದೆ ಅಂತ ಕೇಳಿದ್ರಂತೆ, ಉಪವಾಸ ಮಾಡಿದ್ದೆ ಅಂತ ಹೇಳಿದ್ರಂತೆ. ಅದ್ ನೋಡೋದಕ್ಕೆ ಭಾರಿ ದೇಶಕ್ಕೆ ಒಳಗೆ ಏನಿಲ್ಲ ಅದರೊಳಗೆ. ಇಲ್ಲಿ ಕರ್ಣನಲ್ಲಿ ಭಾರಿ ಸಿಟ್ಟು ಬಂದ್ರೆ ಮಾಡೋ ಕೆಲಸ ಇಷ್ಟೇ, ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದ ಹೊರತು ಅಂದ್ರೆ ಭೀಮನ ತಟ್ಟಿಗೆ ಯಾವ ದೃಷ್ಟಿಯಿಂದ ಫೇಸ್ ಮಾಡೋ ಸ್ಥಿತಿಯಲ್ಲಿ ಕರ್ಣ ಇರಲಿಲ್ಲ, ನೈತಿಕವಾಗಿ ಇರಲಿಲ್ಲ, ಸ್ವರೂಪತ ಸಾಧ್ಯವೇ ಇಲ್ಲ, ಧರ್ಮಾದಿಗಳ ಮಟ್ಟದಲ್ಲೂ ಇರಲಿಲ್ಲ. ಆದ್ರಿಂದ ಕರ್ಣ ಆ ಕಡೆ ಹೋಗಬೇಕಾಯ್ತು. ಇದೇ ಪ್ರಸಂಗ ಮುಂದುವರಿತಾ ಇದ್ದ ಕಾಲಕ್ಕೆ ಮತ್ತೊಂದು ಅಪೂರ್ವ ಪ್ರಸಂಗ ಬರ್ತಾ ಇದೆ. ಯುದ್ಧ ಹಾಗೆ ಮುಂದೆ ಹೋಗ್ತಾ ಇದೆ, ಭೀಮ ಯುದ್ಧ ಜೋರಾಗಿ ಮಾಡ್ತಾನೆ ಇದ್ದಾನೆ. ಆ ಕಡೆಗೆ ಅಶ್ವತ್ಥಾಮರ ಯುದ್ಧಕ್ಕೆ ಬರ್ತಾ ಇದ್ದ. ಅಶ್ವತ್ ಹಿಂದಿನ ದಿವಸ ಬಿದ್ದವ್ರು ಅವಾಗ ಬಂದಿದ್ದು, ಅವತ್ತಿ ದಿವಸ ಬಂದಿದ್ದಿಲ್ಲ ಅವರು. ಭೀಮಸೇನ ಪೇಟೆಗೆ ಬಿದ್ದವರು ಇವತ್ತೇ ಬರ್ತಿರೋರು, ಮತ್ತೆ ಅವತ್ತು ಬಂದೇ ಇರಲಿಲ್ಲ. ಇವತ್ತು ಯುದ್ಧಕ್ಕೆ ಬರ್ತಾರೆ, ಒಳ್ಳೆ ಯುದ್ಧವನ್ನು ಮಾಡ್ತಾರೆ. ಆದ್ರೆ ಅಪ್ಪಿ ತಪ್ಪಿ ಭೀಮ್ ಯಾತ್ರ ಹೋಗ್ತಿದ್ದೆ ಅರ್ಥ ಆಯ್ತು ಅವರಿಗೆ, ಇಲ್ಲಿ ಮಾತ್ರ ಹೋಗಬಾರದು ಅಂತೇಳಿ ಅವಾಯ್ಡ್ ಮಾಡಿಕೊಂಡು ಬೇರೆ ಬೇರೆ ಕಡೆ ಹೋಗ್ತಾ ಬರ್ತಾರೆ. ಅದು ಯುದ್ಧ ಮಾಡ್ತಾ ಮಾಡ್ತಾ ಧರ್ಮರಾಜನ ಮೇಲೆ, ನಕಲನ ಮೇಲೆ, ಸಹದೇವನ ಮೇಲೆ ಮೂರು ಜನ ಜೊತೆ ಯಾವಾಗ್ಲೂ ಕೂಡ ಧರ್ಮರಾಜ ಅಂಗರಕ್ಷಕ, ಸಹದೇವನ ಪೋಸ್ಟ್ ಧರ್ಮ ಅಂಗರಕ್ಷಕ ಆತ. ನಕಲ ಯುದ್ಧ ಅಂತ ಜೊತೆಗಿರ್ತಿದ್ದ ಪಾಪ. ಅದು ಮೂರು ಜನ ಒಟ್ಟೊಟ್ಟಾಗಿ ಓಡಾಡ್ತಿದ್ರು. ಅವ್ರು ಮೂರು ಜನ ಯುದ್ಧ ಮಾಡಿದ್ರು, ಮೂರು ಜನನ ಸೋಲಿಸಿಬಿಡ್ತಾರೆ. ಮೂರು ಜನನ ಸೋಲಿಸಿಬಿಟ್ಟು ಅವ್ರಿಗೆ ಸಾಕಷ್ಟು ಪೆಟ್ಟಾಕ್ತಾರೆ, ರಥ ಆಗಿತ್ತ ಎಲ್ಲ ಮುರಿದಾಕಿ ಬಿಡ್ತಾರೆ. ಧರ್ಮರಾಜನ್ನ ತಮಾಷೆ ಮಾಡ್ತಾರೆ, ಏನು ಧರ್ಮರಾಜ ಇಂಥವ್ ಯುದ್ಧಕ್ಕೆ ಬರ್ತೀಯಲ್ಲ ನೀನೀಗ, ಏನಾಗತ್ತೆ ನಿನ್ನ ಕೈಲಿ ಅಂತ ಬೈದ್ರಂತೆ ಅಶ್ವತ್ಥಾಮಾಚಾರ. ಧರ್ಮರಾಜ ಹೇಳ್ತಾರೆ, ಸ್ವಾಮಿ ಹಾಗೆಲ್ಲ ಮಾತಾಡಬೇಡಿ, ಇದು ನಮ್ಮ ಧರ್ಮ, ಯುದ್ಧ ನಮ್ಮ ಧರ್ಮ, ನಾವು ಮಾಡ್ತಾ ಇದ್ದೇವೆ. ನಾನು ನಿಮ್ಮನ್ನು ಕೇಳಬೇಕಾಗತ್ತೆ, ನೀವು ಬ್ರಾಹ್ಮಣರು, ನೀವ್ಯಾಕೆ ಯುದ್ಧ ಮಾಡ್ತೀರಿ? ನಾವು ಯುದ್ಧ ಮಾಡಿ ಬರುತ್ತೋ ಬಿಡುತ್ತೋ, ನಾವು ಕ್ಷತ್ರಿಯ ಯುದ್ಧ ಮಾಡಬೇಕು ನಾವು, ನೀವ್ಯಾಕೆ ಯುದ್ಧ ಮಾಡ್ತಿದ್ದೀರಿ? ಈಗ ನಾವು ಸ್ವಧರ್ಮಸ್ಥರು, ನೀವು ಪರಧರ್ಮದವರು. ಪರಧರ್ಮ ಅನ್ನೋದು ಭಯಾನಕ, ಭಗವದ್ಗೀತೆ ಕೇಳಿದವರು ಗೊತ್ತು. ಶ್ರೇಯಾನ್ ಸ್ವಧರ್ಮೋ ವಿಗುಣ, ಪರಧರ್ಮಾತ್ ಸ್ವನುಷ್ಠಿತ. ಪರಧರ್ಮ ಅಪಾಯಕರ, ಸ್ವಧರ್ಮ ಶ್ರೇಯಸ್ಕರ. ಸ್ವಧರ್ಮ ಅನುಷ್ಠಾನ ಮಾಡಿಕೊಂಡು ನಾವಿದ್ರೆ ಈ ಮಧ್ಯ ಒಂದು ಮಯ ತೊಂದರೆ ಕೊಡ್ತಾ ಇದ್ದೀರಿ, ಹೀಗೆಲ್ಲ ಮಾಡಬೇಡಿ ಅಂತ ಹೇಳಿದಾಗ ನನ್ನ ಅಶ್ವತ್ಥಾಮರಿ ಸ್ವಲ್ಪ ಅರ್ಥ ಆಯ್ತಂತೆ. ಅಜ್ಜೋ ಧರ್ಮಾನ ಪಾಯಿಂಟ್ ಇದೆ ಅಂತ ಗೊತ್ತಾಯ್ತಂತೆ. ಆದ್ರೆ ಸುಲಭ ಒಪ್ಕೊಂಡ್ಬಿಡ್ತಾರೆ ಯುದ್ಧದೊಳಗೆ. ಧರ್ಮರಾಜ ನೀ ಕೈಲಾದ್ರೆ ಯುದ್ಧ ಮಾಡು, ಇಲ್ಲ ಸೋತೆ ಅಂತ ಒಪ್ಪುಗೋ ಅಂತ ಹೇಳಿಬಿಟ್ಟು ಇದ್ದರಂತೆ ತಾವೇ ಬೇರೆ ಕಡೆ ಹೊರಟುಬಿಟ್ರು. ಅವರು ಅಂತ ಯೋಚನೆ ಮಾಡ್ತಾ ಇದ್ದಾರೆ, ಯಾರ ಜೊತೆ ಯುದ್ಧ ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಧರ್ಮರಾಜ ನಕಲ ಸಹದೇವರು ಭಾರಿ ಬೇಕು, ಏನೇನೂ ಪ್ರಯೋಜನ ಇಲ್ಲ. ಭೀಮಸೇನ ಭಾರಿ ಸ್ಟ್ರಾಂಗ್, ಏನೂ ಉಪಯೋಗ ಇಲ್ಲ. ಇದು ಎರಡಾಯ್ತು ಅವರಿಗೀಗ. ಇದು ಮೂರು ಜನ, ಐದು ಜನ ಇದ್ದಾರೆ. ಮೂರು ಜನ ಭಾರಿ ಬೇಕು ಅಲ್ಲಿ. ಧರ್ಮ ಭೀಮಸೇನ ಭಾರಿ ಸ್ಟ್ರಾಂಗ್, ಅಲ್ಲಿ ಹೋದ್ರೆ ನಾನು ಬಿಡುತ್ತೇನೆ, ಇಲ್ಲಿ ಹೋದ್ರೆ ಅವರು ಬಿಡುತ್ತಾರೆ, ಏನು ಉಪಯೋಗ ಇಲ್ಲ. ಅದಕ್ಕೆ ಇದ್ದಿದ್ರಲ್ಲೇ ಮ್ಯಾಚಿಂಗ್ ಆಗ್ಬೇಕು ನನಗೆ. ಯಾರು ಅಂದ್ರೆ ಅರ್ಜುನ ಅಂತ ಅಂದ್ಕೊಂಡದ್ದು, ಓ ಅರ್ಜುನ್ ಜೊತೆ ಯುದ್ಧಕ್ಕೆ ಹೋದ್ರೆ ಚೆನ್ನಾಗಿರತ್ತೆ ಅಂತ ಯೋಚನೆ ಮಾಡಿ ಅರ್ಜುನ ಯುದ್ಧಕ್ಕೆ ಎದ್ದು ಹೊರಟ್ರಂತೆ. ಯುದ್ಧಗಳಲ್ಲಿ ಹುಡುಕೋದು ಭಾರಿ ಸುಲಭ ಇತ್ತು. ಅದ್ರ ಪತಾಕಿಗಳು ಗುರುತಿರ್ತಿತ್ತು, ಅದಕ್ಕೆ ಬ್ಯಾನರ್ಸ್ ಅಂತಾರಲ್ಲ, ಅದೇ ಪತಾಕಿಗಳನ್ನ ಕತ್ತಿರ್ತಿದ್ರಲ್ಲ. ಕಪಿಧ್ವಜ ನೋಡಿದ ತಕ್ಷಣ ಅರ್ಜುನ ಇದ್ದಾನೆ, ಕಷ್ಟ ಹೊರಟ್ಬಿಡ್ತಾನೆ. ಅನೇಕರಿಗೆ ಗೊತ್ತಿಲ್ಲ, ಐರಾವತಿ ಕುರುವೆ ಅಂತ ಬರೆದಿರೋ ಒಂದು ಪುಸ್ತಕ ಇದೆ ಮರಾಠಿ ಒಳಗೆ, ಅದಕ್ಕೆ ಅವಾರ್ಡ್ ಬಂದಿದೆ. ಆ ಏನ್ ಗೊತ್ತೇನ್ ಬರೆದಿರೋದು, ಪಾಂಡಪ್ಪ ಮಹಾಭಾರತದ ಕಾಲಕ್ಕೆ ಜನಗಳಿಗೆ ಓದು ಬರಹ ಬರುತ್ತಿರಲಿಲ್ಲ, ಗೊತ್ತಾಯ್ತಾ, ಓದು ಬರಹ ಬರುತ್ತಿರಲಿಲ್ಲ ಮಹಾಭಾರತ ಕಾಲ ಜನಗಳಿಗೆ. ಏನ್ ಅದ್ ಹೇಗೆ ಹೇಳ್ತೀರಿ ಅಂತ ಕೇಳಿದ್ರೆ, ಅವರು ರಥಗಳಿಗೆ ಧ್ವಜ ಉಪಯೋಗಿಸ್ತಾ ಇದ್ರು, ಅಂದ್ರೆ ಬೋರ್ಡ್ ಹಾಕಿದ್ದಿಲ್ಲ, ಅದಕ್ಕೆ ಧ್ವಜದಲ್ಲಿ ಚಿಹ್ನೆ ಹಾಕ್ತಾ ಇದ್ರು. ಚಿಹ್ನೆ ಯಾತಕ್ಕೆ ಹಾಕ್ತಿದ್ರು ಅಂದ್ರೆ ಅವರಿಗೆ ಓದು ಬರ್ತಿದ್ದಿಲ್ಲ. ಇದಕ್ಕೆ ಅವಾರ್ಡ್, ನ್ಯಾಷನಲ್ ಅವಾರ್ಡ್ ಯೋಚನೆ ಮಾಡಿ. ಅದು ಎಲ್ಲಾ ರಾಷ್ಟ್ರೀಯ ಭಾಷೆ ಟ್ರಾನ್ಸ್ಲೇಟ್ ಆಗಿದೆ, ಮತ್ತೆ ಬರೆದಿದ್ದು ಮರಾಠಿಯೊಳಗೆ ಎಲ್ಲಾ ಲ್ಯಾಂಗ್ವೇಜ್ ಓದಿ ಆನಂದ ಪಡಿ ಅಂತ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಸರ್ಕಾರ. ಅದು ಇಂಥ ಪುಸ್ತಕ ಅದು ಒಂದು. ಅವರ ಕಾರಣ ಧ್ವಜ ಉಪಯೋಗಿಸ್ತಿದ್ರು, ಪತಾಕೆ ಉಪಯೋಗಿಸ್ತಿದ್ರು, ಓದು ಬರ ಬರ್ತಿರಲಿಲ್ಲ. ಎಷ್ಟು ಮೂರ್ಖರಿದ್ದಾರೆ. ಇವತ್ತು ರಾಷ್ಟ್ರ ಧ್ವಜ ಉಪಯೋಗಿಸ್ತಾರೆ, ಬೋರ್ಡ್ ಇಲ್ಲ ಅದ್ರ ಮೇಲೇನು ಕೂಡ. ಇವತ್ತು ಯಾರು ಓದು ಬರ ಬರೋದಿಲ್ಲ ಅಂತ ತಿಳ್ಕೊಂಡು ಮೂರೇ ತಲ್ಲಾಗಿದ್ರೆ ಎಷ್ಟು ದಂಡ್ರಿದೆ. ಇಡೀ ಎಲ್ಲಾ ರಾಷ್ಟ್ರದವರು ರಾಷ್ಟ್ರ ಧ್ವಜ ಉಪಯೋಗಿಸ್ತಾರೆ. ಅದು ಯಾರಿಗೂ ಓದು ಬರ ಬರೋದಂತ ಆಯ್ತಲ್ಲ, ಹಾಗೆ ಧ್ವಜದ ಪರ್ಪಸ್ ಸೇರು. ಸಿಗ್ನಲ್ ಏಟಿಗೆ ಓದು ಬರ ಹೋಗಿ ಬನ್ನಿ ಅಂತ ಎಲ್ಲ ಕಡೆ ಹಾಕ್ಬೇಕಲ್ಲ, ಲೆಟರ್ ಹಾಕಿ. ಯಾಕೆ ಅಂದ್ರೆ ಓದು ಬರ ಬರೋದಿಲ್ಲ, ಅಕ್ಷರ ಕಾಣೋದಿಲ್ಲ, ಕಲರ್ ಕಾಣುತ್ತೆ. ಇಷ್ಟು ಜ್ಞಾನ ಇರಬಾರ್ದ ಸ್ವಲ್ಪ ಆದ್ರೂ ಕೂಡ. ದೂರದಿಂದ ನೋಡಿದಾಗ ಓದಕ್ಕಾಗತ್ತಾ, ಬ್ಯಾನರ್ ಕಾಣುತ್ತೆ ಅವಾಗ ಕೂಡ. ಎಷ್ಟು ಸುಲಭ, ಅದು ಅರ್ಥ ಮಾಡಿಕೊಂಡಿದ್ದೆ. ಬರೆಯೋರು ಇವರು ಬರೆಯೋರು ತಾವರೆ ಬರೀಲಿ, ಅದು ಹೇಗೆ ಒಪ್ತಾರೆ ಇವರು? ಇದು ಬಹಳ ಆಶ್ಚರ್ಯ. ಒಪ್ಪಿ ಅದಕ್ಕೆ ಪ್ರಶಸ್ತಿ ಕೊಡೋದು ಅಂತಕ್ಕೆ. ಅದು ವಿವಿಧ ವಿಚಾರಗಳು ಇಂಥವೇ. ಇನ್ನೊಂದು ವಿಚಾರ ಏನು ಗೊತ್ತೇನು, ಧರ್ಮರಾಜ ಕುಂತಿ ವಿದುರರ ಮಗ, ಇದು ಸಂಶೋಧನೆ ಹಾಕಿದ್ರು. ಸ್ವಲ್ಪ ಬುದ್ಧಿ ಇದೆಯಾ ಇದಿಂತ ಜನಗಳಿಗೆ? ಸ್ವಲ್ಪ ತಲೆ ಇಟ್ಕೊಂಡಿದ್ದಾರೆ ಅಂತ ಯೋಚನೆ ಮಾಡಿದರೆ, ಅವರೆಂಥವ್ರು, ಅದ್ರ ಓದೋರೆಂಥವ್ರು, ಪ್ರಶಸ್ತಿ ಎಂಥದ್ದು, ಸ್ವಲ್ಪ ತಿಳುವಳಿಕೆ ಇಲ್ಲ ನಮ್ಮ ಜನಕ್ಕೆ. ಯಾವ ತಿಳುವಳಿಕೆ ಬೇಕು, ಎರಡು ಓದೋದಿಲ್ಲ ನಮ್ಮ ಜನಗಳಾದ್ರೆ ನಿಶ್ಚಿಂತೆ. ಈ ಕಡೆ ಅದು ಗೊತ್ತಿಲ್ಲ, ಇದು ಗೊತ್ತಿಲ್ಲ, ಆದ್ರಿಂದ ಕೂಡ್ರಿದ್ದಾರೆ. ಅದೆಲ್ಲ ನೋಡಿದ್ರೆ ಎಷ್ಟು ಅನ್ಯಾಯವಾಗ್ತಿದೆ ಮಹಾಭಾರತಕ್ಕೆ. ಅದ್ರ ಬಗ್ಗೆ ನಿಜವಾಗಲೂ ಕಾಲ ತೋರಿಸೋರು ಆಚಾರ್ಯ ಒಬ್ಬರೇನಿ. ಮಹಾಭಾರತ ತಾತ್ಪರ್ಯ ನಿರ್ಣಯಂ ಸಂಶಯಚ್ಛದಂ. ಅವ್ರು ಬರೆದೇ ಹೋಗಿದ್ದಿದ್ರೆ ಇವತ್ತು ಎಲ್ಲರ ಗೊತ್ತಿನ ಹಾಗೆ ಆಗಿರೋದು ಹೆಚ್ಚು ಕಡೆ. ಅವರು ಬರೆದಿದ್ದು ಸರಿಯಾದ ಮಹಾಭಾರತ ಯಾವುದು ಅಂತ ನಮ್ಗೆ ಗೊತ್ತಾಗಲಿಕ್ಕೆ ಒಳ್ಳೆ ಒಂದು ಆಧಾರ ಸಿಕ್ತೆ ಅಷ್ಟೇ. ಇಂಥ ಕಾರಣಗಳು ಬರೀತಾರೆ. ಇನ್ನೂ ಯೋಚನೆ ಮಾಡಿ, ಧ್ವಜಗಳು, ಸಿಗ್ನಲ್ ಲೈಟ್ ಹೇಳಿದೆ, ಧ್ವಜಗಳು ಹೇಳಿದೆ, ಇವತ್ತೆಲ್ಲ ಬ್ಯಾನರ್ಲೇ ನಡೀತಾ ಇರೋದೆಲ್ಲ ಕೂಡ. ಅದಕ್ಕೆ ಕಾರಣ ಜನಕ್ಕೆ ಬೇಗ ಕಾಣುತ್ತೆ ಹೊರತು ಚಿಹ್ನೆಗಳು ಕಾಣಾಗೆ. ಓಟ್ ಹಾಕ್ತಾರೆ, ಚಿಹ್ನೆ ಯಾಕೆ ಹಾಕ್ತಾರೆ ಮತ್ತೆ ಅಲ್ಲಿ ಓಟಿಗೆ ಚಿಹ್ನೆ ಹಾಕಿರ್ತಾರೆ. ಅದಕ್ಕೆ ಓದು ಬರ ಬರದೇ ಇದ್ದವರು ಹೆಸರು ಓದ್ ತಕೊಳ್ಳಕ್ಕೆ ಟೈಮ್ ಇರೋದಿಲ್ಲ, ಚಿಹ್ನೆ ಓದಿದ್ರು ಸಾಕು, ಅಲ್ಲಿ ಟೈಮ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಹೆಸರಲ್ಲಿ ಎರಡು ಹೆಸರು ಒಂದೇ ಸೇರಿರುತ್ತೆ, ಇನಿಷಿಯಲ್ ಬೇರೆ ಆಗಿರುತ್ತೆ. ಅಲ್ಲ ಓದಿ ಮಾಡ್ಕೊಂಡು ಅಡ್ರೆಸ್ ಹುಡ್ಕೊಳ್ಳೋ ಹೋಗ್ತಿ ಮುಂದೆ ನನ್ನ ಗತಿ. ಚಿಹ್ನೆ ಕೊಟ್ಟಾಗ ಬಹಳ ಸಿಂಪಲ್ ಆಗಿ ಮಾಡಕ್ ಮೇಡಮ್. ಚಿಹ್ನೆ ಇರೋದು ಬರೀ ಓದು ಬರ ಬರದೇ ಇದ್ದವರಿಗೆ ಅಷ್ಟೇ ಅಲ್ಲ, ಓದು ಬರ ಬಂದವರಿಗೂ ಕೂಡ ಖಚಿತವಾಗಿ ಬೇಗ ಗೊತ್ತಾಗಲಿ. ಆ ಪಾರ್ಟಿ ಸಿಂಬಲ್ ಅಂತ ಇರ್ತದಲ್ಲ, ಬಹಳ ಸುಲಭ ಅದು. ಇದೆಲ್ಲ ಯೋಚನೆ ಮಾಡಿದರೆ ಇಂಥ ತಪ್ಪು ತಪ್ಪು ವಿಚಾರ ಮಾಡಕ್ ಬರೋದಿಲ್ಲ ಅಂತ ವಿಚಾರನೆ ಮಾಡಿ ಜನಗಳಿದ್ದಾರೆ. ಕಪಿಧ್ವಜವನ್ನು ನೋಡಿದ ಅರ್ಜುನ ಎಂದು ಗೊತ್ತಾಯ್ತು. ಆ ಕಡೆ ಹೊರಟರು ಅಶ್ವತ್ಥಾಮಾಚಾರ್ಯರು. ಅಲ್ಲಿ ಯುದ್ಧಕ್ಕೆ ಕರಿಬೇಕಾದ ಪದ್ಧತಿ ಏನು? ಅಲ್ಲಿ ಕರೆ ಕೂದಿದ್ರೆ ಯಾರಿಗೆ ಕರೆಸ್ಬೇಕಿದೆ? ಮಾತು ಬರ್ತಿದ್ದಿಲ್ಲ ಅಂತ ಹೇಳ್ಬೇಕು ಅಷ್ಟೇ ಪ್ರಕಾರ. ಮಾತು ಬರ್ತಿದ್ದಿಲ್ಲ ಅಂತೇಳಿ ಕೂದಿದ್ರೆ ಯಾರಿಗೆ ಕೇಳಿ? ಮನೇಲಿದ್ರೆ ಟಿವಿ ನೋಡಿದವರು ಕೇಳಿಸೋದೇ ಇಲ್ಲ ಪಾಪ. ನೋಡ್ತಾ ಅದರಕ್ಕೂ ಇದ್ರೆ ಗೊತ್ತಾಗಲ್ಲ ಯಾರಿಗೂ ಕೂಡ. ಅಂತ ಹೊತ್ತು ಯುದ್ಧ ರಂಗದಲ್ಲಿ ಯಾರಿಗೆ ಗೊತ್ತಾಗಬೇಕು? ಏನ್ ಮಾಡಿದ್ರಂತೆ, ಕೈಯಲ್ಲಿ ಬಾಣ ಹಿಡ್ಕೊಂಡು ಜೋರ ಕೈ ಚಾಚಿದ್ರೆ ಇನ್ವೆಸ್ಟ್ ಮಾಡೋ ಲಕ್ಷಣ. ಅದು ದೂರ ಇದ್ದವರು ಕೈಯಲ್ಲಿ ಕರೀತಾರೆ, ಬಾಯಲ್ಲಿ ಕರಲಿಕ್ಕೆ ಆಗೋದಿಲ್ಲ. ಚಿಹ್ನೆಯಿಂದ ಗೊತ್ತಾಗಲ್ಲ. ಯುದ್ಧದಲ್ಲಿ ಕರಿಬೇಕಾದ್ರೆ ಬಾಣ ಹಿಡ್ಕೊಂಡು ತೋರಿಸಿದ್ರೆ ಯುದ್ಧಕ್ಕೆ ಬಾ ಅಂತ ಆಹ್ವಾನ. ಅದು ಯುದ್ಧಕ್ಕೆ ಬಾ ಅಂತ ಆಹ್ವಾನ. ಅರ್ಜುನ ಅದನ್ನು ನೋಡಿದನಂತೆ ಕೃಷ್ಣನ್ ಕೇಳ್ತಾನೆ, ಕೃಷ್ಣ ಸಂಶತ್ತಕರು ನೋಡಿದ್ರೆ ಯುದ್ಧ ಮಾಡ್ತಾನೆ ಇದ್ದಾರೆ, ಅಶ್ವತ್ಥಾಮರು ನೋಡಿದ್ರೆ ಅಲ್ಲಿಂದ ಕರೀತಾ ಇದ್ದಾರೆ, ನಾನು ಏನು ಮಾಡಲಿ ಅಂತ ಕೇಳಿದ್ದೇನೆ. ಅರ್ಜುನ ಬೆಸ್ಟ್ ಸಾರಥ್ಯ ನಡೆಸಿಕೊಂಡಿದ್ದು ಗೆದ್ದೋಗ್ಬಿಟ್ಟೆ ಅರ್ಜುನ. ಎಲ್ಲದೂ ಕೃಷ್ಣನ್ ಕೇಳೋದು, ಶಲ್ಯರಾಜನ್ ಕೇಳಿದ್ರೆ ಕರಡ ಏನಾಗ್ತಿತ್ತು? ಇನ್ನು ಮನಸ್ಸಿಂದ ಎರಡು ಗಡ ಮನೆಗೆ ಹೋಗು ಅಂತ ಹೇಳಿದ್ದ ಆತಪ್ಪ. ಎರಡಕ್ಕೂ ಹೇಳ್ತಿರಲಿ. ಕೃಷ್ಣನ್ ಕೇಳಿದ ಕೃಷ್ಣ ಮಾತೇ ಆಗ್ಲಿಲ್ಲಂತೆ, ರಥ ಅಶ್ವತ್ಥಾಮರೇ ಓಡಿಸ್ಬಿಟ್ಟಂತೆ ಕೃಷ್ಣ. ಎಂಥ ಸಾರಥ್ಯ ಅಂದ್ರೆ ಕೃಷ್ಣನೇ ಕೃಷ್ಣ. ರಥವನ್ನ ಸಂಶತ್ತನ್ನ ಬಿಡಿಸಿದ್ದು, ಈ ಕಡೆ ಓಡಿಸಿದ್ದೇ ಕೆಲಸ. ಅಶ್ವತ್ಥಾಮರಿಗೆ ಖುಷಿಯಾಯಿತು, ಕೃಷ್ಣ ಅರ್ಜುನರು ಬಂದರು, ಅಶ್ವತ್ಥಾಮ ಅರ್ಜುನರ ಯುದ್ಧ ಪ್ರಾರಂಭವಾಯಿತು. ಕೃಷ್ಣ ಯಾತಕ್ಕೆ ಕರ್ಕೊಂಡು ಬಂದಂತ ಆಮೇಲೆ ನಮಗೆ ಗೊತ್ತಾಗುತ್ತೆ. ಅರ್ಜುನ್ ಯಾತಕ್ಕೆ ಕರ್ಕೊಂಡು ಬಂದ ಅಮ್ಮ ಸ್ವಲ್ಪ ಆಮೇಲೆ ಗೊತ್ತಾಗುತ್ತೆ. ಅಲ್ಲಿ ಅಶ್ವತ್ಥಾಮರಿಗೆ ಫುಲ್ ಸಿಗ್ಗಲ್ಲಿದ್ದಾರೆ ಪಾಪ. ಅರ್ಜುನ ಮೇಲೆ ಎಲ್ಲ ಪರಾಕ್ರಮ ತೋರಿಸ್ಬೇಕಂತ ಭಾರಿ ಅಪೇಕ್ಷೆ ಅವರಿಗೆ. ತೋರಿಸ್ತಾ ಇದ್ದಾರೆ ಅಶ್ವತ್ಥಾಮರು ಬಾಣ ಬಿಡು, ಅರ್ಜುನರು ಇಬ್ಬರು ಮಹಾಸ್ತ್ರ ಸಂಪನ್ನರು. ಬಾಹುಬಲ ಇಬ್ಬರು ಅಷ್ಟು ದೊಡ್ಡದಲ್ಲ, ಭೀಮನಂತ ಬಾಹುಬಲ ಅವರು ಯಾರು ಅಲ್ಲ, ಆದರೆ ಒಳ್ಳೆ ಅಸ್ತ್ರಜ್ಞರಾದ್ದರಿಂದ. ದ್ರೋಣರ ಮಗ ಒಬ್ಬರು, ದ್ರೋಣರ ಶಿಷ್ಯ ಒಬ್ಬರು. ದ್ರೋಣರ ಮಗ, ದ್ರೋಣರ ಶಿಷ್ಯ ಹೊರಗಿನಿಂದ. ಹೊರಗಿಂದ ತಗೊಂಡ್ರೆ ಅಪ್ಪ ಮಗ ಅವರು, ಈತ ಶಿವ, ಆತ ಇಂದ್ರ. ಅಶ್ವತ್ಥಾಮರು ಶಿವ, ಅವರು ಇಂದ್ರ. ಇಂದ್ರದೇವರು ಶಿವನೇ ಮಗ ಅಂತ ಬರುತ್ತೆ. ಶಿಷ್ಯನ ಹೌದು, ಮಗನ ಹೌದು, ಅರ್ಥ ಮಾಡಿಕೊಂಡು. ಹೆಸರಿಗೆ ಗುರುಪುತ್ರರು, ನಿಜವಾಗಲೂ ಅಶ್ವತ್ಥಾಮರು ಗುರುಗಳು ಅರ್ಜುನನಿಗೆ. ಯುದ್ಧ ಗುರುವತ್ ಗುರುಪುತ್ರಸ್ಥದ ನ್ಯಾಯ ಈ ಮಧ್ಯೆ, ಗುರುಪುತ್ರನ ಗುರುವಿನಂತೆ ಕಾಣಬೇಕು ಅಂತ ನ್ಯಾಯ ಬೇರೆ. ಯುದ್ಧರಂಗ ಆದ್ರಿಂದ ಯುದ್ಧ ಶುರುವಾಗ್ತಾ ಇದೆ. ಒಳ್ಳೊಳ್ಳೆ ಅಸ್ತ್ರಗಳನ್ನು ಬಿಡುತ್ತಾರೆ. ಅಶ್ವತ್ಥಾಮರು ಅರ್ಜುನನಿಗೆ ಪ್ಲಸ್ ಪಾಯಿಂಟ್ ಬೇಕಾದಷ್ಟಿದೆ. ಅಶ್ವತ್ಥಾಮರಿ ಯಾವುದೂ ಇಲ್ಲ ಪಾಪ, ಜೋರ ಯುದ್ಧ ಮಾಡ್ತಿದ್ದಾರಂತೆ. ಒಂದು ಸ್ಟೇಜ್ ಅಲ್ಲಿ ಎಷ್ಟು ಜೋರ ಯುದ್ಧ ಮಾಡ್ತಾರೆ, ಹೇಗೆ ಬಾಣಗಳನ್ನು ಬಿಡುತ್ತಾರೆ ಅಂದ್ರೆ, ಬದ್ಧ ಶರಪಂಜರೇಣ, ಅರ್ಜುನ ಬಾಣಗಳ ಪಂಜ ಸಿಕ್ಕಾಕೊಂಡ್ಬಿಟ್ಟು. ಅರ್ಜುನ ಯಾವ ಔಟ್ಲೆಟ್ಲೇ ಇಲ್ಲ, ಎಲ್ಲ ಕಡೆ ಬಾಣಗಳ ಸಮುದಾಯ ಫುಲ್ ಪ್ಯಾಕ್ ಆಗಿಬಿಡ್ತಾರೆ. ಅರ್ಜುನ ಎದ್ದವರು ಎಲ್ಲಿದ್ದೇನೆ ಗೊತ್ತಾಗ್ತಿಲ್ಲ, ಅಂತ ಭ್ರಾಂತಿ ಕವಿಸಿಬಿಟ್ರು. ಅಶ್ವತ್ಥಾಮರ ರೀತಿ ಮಾಡಿದಾಗ ಅರ್ಜುನ ಹತಾಶನಾಗಿಬಿಟ್ನು. ಏನು ಮಾಡ್ಲಿಕ್ಕೆ ಅರ್ಜುನ ತೋಚ್ತಾ ಇಲ್ಲ. ಅರ್ಜುನ ಏನು ಮಾಡದ ಅಂದ್ರೆ ಹೇಳ್ತಾರೆ, ತರ ಮೂರ್ಛಿತನಾದ ನಿಂತ್ಕೊಂಡ್ ಬಿಡ್ತಾನೆ, ಮೂರ್ಛೆ ಬಂದಿಲ್ಲ, ದಿಕ್ಕತೋ ನಿಂತ್ಕೊಂಡ್ಬಿಡ್ತಾನೆ. ಆಗ ಕೃಷ್ಣ ನೋಡಿದನಂತೆ, ಎದ್ದನಂತೆ, ಅರ್ಜುನ ಆಲಿಂಗನ ಮಾಡ್ಕೊಂಡಂತ. ಒಂದ್ಸಲ ಆಲಿಂಗನ ಮಾಡ್ಕೊಂಡ ತಕ್ಷಣ ಅರ್ಜುನಿಗೆ ಎಲ್ಲ ಸ್ಟ್ರೆಂತ್ ಬಂತಂತೆ. ಮತ್ತೆ ನಮ್ಮೆಲ್ಲರಿಗೆ ಏನಾದ್ರು ಕುಡಿದ್ರೆ ಸ್ಟ್ರೆಂತ್ ಬರ್ತಿರ್ತದೆ ಯಾರ್ಯಾರಿಗೆ. ಅಲ್ಲಿ ಗೀತಾಮೃತವನ್ನು ಕೃಷ್ಣ ಆಲಿಂಗನ ಮಾಡ್ಕೊಂಡು ಏನಾಗ್ಬೇಕು ಲೆಕ್ಕ ಹಾಕಿ, ಒಳ್ಳೆ ಶಕ್ತಿ ಬಂತಂತ. ಒಳಗೆ ನರಾವೇಶಂ ಸಮ್ಯಕ್ ವ್ಯಂಜಯನ್ ಅಂತ ಹೇಳ್ತಾನೆ. ನರನ ಆವೇಶ ಇದೆ ಆತನೊಳಗೆ, ವಿಶೇಷವಾದ ವಾಯುದೇವರ ಆವೇಶ ಬೇರೆ ಇದೆ, ವೀರರಾಮಕ್ಕೆ ವಾಯುದೇವರ ಆವೇಶ ಇದೆ. ಕೃಷ್ಣ ವಿಶೇಷ ಅನುಗ್ರಹ ಮಾಡಿ ವಿಭೂತಿ ಪಾಂಡವಾನಾಂ ಧನಂಜಯ ವಿಭೂತಿ ರೂಪ ಇಟ್ಟಿದ್ದಾನೆ, ಎಲ್ಲದನ್ನು ಎಕ್ಸಿಬಿಟ್ ಮಾಡಿದಂತೆ ಪರಮಾತ್ಮ. ಆಗ ಪಾರ್ಥರಿಗೆ ಧೈರ್ಯ ಬಂದು ಮತ್ತೊಂದು ಅಸ್ತ್ರವನ್ನು ಹೊಡೆದನಂತೆ. ಎಲ್ಲವೂ ಕ್ಲಿಯರ್ ಆಯ್ತಂತ, ಎಲ್ಲ ಅಸ್ತ್ರಗಳು ಶತ್ರಗಳೆಲ್ಲ ಹೋಗಿ ಅರ್ಜುನ ಬೆಳಕನ್ನು ಕಂಡ. ಕೃಷ್ಣನ ಸಾರಥ್ಯ ಎಷ್ಟು ಉಪಯೋಗ ಮಾಡ್ತಿದ್ದೆ ನೋಡಬೇಕು. ಅಶ್ವತ್ಥಾಮರು ನೋಡಿದ್ರು, ತಾನು ಕೃಷ್ಣ ಕಾಪಾಡದ ಅಂತ ಗೊತ್ತಾಯ್ತು. ಮತ್ತೆ ಬಾಣವನ್ನು ಶುರು ಮಾಡ್ತಾರೆ ಅರ್ಜುನ. ಅವರು ಅರ್ಜುನ ದೊಡ್ಡ ಕೆಲಸ, ಅವ್ರ ಬಾಣ ತಡೆಯೋದೇ ದೊಡ್ಡ ಕೆಲಸ ಆಗಿಬಿಡುತ್ತೆ. ತಾನು ಹೊಡೆಯೋದು ಬೇಡ, ಪ್ರೊಟೆಕ್ಟ್ ಮಾಡಿ ಡಿಫೆನ್ಸ್ ಸ್ಟಾಟ ಎಲ್ಲ, ಒಂದು ಅಟ್ಯಾಕ್ ಮಾಡೋ ಸ್ಥಿತಿಯಲ್ಲೇ ಆತಿಲ್ಲ ಪಾಪ. ಹೊಡೆದಾಗೆಲ್ಲ ತಪ್ಪಿಸ್ಕೋಬೇಕಷ್ಟೇ. ಮನೆ ಯುದ್ಧ ಮಾಡ್ತಾ ಮಾಡ್ತಾ ಅಶ್ವತ್ಥಾಮ ಅವರು ಒಂದು ಸ್ಟೇಜ್ ಅಲ್ಲಿ ಈವರೆಗೂ ಯಾರೂ ಮಾಡದೇ ಇದ್ದ ಕೆಲಸವನ್ನು ಮಾಡ್ತಾರೆ. ಕೌರವರ ಕಡೆಯಲ್ಲಿ ಯಾರೂ ಅಂತ ಕೆಲಸ ಮಾಡಿಲ್ಲ. ಅದನ್ನ ಮಾಡಿದ್ರಂತ ಏನು ಅಂದ್ರೆ, ಅರ್ಜುನರ ಗಾಂಡಿವ ಇತ್ತಲ್ಲ, ಅದ್ರ ಹಗ್ಗನ ಕತ್ತರಿಸ್ಬಿಟ್ರೆ, ಅದ್ರ ಹಗ್ಗ ತುಂಡಾಗಿ ತಪ್ಪಂತ ಕೆಳಗೆ ಬಿತ್ತಂತೆ. ಎಷ್ಟು ಪರಾಕ್ರಮ ತೋರಿಸಿದ್ದಾರೆ ನೋಡಬೇಕು. ಆ ಕ್ಷಣಕ್ಕೆ ಅರ್ಜುನ ಗಾಬರಿ ಆಗೋಯ್ತು. ಗಾಂಡಿವರು ಸಜಾ ಹೋಗೋದು, ಹಗ್ಗ ಕಟ್ಟೋದು, ಹಗ್ಗ ಬೇರೆ ಧನಸ್ಸಿನ ಹಗ್ಗ ಕಟ್ಟಾಯ್ತು ಅಂದ್ರೆ ಧನುಸ್ ಬಿಸಾಕ್ಬೇಕಷ್ಟೇ, ಏನು ಮಾಡಕ್ ಬರೋದಿಲ್ಲ. ಅಲ್ಲಿ ಕಟ್ಟಿದ್ರು ಕೂಡ ಟೈಮ್ ಕೂಡ ಇರೋದಿಲ್ಲ. ಈ ಮಧ್ಯೆ ಆ ಕಟ್ಟಿದ್ರು ಕಟ್ಟಾದ ಮಧ್ಯೆ ಕಟ್ ಮಾಡಿಬಿಟ್ರೆ ಜಾಯಿಂಟ್ ಮಾಡಿ ಯುದ್ಧದಲ್ಲಿ ಅಂತ ಎಲ್ಲ ಸೆಕೆಂಡ್ ಹ್ಯಾಂಡ್ ಕಾರು ಉಪಯೋಗಿಸಿದ ಗತಿ ಏನಾಗುತ್ತೆ? ವಾರಿಗೆಲ್ಲ ಅಂತ ಕಲಿಸಿಬಿಟ್ರೆ ಗೋವಿಂದ ಆ ಸಿಟಿ ಬಸ್ಗೆ ಉಪಯೋಗಿಸೋದೆ ಹೊರತು ಅದು ಉಪಯೋಗಿಸೋದು ಬರೋದಿಲ್ಲ. ಅದೆಲ್ಲ ಕೂಡ ಆ ಧನುಸ್ ಕಂಡೆ ಮಾಡಿದ ಧನಸ್ ಎಷ್ಟು ಬಿಡದೆ ಆ ಕಡೆ. ಅರೆ ಗಾಂಡಿವ ಹಾಗಲ್ಲ, ಅದೇನ್ ಗೊತ್ತಾ ಮ್ಯಾಜಿಕ್ ಇಮ್ಮಿಡಿಯೇಟ್ ಬರ್ತಾ ಆಟೋಮೆಟಿಕ್ ಜಾ ಬರ್ತದೆ, ಮತ್ತೊಂದು ಜಾ ಬರ್ತಿತ್ತು, ಇಮ್ಮಿಡಿಯೇಟ್ ಹಗ್ಗ ಬಂದೇ ಬಿಡುತ್ತಂತ ಆ ಕಡೆ. ಅದಕ್ಕೆ ಗಾಂಡಿವ ಅಂತ ಕರೀತಾರೆ. ಅದೇ ವಿಚಿತ್ರವಾದ ಧನಸ್ಸು ಆತನಿಗಿತ್ತು. ಎಷ್ಟು ಪ್ಲಸ್ ಪಾಯಿಂಟ್ ಇದೆ ಅರ್ಜುನನಿಗೆ ಪಾಪ, ಬಂದ ತಕ್ಷಣ ಅದು ಬಾಕ್ಸ್ ಕಟ್ಟಿಬಿಟ್ಟನು. ಅಲ್ಲಿಗೆ ಮತ್ತೆ ಸರಿ ಹೋಯ್ತು, ಅದು ಮತ್ತೆ ಯುದ್ಧ ಶುರು ಮಾಡ್ತಾನೆ. ಅರ್ಜುನ ಯುದ್ಧ ಮುಂದುವರಿತಾ ಇದೆ. ಹಾಗೆ ಹೋಗ್ತಾ ಹೋಗ್ತಾ ಬಂದಾಗ ಅಶ್ವತ್ಥಾಮರು ಸ್ವಲ್ಪ ಕೂಡ ಗಾಬರಿ ಆಗಲಿಲ್ಲ, ಜೋರಾಗಿ ಯುದ್ಧ ಮಾಡ್ತಾರಂತೆ. ಅರ್ಜುನ ಏನ್ ಮಾಡ್ಬೇಕು, ನಾನು ಇವರನ್ನ ಹೇಗೆ ಸೋಲಿಸ್ಬೇಕು ಯೋಚನೆ ಮಾಡ್ತಾನೆ, ಏನು ಗೊತ್ತಾಗ್ತಾನೆ ಇಲ್ಲ. ಕೃಷ್ಣ ಅಂತ ಕೇಳ್ತಾನೆ ಅರ್ಜುನ. ಯೋಚನೆ ಮಾಡು, ಕೃಷ್ಣ ಹೇಳಿದ ಯಾವಾಗಲೂ ಅಷ್ಟೇ, ಯೋಚನೆ ಮಾಡು ಗೊತ್ತಾಗುತ್ತೆ ಅಂತ ಹೇಳಿದ ತಕ್ಷಣ ಅರ್ಜುನ ಯೋಚನೆ ಮಾಡ್ತಾನೆ. ಅಶ್ವತ್ಥಾಮರಿದ್ದಾರೆ, ರಥ ಸಾರಥಿ, ಯುದ್ಧ ನಡೀತಾ ಇದೆ.
ಸಾರಥಿ ಓಡಿಸ್ತಿದ್ದಾನೆ, ಅಶ್ವತ್ಥವನ್ನು ಬಾಣ ಬಿಡ್ತಾ ಇದ್ದಾನೆ. ನಾನು ಹೀಗೆ ಯಾಕೆ ಮಾಡಬಾರದು ಅಂತ ಅರ್ಜುನ ಅಂದುಕೊಂಡು ಬಿಟ್ಟು ಅವರ ಸಾರಥಿ ತಲೆ ಹಚ್ಚಿಬಿಟ್ಟಾನೆ, ಅಶ್ವತ್ಥಾಮರ ಸಾರಥಿಯ ತಲೆಯನ್ನ ಕತ್ತರಿಸಿಬಿಡ್ತಾನೆ. ಸಾರಥಿ ಸತ್ತೋದ, ಈಗ ಸಾರಥಿನೇ ಇಲ್ಲ ಅವರಿಗೀಗ. ಅಶ್ವತ್ಥಾಮರು ನೋಡಿದರಂತೆ ಏನು ಹಾಸ್ಯ, ದುಃಖ ಪಡಲಿಲ್ಲಂತ ಅವರು, ಎಷ್ಟು ಧೈರ್ಯ ಇರಬೇಕವ್ರೆ. ಆ ಕ್ಷಣದಲ್ಲಿ ತಾವೇ ಶುರು ಮಾಡಿದ್ರಂತದ್ದು, ತಾವೇ ಹಿಡ್ಕೊಂಡ್ರೆ ಖಗ್ಗನ ದೈವ, ತಾವೇ ರಥ ಓಡಿಸೋದು, ತಾವೇ ಯುದ್ಧ ಮಾಡೋದು. ಒಂದು ಎಷ್ಟು ಆಶ್ಚರ್ಯ ಅಂದ್ರೆ ಅಶ್ವತ್ಥಾಮರ ಅವತ್ತಿನ ಯುದ್ಧ ಭಾರಿ ದೊಡ್ಡ ಯುದ್ಧ. ಸಾರಥ್ಯ ಶರಾನ್ ವಿಸೃಜತಾ ತೇನ ಸಾರಥ್ಯಮಿ ಕುರುವತ ಪುನಃ ಪಾರ್ಥ ಬದ್ಧ ಶರಪಂಜರೇಣ. ಮತ್ತೊಮ್ಮೆ ಬಾಣ ಹೊಡೆದಾಗ ಫುಲ್ ಕವರ್ ಆಯ್ತು, ಅರ್ಜುನ ಮತ್ತೆ ಕ್ಲೋಸ್ ಅಪ್ ಪೂರ್ತಿ ಮುಚ್ಚಿ ಹೋಗ್ಬಿಟ್ಟ. ಕಾಣ್ತಾ ಇಲ್ಲ ಅರ್ಜುನ ಯಥಾತ್ರ, ಬರೀ ಬಾಣಗಳು ಅರ್ಜುನಿಗೆ ಏನೂ ಕಾಣ, ಅರ್ಜುನಿಗೆ ಉಳಿದವರು ಕಾಣ್ತಾ ಇಲ್ಲ, ಅರ್ಜುನಿಗೆ ಏನೋ ಕಾಣ್ತಾ ಇಲ್ಲ ಅಂತ ಬಂದೋಯ್ತು. ಆದ್ರೆ ಅದು ಕೃಷ್ಣ ಜೊತೆಗಿದ್ದಾನೆ, ಅದನ್ನು ಮರಿಬಾರ್ದು. ನಮ್ಗೆ ಏನು ಕಾಣದೆ ಹೋದ್ರೂ ಪರವಾಗಿಲ್ಲ, ದಾಸುಪರ್ಣ ಸಯುಜಾ ಸಖಾಯ್. ಯಾರನ್ನು ಬೇಕಾದ್ರೂ ಡಿಸ್ಕನೆಕ್ಟ್ ಮಾಡಬಹುದು, ದೇವರು ಡಿಸ್ಕನೆಕ್ಟ್ ಮಾಡೋಕ್ಕಾಗದಿಲ್ಲ ಯಾರಿಗೂ ಕೂಡ. ಬಾಣಗಳು ಸುತ್ತಿದೆ, ದೇವರು ಎಲ್ಲಿದ್ದಾರೆ ಗೊತ್ತಾ, ನಮ್ಮ ಒಳಗಿದ್ದಾನೆ. ಅದು ಬಹಳ ಆಶ್ಚರ್ಯ. ದೇಹದೊಳಗೆ ನಾವಿದ್ರೆ, ನಮ್ಮ ಹೃದಯದೊಳಗೆ ಪರಮಾತ್ಮ ಇದ್ದಾರೆ ಅಂದ್ರೆ ದೇವರು ನಮ್ಮ ಸಪರೇಟ್ ಮಾಡಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಅರ್ಜುನಿಗೆ ಅದು ಒಂದಿತ್ತು. ಆದ್ದರಿಂದ ಕೃಷ್ಣಾಂತ ಕೇಳಿದ, ಕೃಷ್ಣ ಮತ್ತೊಮ್ಮೆ ಆಲಿಂಗನ ಮಾಡ್ಕೊಂಡು ಅರ್ಜುನನ ಆಲಿಂಗನ ಮಾಡ್ಕೊಳ್ತಾ ಇರ್ಲಿಕ್ಕೇನೆ ಅದನ್ನು ಈಗ ಅರ್ಥ ಆಗುತ್ತೆ, ಪ್ರಭಾವ ಗೊತ್ತಾಗುತ್ತೆ, ಯಾವಾಗ ಗೊತ್ತೇ ಇದೆ, ಒಬ್ಬ ದೇವ್ರ ಪೂಜೆ ಮಾಡಿ ಗೊತ್ತಾಗುತ್ತೆ ಅಂತ ಹೇಳಿದ. ನಮ್ಮ ದೇವರ ಆಲಿಂಗನ ಮಾಡ್ಕೊಳ್ಳಿದ್ರೆ ನಾವು ಕಾರ್ಯಕ್ರಮ ಮಾಡ್ಕೊಳ್ಬೇಕು. ಕೊನೆ ಪಕ್ಷ ಈ ಕರೆಂಟ್ ಹಿಡ್ಕೊಂಡ್ರೆ ಊಟ ಬಳಿ ಶಾಖಡು ಸತ್ತು ಹೋಗ್ತಾನೆ, ಸಾಲಿಗ್ರಹ ಮಾಡ್ಕೋಬಾರ್ದಾ? ನೀವು ಸಾಲಿಗ್ರಹ ಕರೆಂಟ್ ಆದಾಗ ಅದೇ ಪದ್ಧತಿ ಆಗಿ ಮುಟ್ಟಿದ್ರೆ ಸಾಹಿತ್ಯ ಓದ್ಕೊಂಡ್ಬಿಟ್ಟಿದ್ದಾರೆ ಮನುಷ್ಯ. ಸಾಲಿಗ್ರಹ ಕರೆ ಮುಟ್ಟಿದ್ರೆ ಸತ್ತು ಹೋಗ್ಬಿಡ್ತೇವೆ ತಿಳ್ಕೊಂಡು ಮುಟ್ಕೊಂಡು ಮುಟ್ಟೋದಿಲ್ಲ ಪಾಪ. ಆಚಾರೆ ಸಾಲಿಗ್ರಾಮ ಮುಟ್ಟಿ ಎಷ್ಟು ತಣ್ಣಗಿರುತ್ತೆ ನೋಡಿ ಅಂತ ಹೇಳ್ತಾರೆ. ಸಾಲಿಗ್ರಾಮ ಬಹಳ ಕೂಲ್ ಆಗಿರುತ್ತೆ, ಬೇಸಿಗೆಗಳಂತೂ ಮುಟ್ಟಿ ನೋಡಿ ಹೋಗ್ಬೇಕಾದ್ರೆ ತಣ್ಣಗಿರುತ್ತೆ ಸಾಲಿಗ್ರಾಮ. ಸಾಲಿಗ್ರಾಮ ಶಿಲಾಸ್ಪರ್ಶ್ಯಂ ಏ ಕುರುವಂತಿ ದಿನೇ ದಿನೇ ವಾಂಚಂತಿಕರ ಸಂಸ್ಪರ್ಶ್ಯಂ ತೇಷಾಂ ದೇವಾಹ ಸವಾಸವಾಹ. ಯಾರು ಸಾಲಿಗ್ರಾಮವನ್ನು ಮುಟ್ತಾರೋ ಅವರು ಕೈ ಮುಟ್ಟಿ ಮೇಲಕ್ಕೆ ಅಂತ ದೇವತೆಗಳು ಕಾಯ್ತಾ ಇರ್ತಾರೆ. ಎಂಥ ಪುಣ್ಯಾತ್ಮ, ಸಾಲಿಗ್ರಾಮ ಹುಟ್ಟಿದ್ದಾರೆ ಅಂತ ದೇವತೆ ಅಷ್ಟು ಆನಂದ ಪಡ್ತಾರೆ. ಇದು ನಮಗೆ ಗೊತ್ತಿಲ್ಲ ಅಷ್ಟೇ. ಕೃಷ್ಣ ಜೊತೆಗಿದ್ದಿದ್ದರ ಫಲ, ಕೃಷ್ಣ ಆಲಿಂಗನ ಮಾಡಿಕೊತಿರಲಿಕ್ಕೆ ಮತ್ತೆ ಶಕ್ತಿ ಬಂತು, ಮತ್ತೆ ಬಾಣ ಹೊಡೆದ, ಎಲ್ಲ ಕ್ಲಿಯರ್ ಆಗೋಯ್ತು. ಅಶ್ವತ್ಥ ಅವರು ನೋಡಿದ್ರು, ಓಹೋ ನಾನು ಎಷ್ಟೊಂದು ಕೃಷ್ಣ ಕಾಪಾಡ್ತಿದ್ದಾರಲ್ಲ, ಏನು ಮಾಡೋದು. ಕೃಷ್ಣ ಇಷ್ಟೆಲ್ಲ ಮಾಡಿದ್ರು ಒಂದ್ಸಲ ಮುಟ್ಟಿದ್ರು ಸಾಕು, ಕೃಷ್ಣ ಆಲಿಂಗನ ಮಾಡಿದ್ರೆ ಸಾಕು, ಎಲ್ಲ ಶಕ್ತಿ ಬಂದೋಯ್ತು. ಮತ್ತೆ ಯೋಚನೆ ಮಾಡ್ತಾ ಮಾಡ್ತಾ ಹಾಗೆ ಮಾಡ್ತಾ ಮಾಡ್ತಾ ಅರ್ಜುನನ ಧನುಸ್ಸನ್ನ ವಿಮರ್ಶನ ಗಾಂಡಿವರ ಹಗ್ಗ ಇತ್ತಲ್ಲ, ಇನ್ನೊಂದು ಕಟ್ ಮಾಡಿದ್ರೆ ಅಂತ. ಮೊದಲ ಸ್ಟೇಜು ಇದು, ಈ ಸ್ಟೇಜು ಇದೆ. ಮೊದಲು ಸಾರಥಿ ಇದ್ದಾಗ ಮಾಡಿದ್ರು, ಈ ಮೈನಸ್ ಸಾರಥಿ ತಾವೇ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಅರ್ಜುನ ಧನು ಗಾಂಡಿವ ಧನಸ್ಸನ್ನು ಕತ್ತರಿಸಿದಾಗ ಮತ್ತೆ ಬೈತದ, ಮತ್ತೆ ಕಟ್ಟಿದ ಅರ್ಜುನ ಅದನ್ನ. ಈ ಮತ್ತೆ ಅರ್ಜುನ ಯೋಚನೆ ಮಾಡಿದ್ರು, ಏನ್ ಮಾಡ್ಬೇಕು ಈ ಆಚಾರ್ಯರು, ಬಂದು ನೋಡಿದ್ರು ಹೊಡೆದ್ರು, ಈ ನೋಡಿದ್ರು ಹೊಡಿತಾ ಇದ್ದಾರೆ, ಏನ್ ಮಾಡ್ಬೇಕು ನಾನು ಈಗ. ಅವ್ರನ್ನಂತೂ ಚಿರಂಜೀವಿಗಳು, ಏನ್ ಮಾಡ್ಬೇಕು ಸಾಧ್ಯ ಇಲ್ಲ. ಅತ್ತು ಅವ್ರು ಯುದ್ಧ ಮಾಡಕ್ಕೆ ಸಾಧ್ಯ, ಮುಂದೇನ್ ಮಾಡ್ತಾನೆ ಪಾಪ, ಯಾವ ಸ್ಥಿತಿಯಲ್ಲೂ ಇಲ್ಲ. ಅವ್ರು ನೋಡಿದ್ರೆ ಬಿಡ ಲಕ್ಷಣ ಇಲ್ಲ, ವಿಜಯ ಯುದ್ಧ ಮಾಡ್ತಾನೆ ಅಂತಕೊಂಡ್ರೆ ಕರ್ಣನ್ನು ವಿಚಾರಿಸಬೇಕಾಗಿದೆ ತಾನೆ. ಶಬ್ದ ಮಾಡಿದಾನೆ ಕರ್ಣನ ಕೊಂತೇನೆ ಅಂತೇಳಿ, ಏನಾಗ್ಬೇಕು ಇದೆಲ್ಲ ಕೂಡ. ಕೃಷ್ಣ ಅಂತಾನೆ ಅರ್ಜುನ, ಮತ್ತೊಮ್ಮೆ ಯೋಚನೆ ಮಾಡು ಅಂತ ಹೇಳ್ತಾನೆ ಕೃಷ್ಣ. ಆ ಕ್ಷಣಕ್ಕೆ ಅರ್ಜುನ ಯೋಚನೆ ಮಾಡಿದನಂತೆ, ಸಾರಥಿ ಹೋದ್ರೂ ಯುದ್ಧ ಮಾಡದ ಇವರನ್ನ, ಅರ್ಜುನನಿಗೆ ಇಷ್ಟೆಲ್ಲ ಬಾಣ ಬಿಡ್ತಾರಲ್ಲ ಅಶ್ವತ್ಥಾಮರು, ಅರ್ಜುನಿಗೆ ಇದ್ದೇನು ಜೊತೆ ಇಲ್ಲ ಪಾಪ ಅವರಿಗೆ, ಹಿಂದೆ ಬಾಣಗಳು ತರಬೇಕು, ಬಾಣ ಬಿಡಬೇಕಷ್ಟೇ. ಅವರು ಅಷ್ಟು ಫಾಸ್ಟ್ ಆಗಿ ಬಿಟ್ರಂತೆ ಆಚಾರ್ಯ ಬರೀತಾರೆ ಮೂಲದೊಳಗೆ, 800 ಗಾಡಿಗಳಷ್ಟು ಬಾಣವನ್ನ ಕೇವಲ ಒಂದು 2 ತಾಸಲ್ಲಿ ಖಾಲಿ ಮಾಡಿದ್ರಂತ. 800 ಗಾಡಿಗಳ ಬಾಣ ಅಂದ್ರೆ ಎಷ್ಟಿರ್ಬೇಕು ಲೆಕ್ಕ ಹಾಕಿ, ಅದು ಇಂಥ ಗಾಡಿಗಳ ತಳ್ಳ ಗಾಡಿಗಳಲ್ಲ, ಮತ್ತೆ ಆಗಿನ ಕಾಲದ ಗಾಡಿಗಳು ಫುಲ್ಲಿ ಪ್ಯಾಕ್ಗಳು, ಆ ಹಿಂದೆ ಕಳಿಸ್ತಾ ಇರಬೇಕು, ಉಪಯೋಗಿಸ್ತಾ ಇರಬೇಕು. ಅಷ್ಟದ ಖಾಲಿ ಮಾಡಿದ್ರೆ ಎಂಥ ಯುದ್ಧ ಮಾಡಿರ್ಬೇಕು ಅಶ್ವತ್ಥಾಮಾಚಾರ್ಯರು. ನನಗೆ ಯೋಚನೆ ಮಾಡಿಬಿಟ್ಟು ಅರ್ಜುನ ಅವರೇನು ಕುದುರೆಗಳನ್ನು ಓಡಿಸ್ತಾ ಇದ್ರಲ್ಲ, ಹಗ್ಗ ಕಟ್ ಮಾಡಿದ್ದಂತದ್ದು ತನ್ನ ಧನುಸ್ಸಿನ ಹಗ್ಗ ಅವ್ರು ಕಟ್ ಮಾಡಿದ್ರೆ ಆ ಕುದುರೆಗಳಿವರ ಲಿಂಕ್ ಇತ್ತಲ್ಲ ಆ ಹಗ್ಗ ಕಟ್ ಮಾಡಿಬಿಟ್ಟು. ಆಗ ಸ್ವಲ್ಪ ಪ್ರಾಬ್ಲಮ್ ಬಂತು ಅಶ್ವತ್ಥಾಮರ, ಡ್ರೈವ್ ಮಾಡಾಗ ಹೇಳುವಲ್ಲ ಈಗ ಸಿಕ್ಕಿರ್ತಾರೆ, ಸ್ಟೇರಿಂಗ್ ಮೂದಾಕಿದ್ರೆ ಹಂಗಾಯ್ತಿ, ಏನು ಮಾಡೋ ಸ್ಥಿತಿಯಲ್ಲಿಲ್ಲ. ಅರ್ಜುನ ಬುದ್ಧಿವಂತ, ಅವ್ರ ಮೇಲೆ ಬಾಣ ಬಿಡಲಿಲ್ಲ, ಕುದುರೆ ಬಾಣ ಹೊಡೆ ಶುರು ಮಾಡಿದ್ರು. ಬರೀ ಕುದುರೆ ಏಟು ಬಿತ್ತು, ಓಡ ಶುರು ಮಾಡಿದ್ರು, ಕಂಟ್ರೋಲ್ ಮಾಡಕ್ಕೆ ಹಗ್ಗ ಇಲ್ಲ, ಹುಚ್ಚಾಬಿಟ್ಟು ಹೇಳ್ಕೊಂಡು ಹೋಗ್ಬಿಟ್ಟು. ಆಗ ಅಶ್ವತ್ಥಾಮರು ಕಷ್ಟಪಟ್ಟು ನಿಲ್ಸಿದ್ರಂತೆ, ಇಳಿದು ಕೆಳ ಇರತ್ತೆ ನಿಲ್ಸಿದ್ರಂತ, ಅದನ್ನ ನಿಲ್ಲಿಸಿ ನೇನು ಮಾಡಲಿ ಅಂತ ಹೇಳ್ತಾರೆ. ನೇನು ಮಾಡಲಿ ಅನ್ಕೊಂಡ್ರಂತೆ, ಇನ್ನೇನು ಮಾಡೋ ಸಾಧ್ಯ ಇಲ್ಲ, ಈಗ ಮಾಡಿದ್ದೆ ಬೇಕಾದಷ್ಟು ಆಯ್ತು ಅನ್ಕೊಂಡ್ರಂತ. ಏನು ಮಾಡಿದೆ ಅರ್ಜುನ ಜನ್ಮದಲ್ಲಿ ಯಾರು ಮಾಡಿದ್ದಿಲ್ಲ, ಫಸ್ಟ್ ಟೈಮ್ ನಾನು ಮಾಡಿದ್ದೇನೆ ಅನ್ಕೊಂಡ್ರಂತ. ಇದಕ್ಕಿಂತ ಹೆಚ್ಚು ಮಾಡಕ್ ಬರೋದಿಲ್ಲ, ಯಾತಕ್ಕೆ ಅಂದ್ರೆ ಒಂದೊಂದಿಂದ ಹೇಳ್ತಾ ಬರತ್ತೆ. ನನ್ನ ಕೈಯಲ್ಲಿ ಇರೋದು ಬರೀ ಧನಸ್ಸು, ತುಂಡು ತುಂಡಾಗಿ ಹೋಗೋ ಧನಸ್ಸು, ಅವ್ರ ಕೈಯಲ್ಲಿ ಗಾಂಡಿವ ಇದೆ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನನ್ನಿಂದ ಬಾಣಗಳ ಸರ ಮಾಡಬೇಕು ಪಾಪ, ಒಂದೊಂದು ತಗೊಂಡು ಹೊಡಿಬೇಕು ನಾನು. ಅದು ಅಕ್ಷಯ ಬತ್ತಳಿಕೆ ಇದೆ, ಒಂದೊಂದು ಹೇಳ್ತಾರೆ. ಅಕ್ಷಯತ್ವಾಚ್ಯ ಇಶುದ್ಧೋಹು, ಇಶುದೇವರ ಅಕ್ಷಯ, ಗಾಂಡಿವತ್ವಾಚ್ಯ ಧನುಷಃ, ಗಾಂಡಿವ ಧನುಸ್ಸು ಆತನಿಗಿದೆ. ಆಮೇಲೆ ಧ್ವಜಸ್ತತ್ವ ಹನುಮತಃ, ಹನುಮಂತ ಧ್ವಜದ ಮೇಲೆ ಕೂತಿದ್ದಾರೆ. ಹೊಸ ಕೂಡಿದ್ರೆ ಸಾಕು, ಇವ್ರೋಡ್ಬೇಕಾಗುತ್ತೆ ಕೂತ್ಕೊಂಡು. ಹನುಮಂತ ಮೇಲೆ ಕೂತಿದ್ದಾರೆ ಅಷ್ಟೇ ಅಲ್ಲ, ಕೂಡ ರಥ ಪುಡಿಬಾಣ ಅಂತ ಕೇಳಿದರೆ ಅಭೇದ್ಯತ್ವ ರಥಸ್ಯ ಚ, ರಥ ಆಳು ಕೊಡು, ರಥ ಬರ್ತೋಗೋದಿಲ್ಲ. ಕುದುರೆ ಕೊಳ್ಳೋಣ ಅಂತ ಹೇಳಿದ್ರೆ, ಕುದುರೆ ಕೊಳ್ಳೋಣ ಅಂತ ಹೇಳಿದ್ರೆ ಅವಧ್ಯತ್ವ ತಥಾ ಅಶ್ವಾನ, ಕುದುರೆ ಅವಧ್ಯ, ರಥಾಭೇದ್ಯ ಕುದುರೆ ಅವಧ್ಯ, ಗಾಂಡಿವ ಅಚ್ಛೇದ್ಯ, ಬಾಣಗಳ ಅಕ್ಷಯ, ನೀರ್ ಹನುಮಂತ ಕೂತಿದ್ದಾನೆ, ಇದೆಲ್ಲದೂ ಸಾಲದು ಅನ್ನ ಹಾಗೆ ಸಾರಥಿತ್ವಾ ಕೇಶವಶ್ಯ, ಕೃಷ್ಣ ಕೂತಿದ್ದಾನೆ, ಏನು ಮಾಡೋದು ನಾನೀಗ? ಆದ್ರಿಂದ ನೈತಸ್ಮಾತ್ ಅಧಿಕಂ ಶಕ್ಯತೆ ಅರ್ಜುನೆ, ಇದಕ್ಕಿಂತ ಹೆಚ್ಚು ಏನು ಮಾಡಿ ಕೊಡೋದಿಲ್ಲ, ಇಷ್ಟು ಮಾಡಿದ್ದೆ ನನ್ನ ಪುಣ್ಯ ಅನ್ಕೊಂಡು ಹೊರಟುಬಿಟ್ರು ಅಂತ. ಈ ನಮ್ಗೆ ಅರ್ಥವಾಗ ಅರ್ಜುನನ ಹಿರಿಮೆ ನ್ಯಾಚುರಲ್ ಆಗಿರೋದಲ್ಲ, ಎಲ್ಲ ಇಷ್ಟೆಲ್ಲ ಪ್ಲಸ್ ಪಾಯಿಂಟ್ಸ್ ಇವೆ ಅದನ್ನು. ಇಷ್ಟೆಲ್ಲ ಮಾಡಿದ ಅಶ್ವತ್ಥಾಮರ ಅರ್ಜುನನನ್ನ ಇಷ್ಟು ಮಾಡಿ ಕೊನೆ ಇಲ್ಲಿಗೆ ಹೆಚ್ಚಾರ ವಾಪಸ್ ಹೊರಟುಬಿಟ್ರು. ಆದ್ರೆ ಭೀಮಸೇನ ಯಾವೂ ಇಲ್ಲ, ಆ ಯಾಪಾಟಿ ಹೊಡ್ಸ್ಕೊಂಡ್ಬಂದಿದ್ರು ನಿನ್ನ ಲೆಕ್ಕ ಮುಚ್ಚೆ ಬಿದ್ದಿತ್ತು ಅಂತ ಅರ್ಥ ಮಾಡಿಕೊಂಡ್ರೆ, ಇಷ್ಟೆಲ್ಲ ಇದ್ದು ಅರ್ಜುನ ನಾನು ಪ್ರೊಟೆಕ್ಟ್ ಮಾಡ್ಕೊಂಡು ಅಷ್ಟೇನೆ, ಆದ್ರೆ ಭೀಮಸೇನ ಯಾವುದೋ ಇಲ್ದೇನೆ ಅಶ್ವತ್ಥಾಮರನ್ನ ಎಚ್ಚರ ತಪ್ಪಿ ಹೊಡೆದಿದ್ದಾರೆ ಅಂತ ಹೇಳಿದ ಮೇಲೆ ಭೀಮಸೇನ ಸಮೋ ನಾಸ್ತಿ ಸೇನಯೋ ಹೃಹಯೋರಿ ಪಾಂಡಿತ್ಯೇ ಚ ಪಟುತ್ವೇ ಚ ಶೂರತ್ವೇಪಿ ಬಲೇಪಿ ಚ. ನೀವು ಸಶ್ಲೋಕ ಹೇಳ್ತಿರ್ತೇವೆ, ಇಲ್ಲಿ ಕೇಳಿದಾಗ ಪಟ್ಲಾಸ್ ಅರ್ಥ ಆಗುತ್ತೆ. ಓ ಕರೆಕ್ಟ್ ಹಾಗೆ ಹೇಳಬೇಕು ಅಂತ ಗೊತ್ತಾಗ, ಇಲ್ಲೋದ್ರೆ ಪಾಠ ನಮಗೆ ಹೆಚ್ಚು ಕಡಿಮೆ ಅರ್ಥ ಆಗೋದಿಲ್ಲ. ಅಶ್ವತ್ಥಾಮ ಸಮೋ ನಾಸ್ತಿ ಡಿಫ್ರೆನ್ಸ್ ಆಗೋದಿಲ್ಲ ನಮಗೆ, ಅರ್ಥ ಗೊತ್ತಿದ್ರೆ ತಾನೆ, ಅರ್ಥ ಗೊತ್ತಿದ್ರೆ ವ್ಯತ್ಯಾಸ ಗೊತ್ತಾಗಬೇಕು. ಇವಾಗ ಓದಕ್ಕೆ ಬಂದ್ರೆ ಅದು ಒಳ್ಳೆ ಲೆಟರ್ ಕೆಟ್ಟ ಲೆಟರ್ ಓದಕ್ಕೆ ಬರೋದಿಲ್ಲ, ಯಾವ ಲೆಟರ್ ಆದ್ರೆ ಏನಂತ ಅವನಿಗೆ, ಆ ಭಾಷೆನೇ ಬರದೆ ಹೋದ್ರೆ ಪ್ರಾಬ್ಲಮ್ಮೆ, ಬೇರೆ ಪ್ರಾಬ್ಲಮ್ ಬರ್ತದೆ. ಇವತ್ತು ಅಶ್ವತ್ಥಾಮರನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಾಗ ನಿಜವಾಗಲೂ ಪರಾಕ್ರಮ ಅರ್ಥವಾಗೋದು ಭೀಮಸೇನ ಪರಾಕ್ರಮವನ್ನು. ಅವರು ಕೃಷ್ಣ ಸಾರಥಿ ಹನುಮಂತ ಧ್ವಜದಲ್ಲಿ ಕೂತಿದ್ದಾರೆ ಅಂದ ಮೇಲೆ ಹರಿ ಸರ್ವೋತ್ತಮತ್ವ ವಾಯು ದೇವೋತ್ತಮತ್ವ ಎರಡು ಕಾಪಾಡ್ತಾ ಇರಬೇಕಾದ್ರೆ ಏನು ಮಾಡ್ಲಿಕ್ಕಾಗೋದಿಲ್ಲ. ಅಶ್ವತ್ಥಾಮರ ಸೋತ್ರು, ಅರ್ಜುನ ಗೆದ್ದ, ಇನ್ನೇ ಹೇಳದ ನಮ್ಗೆ ಅರ್ಥ ಆಗುತ್ತೆ. ಅಶ್ವತ್ಥಾಮರು ಶಿವ ಮನೋನಿಯಾಮಕರು, ಅರ್ಜುನ ಗೆದ್ದ, ಪ್ರಶ್ನೆ ಕೇಳಿದ್ದ, ಹೇಗೆ ಗೆಲ್ಲಬೇಕು ಮನಸ್ಸನ್ನ ಅಂತ ಕೇಳಿದ್ದ, ಬಹುಶಃ ಉತ್ತರ ಇದೆ. ಅಶ್ವತ್ಥಾಮರ ಹೇಗೆ ಗೆಲ್ಲಬೇಕು ಅನ್ಕೊಂಡಿದ್ದ, ಇವತ್ತು ಗೆದ್ದಾಗಾಯ್ತು. ಇವತ್ತಿನ ಹೇಗೆ ಗೆದ್ದ, ತಾನಾಗಿ ಇಷ್ಟೆಲ್ಲ ಇದ್ದಿದ್ದಕ್ಕೆ ಗೆದ್ದ, ಇಷ್ಟೆಲ್ಲ ಇದ್ದಿದ್ದಕ್ಕೆ ಗೆದ್ದರೆ ಹೊರತಿದ್ರೆ ಗೆಲ್ಲಕ್ಕೆ ಆಗ್ತಿದ್ದಿಲ್ಲ. ಭೀಮಸೇನ ಬೈ ನ್ಯಾಚುರಲಿ ಗೆದ್ದ, ಆದ್ರೆ ಇವರು ಇಷ್ಟೆಲ್ಲ ಇದ್ದಿದ್ದಕ್ಕೆ ಗೆದ್ದ, ನಾವು ಭೀಮಸೇನ ಅಂತೂ ಅಲ್ಲ, ಗ್ಯಾರಂಟಿ ಆಗಿದೆ. ಮತ್ತೆ ಅಶ್ವತ್ಥಾಮರ ಗೆಲ್ಲಬೇಕು, ಮನಸ್ಸನ್ನು ಗೆಲ್ಲಬೇಕಲ್ಲ, ಅದಕ್ಕೆ ಇಷ್ಟಿದ್ದೇ ಗೆಲ್ತೇವೆ ಅಂತ ಹೇಳಿದ್ದ. ಇಷ್ಟಿದ್ರೆ ಗೆಲ್ಲಬೇಕು ನಾವು, ಮೊದಲೇನಿರ್ಬೇಕು ಧರ್ಮದಲ್ಲಿ ಹನುಮಂತ ಇರಬೇಕು, ಆಚಾರ್ಯ ಪೌರೋಸ್ವಾತಂ ಅದು ಮಂತ್ರ ಮಾಡ್ಕೋಬೇಕು, ಅದು ಕೃಷ್ಣ ಸಾರಥಿ ಆಗಬೇಕು. ಅದಕ್ಕೇನೆ ನಮಾಧವ ಸಮೋ ದೇವ ನಚಮಧ್ವ ಸಮೋ ಗುರು ಎರಡಾಯಿತು. ಅಭೇದ್ಯತ್ವ ರಥಸ್ಯ, ರಥ ಅಭೇದ್ಯವಾಗಬೇಕು, ರಥ ಅಂದ್ರೆ ದೇಹ, ದೇಹದ ಆರೋಗ್ಯ ಸರಿ ಇಟ್ಕೋಬೇಕು ಅಂತ. ಇಂದ್ರಿಯಗಳ ಅವಧ್ಯ, ಇಂದ್ರಿಯಗಳ ಒಂದು ಕುದುರೆಗಳ ಅವಧ್ಯ ಅಂದ್ರೆ ಕಠೋಪನಿಷತ್ ಹೇಳ್ತಾ ಇದೆ. ಇಂದ್ರಿಯಗಳು ಅಂದ್ರೆ ಏನು? ಇಂದ್ರಿಯಗಳು ಅಂದ್ರೆ ಕುದುರೆಗಳು, ಕುದುರೆಗಳು ಅಂದ್ರೆ ಇಂದ್ರಿಯಗಳು. ನಮ್ಮ ಇಂದ್ರಿಯಗಳೆಲ್ಲ ಇಂಟ್ಯಾಕ್ಟ್ ಇರಬೇಕು ಸರಿಯಾಗಿ, ಇಲ್ಲಿ ಹೋದ್ರೆ ಕೆಲಸ ಮಾಡಕ್ ಆಗೋದಿಲ್ಲ. ಅದ್ ಜೊತೆಗೆ ಗಾಂಧೀವ ಧನಸ್ಸು ಇರಬೇಕು, ಅವಾಗೆಲ್ಲ ಬರ. ನಮಗೆ ಗಾಂಧೀವ ಧನಸ್ಸು ಅಲ್ಲ, ಒಳ್ಳೆ ಮನಸ್ಸು ಇರಬೇಕು. ಕೊನೆ ಪಟ್ಟು ಧನಸ್ಸು ಮನಸ್ಸು, ಒಳ್ಳೆ ಮನಸ್ಸು. ಧನಸ್ಸಿನಲ್ಲಿ ಇಟ್ಟಾಗ ಬಾಣ ಹೇಗೆ ಮುಂದೆ ಹೋಗುತ್ತೋ, ಮನಸ್ಸಿಟ್ಟು ಮಾಡಿದಾಗ ಕೆಲಸ ಮುಂದೆ ಹೋಗುತ್ತೆ. ಮನಸ್ಸಿಲ್ಲ ಮಾಡಿದ್ರೆ ಯಾವ ಕೆಲಸ? ಕೈಲಿ ಬಾಣ ತಗೊಂಡಿದ್ರಿ, ಕೈಲಿ ಹೋಗಿರಿ, ತಪ್ಪೊಂದು ಬೀಳತ್ ಹೋಗ್ಬಿಟ್ಟು ಬುಲೆಟ್ ತೊಗೊಂಡು ಕೈಲಿ ಸರಿ, ಅದು ಕಲ್ಲು ಕಲ್ಲು ತೊಳಷ್ಟೇ ಅಸುರ ಬೀಳುತ್ತೆ, ಕೆಲಸ ಆಗೋದಿಲ್ಲ. ಅದೇ ಬುಲೆಟ್ ಗಣ್ಣು ಗನ್ನಲ್ಲಿ ಇಟ್ಕೊಂಡ್ರೆ ಅಸುರ ಹೋಗುತ್ತೆ ನೋಡಿ. ಒಂದು ಬಾಣ ಬಿಲ್ಲಲ್ಲಿ ಇಟ್ಕೊಂಡ್ರೆ ಹೇಗೆ ಹೋಗುತ್ತೆ? ಬರೀ ಕೈಲಿ ಅಷ್ಟೇ ಹೇಗೆ ಹೋಗುತ್ತೆ? ಕೆಲಸವನ್ನ ಮನಃಪೂರ್ವಕ ಮಾಡಿದ್ರೆ ಮಾಡೋ ರೀತಿಯೇ ಬೇರೆ, ಕ್ಯಾಶುವಲಿ ಮಾಡಿದ್ರೆ ಮಾಡೋ ರೀತಿಯಲ್ಲಿ. ನಾವು ಸಂಧ್ಯಾನೇ ಮಾಡ್ತೇವೆಲ್ಲ ಆತೀವಿ, ನಮ್ಮ ಸಂಧ್ಯಾನೇ ಗೊತ್ತಲ್ಲ, ಮನಸ್ಸೇ ಇರೋದಿಲ್ಲ. ಯಾಕಾರ ಮಾಡ್ತೇವೆ, ಓದು ಮಾಡ್ತಿರ್ತಾನೆ, ಯಾವ್ದು ಯೋಯೋರ ಪ್ರಚೋದನೆ ಆಗ್ತದೆ ಬೇರೆಯವರಿಗೆ. ಸಿನಿಮಾ ಟೈಮಿಸ್ ಕೇಳ್ಕೊಂಡು ದೇವರು ಸಂಧ್ಯಾನೇ ಮಾಡ್ತಿರ್ತಾನಪ್ಪ. ಏ ಮಾತು, ಮನಸ್ಸು ಫುಲ್ ಆ ಕಡೆ ಇರಬೇಕು. ದೇ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ, ಈ ರೀತಿ ಅನುಸಂಧಾನ ಮಾಡ್ಕೊಂಡು ಮಾಡಿದರೆ ಆಗ ಫಲ ಕೊಡು. ನಾನು ಅರ್ಥ ಮಾಡ್ಕೊಳ್ಳೋದಿಷ್ಟೇ, ಒಳ್ಳೆ ಕೆಲಸಗಳನ್ನು ಮಾಡಬೇಕು ಅಂಬುದು ಎಷ್ಟು ಮುಖ್ಯನೋ, ಮನಃಪೂರ್ವಕ ಮಾಡಬೇಕು. ನಾವು ವಿತ್ ಆಲ್ ಇನ್ವಾಲ್ವ್ಮೆಂಟ್ ಮಾಡಬೇಕು. ಆಗ ಬರೋ ಸಿದ್ಧಿ ಕ್ಯಾಶುವಲಿ ಮಾಡಿದ್ರೆ ಬರೋದಿಲ್ಲ. ಅರ್ಜುನಿಗೆ ಇಷ್ಟೆಲ್ಲ ಇದ್ದಿದ್ದಕ್ಕೆ ಅಶ್ವತ್ಥಾಮರಿಂದ ಆತ ಪರಾಜಿತ ನಾನಿಲ್ಲ ಅಂದ್ರೆ ಮುಂದೆ ಮನಸ್ಸಿಗೆ ಎಲ್ಲ ಕೇಳಬೇಕು ಅಂತ ಹೇಳಿದಾಗ ಗೊತ್ತು. ಇಲ್ಲ, ಭೀಮ ನಮಗಿಲ್ಲ, ಭೀಮನ ಆಶ್ರಯ ಇದ್ರೆ ಸಾಕಲ್ಲ. ಅದಕ್ಕೇನೆ ನಾಚಮಧ್ವ ಸಮೋ ಗುರು, ಆಚಾರ್ಯರನ್ನು ನಾವು ಚಿಂತನೆ ಮಾಡಿದ್ರೆ ಶ್ರೀಕರ ಅದನ್ನೇ ಹೇಳ್ತಾರೆ. ಹೇಳ್ತಾರೆ ನನಗೆ ನಾನು ದೊಡ್ಡವನಾಗಿದ್ದು ಯಾವ ಕಾರಣಕ್ಕೂ ಅಲ್ಲ ಅಂತ ಹೇಳ್ತಾರೆ. ನ ಶಬ್ದಾಬ್ಧವು ಗಾಧಾಹ, ನ ಚ ನಿಗಮ ಚರ್ಚಾಸು ಚತುರಾಹ, ನ ಚ ನ್ಯಾಯೇ ಪ್ರೌಢಾಹ, ನ ಚ ವಿಚಿತ ವೇದ್ಯಾ ಅಪಿ ವಯಂ. ನನ್ನ ವ್ಯಾಕರಣ ಗೊತ್ತಿಲ್ಲ, ತರ್ಕ ಗೊತ್ತಿಲ್ಲ, ನಿಮಾಂಸ ಗೊತ್ತಿಲ್ಲ, ಅತಿಥಿಯಾರ್ಥಕ್ಕೆ ಗೊತ್ತಿರಬೇಕಾದ್ರೆ ಯಾವ್ದಾರ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾರೆ. ಗೊತ್ತಿರೋದು ಯಾವ್ದಾರ ನಮಗೆ ಗೊತ್ತಿಲ್ಲ. ಆದರೆ ನನಗೆ ವರ್ಷ ಹೇಗಿದೆ ಅಂದ್ರೆ ಅವ್ರು ಹೇಳ್ತಾರೆ, ಶಿವಪಿಜ ವದಂತೋಪಿ ಮನ್ಯಾಸ್ಮಹ, ನಾ ಏನು ಬರೆದ್ರು ಟೀಕಾರ ಹೇಳಿದ್ದಾರೆ ಅಂತ ವ್ಯಾಸರಾಯರಂತರು ತಲೆಬೇಡಿಕೊಳ್ತಾರೆ ಅಂತ ಮಾತಾಡ್ತಾ ಇದ್ದೆ. ನನಗೆ ಏನೂ ಗೊತ್ತಿಲ್ಲ, ನಾನು ಬರೋದು ಯಾರು ಬಿಡಲಿಲ್ಲ ಬರೀತೇನೆ. ಇದಕ್ಕೇನು ಕಾರಣ ಅಂದ್ರೆ, ಪರಮ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನ, ಆಚಾರ ಅನುಗ್ರಹ ನನ್ನ ಮೇಲಿದೆ, ಎಂತೆಂತ ಸಾಧನೆ ಆಗುತ್ತೆ ಅಂತ ಅರ್ಜುನಿಗಿದ್ದು. ಅದೇನೆ ಇವತ್ತು ನಾವು ಅರ್ಥ ಮಾಡ್ಕೊಂಡ್ರೆ ಆಚಾರ್ಯರ ಇವತ್ತು ದಿವಸೇನ ಹನುಮಂತ ಹನುಮ ಜಯಂತಿ ನಾಡಿದ್ದೆ ಹನುಮ ಜಯಂತಿ ಮತ್ತೆ ಭಾನುವಾರ ಅದ ಅರ್ಥ ಮಾಡ್ಕೊಂಡು ಹನುಮ ಜಯಂತಿ ಅಂದ್ರೆ ಭೀಮ ಜಯಂತಿ, ಭೀಮಸೇನ ಹನುಮಂತ ತಾನೆ, ಆ ಶ್ವಧ ಜಯಂತಿ ಹಾಕಿ ಅಂತ ದಿವಸ ಅವತ್ತೇ ಪ್ರವಚನ. ಅದಕ್ಕೆ ಮಂಗಳ ಅರ್ಥ ಏನು ಅಂದ್ರೆ, ಹನುಮಂತನ ಧ್ವಜದಲ್ಲಿ ಕುಡ್ಸ್ಕೊಂಡಿರ್ತಕ್ಕಂಥ ಅರ್ಜುನ ಯಶಸ್ಸನ್ನು ಹೊಂದಿದ್ದಾನೆ ಅಂದ್ರೆ ಒಂದೇ, ಅಂಜಿಕಿನ್ಯ ಆತ ಕಯ್ಯ, ಹನುಮಂತನ ಸ್ಮರಣೆ ನಮ್ಮನ್ನು ಉದ್ಧಾರ ಮಾಡುತ್ತೆ ಅಂದ್ರೆ ಒಂದೇ. ಅಶ್ವತ್ಥಾಮರ ಕಡೆ ಹೊರಟರಂತೆ ಅರ್ಜುನ, ಸದ್ಯ ಇವತ್ತಿನ ದಿವಸ ದೊಡ್ಡ ವ್ಯವಹಾರ ಆದ ಅನ್ಕೊಂಡ ಪಾಪ, ಮುಂದೇನು ನಡೆಯುತ್ತೆ ನೋಡಬೇಕು. ಇನ್ನು ಭಾರಿ ಪರಾಕ್ರಮ ನಡೀತಾರೆ ಅಶ್ವತ್ಥ, ಅವ್ರು ಮುಂದೇನೇನು ಮಾಡ್ತಾರೆ. ಅದೇ ರೀತಿಯಲ್ಲಿ ಈ ಪರ್ವದೊಳಗೆ ಮುಖ್ಯವಾದ ಘಟ್ಟ ಯಾವ್ದು ಗೊತ್ತೇನು? ದುಶ್ಯಾಸನ ವಧೆ ಆಗಬೇಕು, ಬಹಳ ಮುಖ್ಯವಾದದ್ದು. ಕರ್ಣ ಪರ್ವದಲ್ಲಿ ದುಶ್ಯಾಸನ ವಧೆ ಎರಡು ದೊಡ್ಡ ಘಟ್ಟಗಳು, ಒಂದು ಭೀಮನಿಂದ, ಒಂದು ಅರ್ಜುನನಿಂದ. ಭೀಮಾರ್ಜುನ ಪರಾಕ್ರಮವನ್ನ ಬಹಳವಾಗಿ ಹೇಳತಕ್ಕಂತ ಪದಗಳು. ನಾಳೆ ದಿವಸ 7 ಗಂಟೆಗೆ ಶುರುವ 7 ಕಾಲಿಗೆ ಪ್ರವಚನ, ಬೇರೆ ಕಡೆ ಒಂದು ಕಾರ್ಯಕ್ರಮ ಮಾಡೋದ್ರಿಂದ 7 ಕಾಲಿಗೆ ಪ್ರವಚನ ಶುರುವಾಗುತ್ತೆ. ಆದ್ರಿಂದ ಮೊದಲ ಒಂದು ಕಾಯೋದಕ್ಕಿಂತ ಆವತ್ತಿಗೆ ಬಂದ್ರೆ ಸಾಕು. 7 ಕಾಲಿಗೆ ಬಂದ್ರೆ ಅವ್ರು ನಾಳೆ 7 ಕಾಲಿಗೆ 8 ಕಾಲವರೆಗೂ ಬಹಳ ಅಪೂರ್ವ ಕಥೆ ಒಂದು ಬರುತ್ತೆ ಮಧ್ಯದವರೆಗೆ. ನಾಳೆ ದಿವಸ ಒಂದು ಅದನ್ನ ನಾವು ಎಲ್ಲೂ ಕೇಳಿರೋದಿಲ್ಲ, ಅಥವಾ ವಿಚಿತ್ರವಾದ ಸನ್ನಿವೇಶ ಒಂದು ನಡೆಯುತ್ತೆ, ಅದೇನ ಮುಂದೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿ ನೇರಿತ ಗದವೋಚನ ಹಂಸೇನ ಪ್ರಿಯತಾಂಕಮ.